ಮಾಡಿ ಅಂತ
ಕಟ್ ಮಾಡ್ತಾರ.
ಹರೇ ನಮಃ ಶ್ರೀ ಗುರುಭ್ಯೋ ನಮಃ. ಮಮವಾಚ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವಾದಿ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಕ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿಮುಕ್ತದೋಷಃ ಸರಸಿಜನಯನೌಸೌ ಶ್ರೀಪತಿರ್ಮಾನದೋನಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ದಸತು ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೆ ಯದ್ವಚಸ್ತೆಂದ್ರಿಕಾ ಸ್ವಾಂತಸಂತಾಪಂ ಮನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣಂ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವತಾ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರುಂ ವಂದೇ ರಘೂತ್ತಮ ಗುರುಂ ತಥಾ ರಾಘವೇಂದ್ರಾಂ ತಥಾ ಸರ್ವಾನ್ ಸದ್ಗುರುಂ ಪ್ರಣತೋಸ್ಮ್ಯೇ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರುಂ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಪ್ರವಚನ ಇವತ್ತಿನಿಂದ 28ನೆಯ ದಿನಾಂಕದವರೆಗೆ ಇಲ್ಲಿ ನಿಶ್ಚಿತವಾಗಿದೆ. ಹರಿಕಥಾಮೃತ ಸಾರ ಇಡೀ ಹರಿದಾಸ ಸಾಹಿತ್ಯದ ಒಂದು ಮೇರುಕೃತಿ. ಪುರಂದರದಾಸರು, ಶ್ರೀ ವಿಜಯದಾಸರು, ಶ್ರೀ ಗೋಪಾಲದಾಸರು ಮೊದಲಾದ ಎಲ್ಲ ದಾಸವರೇಣ್ಯರ, ಶ್ರೀ ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು ಮೊದಲಾದವರ ಎಲ್ಲ ಕೃತಿಗಳ ಸಾರ ಸಂಗ್ರಹ ರೂಪವಾಗಿ ರೂಪುಗೊಂಡಂಥ ಕೃತಿಯೇ ಹರಿಕಥಾಮೃತ ಸಾರ. ಸ್ವಪ್ನ ಸೂಚನೆಯಂತೆ ಶ್ರೀ ಜಗನ್ನಾಥದಾಸರ ರಚನೆ ಮಾಡಿದ ಕೃತಿಯದು. ವ್ಯಾಸತೀರ್ಥರ ಬಲವೋ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ತಿಳಿಯದು ಬೋಧಿಕೆ ಇಡದಲೆ ಕೇಶವನ ಗುಣಮಣಿಗಳನ್ನು ಶ್ರೀ ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಬೇಡುವರಿ. ಅವರು ವ್ಯಾಸತೀರ್ಥರ ಅನುಗ್ರಹ, ವಾದಿರಾಜರ ಕೋಶ ಕೊಪ್ಪತಕ್ಕಂಥ ಕೃತಿ, ಪುರಂದರದಾಸರ ವಿಶೇಷವಾದ ಆದೇಶ, ಇಷ್ಟೆಲ್ಲದರ ಹಿನ್ನೆಲೆಯಲ್ಲಿ ಬಂದಂಥ ಕೃತಿಯೇ ಹರಿಕಥಾಮೃತ ಸಾರ. ಇಡೀ ಮಧ್ವ ಸಿದ್ಧಾಂತದ ಎಲ್ಲ ಪ್ರಮೇಯಗಳನ್ನು ಕೂಡ ಸಂಗ್ರಹಿಸೋದು ಒಂದು ಅದರ ಉದ್ದೇಶ. ಇನ್ನೊಂದು ಉದಾಹರಣಾ ಪೂರ್ವಕ ಹೇಳೋದು ಮತ್ತೊಂದು ವೈಶಿಷ್ಟ್ಯ. ಇಡೀ ಹರಿದಾಸ ಸಾಹಿತ್ಯದ ಹಿರಿಮೆಯ ಮತ್ತೊಂದು ಮುಖ ಅಂದರೆ ಶಾಸ್ತ್ರದ ಜಟಿಲ ಪ್ರಮೇಯಗಳನ್ನು ಬಹಳ ಸರಳವಾದ ಸ್ಪಷ್ಟವಾದ ನಮ್ಮ ಮನಸ್ಸಿಗೆ ತಕ್ಷಣ ಮುಟ್ಟತಕ್ಕಂಥ ಸುಂದರ ದೃಷ್ಟಾಂತಗಳ ಮೂಲಕ ನಿರೂಪಣೆ ಮಾಡ್ತಾರಲ್ಲ, ಬಲುಬೇಗ ಜನಗಳಿಗೆ ಅದರಲ್ಲಿ ಆಧಾರ ಪಟ್ಟುತ್ತೆ, ಮನಸ್ಸಿಗೆ ಗ್ರಹಣವಾಗುತ್ತೆ. ಹರಿಕಥಾಮೃತ ಸಾರ ಅದಕ್ಕೂ ದೊಡ್ಡ ನಿದರ್ಶನ. ದೃಷ್ಟಾಂತ ಇಲ್ಲದೆ ಏನನ್ನೂ ಹೇಳೋದಿಲ್ಲ ದಾಸರು. ಅಷ್ಟು ಪ್ರಮೇಯಗಳು ಬಂದ ತಕ್ಷಣ ದೃಷ್ಟಾಂತವನ್ನು ಕೊಡ್ತಾರೆ. ಅದರಿಂದಾಗಿಯೇ ಅದು ಇಡೀ ನಮ್ಮ ಹರಿದಾಸ ಸಾಹಿತ್ಯದಲ್ಲಿ ಹರಿಕಥಾಮೃತಕ್ಕೆ ಎಷ್ಟು ಮಹತ್ವ ಇದೆ ಎಂದು ಕೇಳಿದರೆ, ಎಷ್ಟೋ ಜನ ಇವತ್ತು ನಿತ್ಯ ಪಾರಾಯಣದ ಗ್ರಂಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಆಶ್ಚರ್ಯ, ನಿತ್ಯ ಪಾರಾಯಣದ ಗ್ರಂಥ. ಅದೇನು ಸಣ್ಣದಲ್ಲ, 33 ಸಂಧಿ, 32 ಸಂಧಿ ಮೂಲ, ಒಂದು ಫಲಶ್ರುತಿ ಸಂಧಿ. 33 ಸಂಧಿಗಳನ್ನು ಕೂಡ ಪಾರಾಯಣ ಮಾಡದೆ ಊಟ ಮಾಡದೆ ಇರತಕ್ಕಂಥ ಬ್ರಾಹ್ಮಣೇತರರು ಬೇರೆ ಇದ್ದಾರೆ ಜೊತೆಗೆ. ಬರೀ ಬ್ರಾಹ್ಮಣರಲ್ಲ, ಬ್ರಾಹ್ಮಣೇತರರಲ್ಲೂ ಕೂಡ ಪ್ರತಿನಿತ್ಯ ಹರಿಕಥಾಪ್ರಸಾರ ಪಾರಾಯಣ ಮಾಡತಕ್ಕಂಥ ಪದ್ಧತಿ, ಅದನ್ನು ಜೀವನದ ವ್ರತ ಅನ್ನೋ ಹಾಗೆ ಅನೇಕರು ಪಾಲಿಸಿಕೊಂಡು ಬಂದಿದ್ದಾರೆ ಅಂದರೆ ಅದರ ಹಿರಿಮೆ ಎಷ್ಟು ಅಗಾಧವಾದದ್ದು ಅಂತ ಗೊತ್ತಾಗುತ್ತೆ. ಅಂತ ಹರಿಕಥಾಮೃತ ಸಾರದ ಪ್ರವಚನವನ್ನು ಹಿಂದಿನ ಅಧಿಕ ಮಾಸದಲ್ಲಿ ಮಾಡಿತ್ತು. ಈ ಮುಂದಿನ ಅಧಿಕ ಮಾಸಕ್ಕೆ ಬಂದಿದ್ದೇವೆ. ಆ ಒಂದು ಸಂಧಿ ಆಗಿತ್ತು ಅಷ್ಟೇ, ಎಷ್ಟೋ ದಿವಸಗಳು ಒಂದು ಸಂಧಿ ಆಗಿತ್ತು. ಈಗ ಎರಡನೇ ಸಂಧಿ ಕರುಣಾ ಸಂಧಿ ಪ್ರಾರಂಭ. ಮೊದಲನೇ ಸಂಧಿಯಲ್ಲಿ ಅವರು ಮಾಡಿದ್ದೇನು ಅಂದರೆ ನಾಂದಿ ಸಂಧಿ ಅಂತ ಅದಕ್ಕೆ ಹೆಸರು, ಮಂಗಲಾಚರಣ ಸಂಧಿ ಅಂತ ಇನ್ನೊಂದು ಹೆಸರು. ಗ್ರಂಥಕ್ಕೆ ಮಂಗಲಾಚರಣೆಗೋಸ್ಕರ 13 ಪದ್ಯಗಳನ್ನು ಉಪಯೋಗ ಮಾಡುತ್ತಾರೆ. ಶ್ರೀರಮಣೆ ಕನಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಬೆ ಕರುಣಿಕುದು ಯಮಗೆ ಮಂಗಳಮ. ನರಸಿಂಹದೇವರ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡ್ತಾರೆ ನರಸಿಂಹದೇವ. ಒಂದೊಂದು ಪದ್ಯಗಳ ಹರಿಕಥಾನುಸಾರದ ವೈಶಿಷ್ಟ್ಯ ಅಂದರೆ ಎಷ್ಟು ವಿಷಯ ಸಂಗ್ರಹ ಮಾಡ್ತಾರೆ. ಅಡಕವಾಗಿ ತತ್ವಗಳ ಸಂಗ್ರಹ ಅಂತ ಹೇಳಿದರೆ ಈ ದಾಸ ಸಾಹಿತ್ಯ, ಅದರಲ್ಲೂ ಹರಿಕಥಾಮೃತ ಸಾರದ ಒಂದೊಂದು ಪದ್ಯವೂ ಕೂಡ ಅಷ್ಟು ಸಾರ್ಥಕವಾದದ್ದು. ನರಸಿಂಹದೇವರ ಸ್ತೋತ್ರದಲ್ಲಿ ಶ್ರೀರಮಣಿ ಕನಕವನ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳಪ್ಪ. ಅದರಲ್ಲಿ ಹರಿಕಥಾಮೃತ ಸಾರ ನರಹರಿಯ ಸ್ತೋತ್ರದಿಂದ ಪ್ರಾರಂಭ ಮಾಡ್ತಾರೆ. ಹರಿಕಥಾ ನರಹರಿ ಕಥಾಮೃತ ಸಾರ. ನರಸಿಂಹದೇವರನ್ನು ಆರಾಧನೆ ಮಾಡಿದ್ದಕ್ಕೆ ಕಾರಣ ಆಚಾರ್ಯರು ಮಾಯಾವಾದ ಖಂಡನವನ್ನು ನರಸಿಂಹದೇವರ ಸ್ತೋತ್ರದಿಂದ ಪ್ರಾರಂಭ ಮಾಡ್ತಾರೆ. ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಹಿ. ಟೀಕಾರಾರ್ಯ ಬರೀತಾರೆ ಯಾತಕ್ಕೆ ಅಂದರೆ ಆಚಾರ್ಯರ ಮಾತನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ನೃಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತೈ. ನಮ್ಮ ಜೀವನದ ಆಧ್ಯಾತ್ಮಿಕ ಸಾಧನೆಗೆ ಏನು ವಿಘ್ನಗಳು ಬರುತ್ತೆ ಅದರ ಪರಿಹಾರಕ್ಕೆ ಮುಖ್ಯವಾಗಿ ನರಸಿಂಹದೇವರ ಆರಾಧನೆ ಮಾಡಬೇಕು ಅಂತ ಆಚಾರ್ಯರ ಮಾತು. ಅದಕ್ಕೆ ನರಸಿಂಹದೇವರ ಸ್ತೋತ್ರ ಅಷ್ಟು ನಮಗೆ ಪ್ರಸ್ತುತವಾದ ಸ್ತೋತ್ರ. ಮುಂದೆ ಮಹಾಲಕ್ಷ್ಮಿಯ ಸ್ತೋತ್ರ ಶ್ರೀರಮಣಿ. ಯಾರು ಶ್ರೀರಮಣಿ ಅಂದರೆ ಜಗದುದರಳದೆ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಲಕ್ಷ್ಮೀ ಸ್ತೋತ್ರಕ್ಕೆ ಹೇಳಿ ಮಾಡಿಸಿದ ಸ್ತೋತ್ರ ಒಂದೇ ಒಂದು ಪದ್ಯದೊಳಗೆ ಮಹಾಲಕ್ಷ್ಮಿ ಎಷ್ಟು ಗುಣಗಳನ್ನು ಸಂಗ್ರಹ ಮಾಡ್ತಾರೆ. ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಮುಂದೆ ಎರಡು ಪದ್ಯಗಳಲ್ಲಿ ಬ್ರಹ್ಮವಾಯುಗಳ ಸ್ತೋತ್ರವನ್ನು ಮಾಡ್ತಾರೆ. ಶ್ರೀರಮಣಿ ಕರಕಮಲ ಪೂಜಿತ ಹೇಳಿ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ಅಂತ ಹೇಳಿದ್ರಲ್ಲ, ಯಾರು ಬ್ರಹ್ಮ ಯಾರು ಸಮೀರ ಅಂದರೆ ನಿರುಪಮ ಆನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜ ಇನ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗವಿ ವಂದಿಸುವೆ ಪಾಲಿಪುದು ಸನ್ಮತಿಯ. ಸನ್ಮತಿಯನ್ನು ಕೊಡಿಯಿಂದ ಬ್ರಹ್ಮದೇವರ ಪ್ರಾರ್ಥನೆ, ಆಮೇಲೆ ವಾಯುದೇವರ ಪ್ರಾರ್ಥನೆ. 6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಬರಿಯಂತ ತಾರತಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿಯುವ ಗುರು ಪವಮಾನ ಸಲಹೆಂಬ. ವಾಯುದೇವರ ಸ್ತೋತ್ರ ವಾಯುಸ್ತುತಿಯ ಮುಖ್ಯ ಘಟ್ಟಗಳನ್ನು ಸಂಗ್ರಹ ಮಾಡ್ತಾರೆ. ಮುಂದೆ ಸರಸ್ವತಿ ಸ್ತೋತ್ರ ಭಾರತಿ ಸ್ತೋತ್ರ ಬ್ರಹ್ಮ ಸಮೀರ ವಾಣಿ ಭಾರತಿ ಆಮೇಲೆ ವೇದವ್ಯಾಸರ ಸ್ತೋತ್ರ ಮಾಡುತ್ತೆ. ಆ ಸ್ತೋತ್ರವಂತೂ ವೇದವ್ಯಾಸರ ಬಗ್ಗೆ ಎಷ್ಟು ಮಹತ್ವ ಹೇಳ್ತಾರೆ. ವೇದ ಪೀಠ ವಿರಿಂಚಿ ಭವ ಚಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಅದರಲ್ಲಿ ಶುದ್ಧ ಸಂಸ್ಕೃತದ ಪದ್ಯ ಅದು. ಷಟ್ಪದಿಯಲ್ಲಿ ಬರೀತಾರೆ, ಶುದ್ಧ ಸಂಸ್ಕೃತದಲ್ಲಿ ಷಟ್ಪದಿ ಸಿಗೋದು ಭಾರಿ ವಿರಳ. ಇದು ನಮ್ಮ ಕನ್ನಡ ಅಂತ ಓದಿರ್ತೇವೆ, ಕನ್ನಡ ಅಲ್ಲ ಸಂಸ್ಕೃತ. ಅದು ಕನ್ನಡ ನಮಗೆ ಅನಿಸಬೇಕು, ನಮ್ಮ ಆತ್ಮೀಯವಾದ ಹಾಗೆ ಪದಗಳನ್ನು ಜೋಡಿಸ್ತಾರೆ ದಾಸ. ಅದರ ಜನಪ್ರೀತಿಗೆ ಅದೊಂದು ಕಾರಣ. ನಮಗೆ ಹೊಸ ಪದಗಳನ್ನು ಕೂಡ ನಮ್ಮ ಪದ ಅನ್ನೋ ರೀತಿಯಲ್ಲಿ ಹತ್ತಿರ ತರೋದು ದಾಸರ ವೈಶಿಷ್ಟ್ಯ. ಆಮೇಲೆ ಎರಡು ಪದ್ಯಗಳಲ್ಲಿ ಆಚಾರ ಸ್ತೋತ್ರವನ್ನು ಮಾಡ್ತಾರೆ. ಕ್ಷಿತಿಯೊಳಗೆ ಮಣಿವಂತ ಒಂದು ಆಚಾರವು ದೊಡ್ಡ ಒಂದು ಹಿರಿಮೆ ಏನು ಅನ್ನೋದನ್ನು, ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ, ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ, ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂ ಪೇಡ್ದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನೆವೆನನು ದಿನವು. ಪಂಚ 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 ಅಂತ ಒಳ್ಳೆ ಒಳ್ಳೆ ಪ್ರಾಸಬದ್ಧವಾದಂಥ ಮಾತುಗಳನ್ನು ಉಪಯೋಗಿಸ್ತಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪ್ರಪಂಚೋ ಭೇದ ಪಂಚಕ. ಆಚಾರ ಕೊಟ್ಟ ಉದಾಹರಣೆಯನ್ನು ಪ್ರಮಾಣ ಶ್ಲೋಕದ ಭಾವನೆ ಹಾಗೆ ಇಡ್ತಾರೆ. ಪ್ರಪಂಚೋ ಭೇದ ಪಂಚಕ, ಪಂಚಭೇದ ಅನ್ನೋ ಹೆಸರು ಪ್ರಪಂಚದಲ್ಲೇ ಬಂದಿದೆ ಅಂತ ಹೇಳ್ತಾರೆ. ಪ್ರಪಂಚ ಅಂತ ಒಪ್ಪಿದರೆ ಪಂಚಭೇದ ಒಪ್ಪಲೇಬೇಕು ಅಂತ. ಪ್ರಪಂಚ ಅಂತ ಹೆಸರು ಬಂದಿದ್ದೇ ಅದಕ್ಕೆ, ಪಂಚಭೇದಾತ್ಮಕವಾಗಿದ್ದಕ್ಕೆ ಪ್ರಪಂಚ. ಆ ಮಾತು ಹೇಳೋ ಮೂಲಕ ಪಂಚಭೇದ ವಿರಿಂಚಿ ಸುಸತ್ಯ ಅಂತ ಹೇಳಬೇಕಾದ್ರೆ ಪಂಚಭೇದಾದಿಗಳು ಎಲ್ಲೋ ಬಂದಿದ್ದಲ್ಲ. ಪ್ರಪಂಚ ಅನ್ನೋ ಪದದಲ್ಲಿ ಹಾಲು ಅಂತಷ್ಟು ಬಿಳಿ ಬಣ್ಣ ತಕ್ಷಣ ಎಕ್ಸ್ಪೆಕ್ಟ್ ಮಾಡ್ತೇವೆ. ಹಾಲು ಕರಿ ಬಣ್ಣ ಸಾರಿ ಯಾರು ಯೋಚನೆ ಮಾಡಿಲ್ಲ. ಹಾಲು ಅಂತ ಆಮೇಲೆ ಹಾಲಿರಲಿ ಬಿಡಲಿ, ಬಿಡಿ ಬಣ್ಣ ಅಂತೂ ಅದಕ್ಕಿರಬೇಕು. ಇವತ್ತು ಪ್ರಪಂಚ ಅಂದರೆ ಪಂಚಭೇದ ಇರಲೇಬೇಕು, ಇಲ್ಲದೆ ಹೋದರೆ ಪ್ರಪಂಚನೇ ಒಪ್ಪಿಲ್ಲ ಅಂತ ಅರ್ಥ. ಇದು ಹೀಗೆ ಸರಳವಾಗಿ ಆಚಾರ್ಯರ ಮಾತುಗಳ ಅಭಿಪ್ರಾಯವನ್ನು ಕ್ರೋಢೀಕರಿಸ್ತಾರೆ. ಎರಡು ಪದ್ಯಗಳಲ್ಲಿ ರುದ್ರದೇವರ ಸ್ತೋತ್ರ ಮಾಡ್ತಾರೆ. ಎಷ್ಟು ಸುಂದರ ಪದ್ಯಗಳವೆಲ್ಲ. ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನದ ವಿರೋಚನ ಕಾಮಿತಪ್ರದ ಕರುಣಿ ಸೆಮಗೆ ಸದಾ ಸುಮಂಗಳವ. ಹತ್ತು ಹೆಸರುಗಳನ್ನು ಹೇಳ್ತಾರೆ. ಸರಿ ಗಣಿಸಿ ನೋಡಿ, ಹತ್ತು ಹೆಸರುಗಳು. ಮುಂದೆ ಕೃತ್ಯವಾಸನೆ ಹನ್ನೊಂದನೇ ಹೆಸರು. ರುದ್ರದೇವರಿಗೆ ಹನ್ನೊಂದು ಪ್ರಿಯ, ಏಕಾದಶ ರುದ್ರರು ಅಂತಾನೆ ಕರೆಯೋ, ಏಕಾದಶ ರುದ್ರರು. ಅವರೆಲ್ಲ ರುದ್ರದೇವರೆಲ್ಲ ಮತ್ತೆ ಎಲ್ಲ ಹೆಸರು ರುದ್ರದೇವರಿಗೆ ಬರುತ್ತಷ್ಟೇ. ಹನ್ನೊಂದು ಹೆಸರುಗಳಿಂದ ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಅವರು ಪುರುಷೋತ್ತಮನ ಪರ್ಯಂಕ ಪದ ವೈದಿದೇವ ಮಹಾದೇವ. ಪುರುಷೋತ್ತಮನ ಪರ್ಯಂಕ ಪದ ಶೇಷ ಪದವಿಗೆ ಬರತಕ್ಕಂಥವರು ರುದ್ರದೇವರು ಅನ್ನೋ ಮುಖ್ಯ ತತ್ವವನ್ನು ಹೇಳ್ತಾರೆ. ಮುಂದೆ ತಾರತಮ್ಯ ಕ್ರಮದಲ್ಲಿ ದೇವತಾ ಸ್ತೋತ್ರ ಗುರುಸ್ತೋತ್ರವನ್ನು ಒಂದು ಪದ್ಯದಲ್ಲಿ ಹೇಳ್ತಾರೆ. ಪಾಕ ಶಾಸನ ಮುಖ್ಯ ಸಕಲ ದಿವೋಕ ಸಗೇರಿ ಅಭಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿ ಯತಿಗಳ ಅನೇಕ ಕಾನವಿಸುವೆನು ಬಿಡದೆ ರಮಾಕಳತ್ರಣ ದಾಸವರ್ಗಕ್ಕೆ ನಮಿಪೆ ರಣವರತ. ನಾವು ಬಹಳ ಅವಸರದಲ್ಲಿ ಎಲ್ಲ ದೇವರ ಸ್ತೋತ್ರ ಮಾಡಬೇಕು. ಒಂದು ಪದ್ಯ ಸಾ. ನಾವು ಸಂಸ್ಕೃತದಲ್ಲಿ ಹೇಗೆ ವಂದೇ ವಿಷ್ಣುಂ ನಮಾಮಿ ಪ್ರಿಯಮಥ ಚ ಭುವಂ ಬ್ರಹ್ಮ ವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರದೇವಂ ದೇವೀರ್ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಂ ಅಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲ ಸುರಾಂ ಸದ್ಗುರೂನ್ ಮದ್ಗುರೂಶ್ಚ. ಅಂತ ಒಂದೇ ಪದದಲ್ಲಿ ತಾರತಮ್ಯ ಕ್ರಮದಲ್ಲಿ ಹೇಳಕ್ಕೆ ಬರೋ ಹಾಗೆ ಪಾಕ ಶಾಸನ ಮುಖ್ಯ ಸಕಲ ದಿವೋಕ ಸಗರಿ ಅಭಿನಮಿಸಿ. ದಿವೋಕ ಸ್ವರ್ಗದ ದೇವತೆಗಳು ದಿವೋಕ ಸ್ವರ್ಗದ ಪಾಕಶಾಸನ ಮುಖ್ಯ ಇಂದ್ರಾದೇವರೇ ಪ್ರಧಾನರಾದಂಥ ಎಲ್ಲ ದೇವತೆಗಳಿಗೆ ನಮಸ್ಕಾರ. ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಋಷಿಗಳಿಗೆ ನಮಸ್ಕಾರ, ಗಂಧರ್ವರಿಗೆ ಪಿತೃಗಳಿಗೆ ಎಲ್ಲರಿಗೂ ನಮಸ್ಕಾರ. ಜೊತೆಗೆ ಆ ಕಮಲನಾಭಾದಿ ಯತಿಗಳ ಅನೇಕ ಕಾನವೆಸುವೆನು ಪದ್ಮನಾಭ ತೀರ್ಥರ ಮೊದಲಾದ ಯತಿವೃಂದಕ್ಕೆ ನಮಸ್ಕಾರ, ರಮಾಕಳತ್ರಣ ದಾಸ ವರ್ಗಕ್ಕೆ ನವಿಪೆದನವರ ಎಲ್ಲ ಹರಿದಾಸರಿಗೆ ನಮಸ್ಕಾರ. ಈ ರೀತಿ ಪೃಥ್ವೀಮಂಡಲ ಮಧ್ಯಸ್ಥಾಹ ಪೂರ್ಣಬೋಧಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೇ ಉರುನ್ನಮ. ಆ ರೀತಿ ಇರ್ತಕ್ಕಂಥ ಪದ್ಯ. ಅದನ್ನೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹೇಳಿಕೊಟ್ರೆ ಎಷ್ಟು ಸುಲಭವಾಗಿ ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ ಬರುತ್ತೆ, ಅವರ ಅನುಗ್ರಹ ಸಂಪಾದನೆಗೆ ಒಳ್ಳೆ ಮಹಾದ್ವಾರ ಇವೆಲ್ಲ. ಹದಿಮೂರನೇ ಪದ್ಯದಲ್ಲಿ ಮುಖ್ಯ ಒಂದು ಅಂಶವನ್ನು ಹೇಳ್ತಾರೆ. ಇದಿಷ್ಟು ಮಂಗಳಾಚರಣೆ ಅಷ್ಟೇ. ಹನ್ನೆರಡು ಶ್ಲೋಕದಲ್ಲಿ ಮಂಗಳಾಚರಣೆ, ಹನ್ನೆರಡು ಪದ್ಯ ಯಾತಕ್ಕೆ ಆರಿಸಬೇಕಾಗಿತ್ತು ಮಂಗಳಾಚರಣೆಗೆ? ಅದೊಂದು ಪ್ರಶ್ನೆ. ಹನ್ನೆರಡನೇ ಪದ್ಯ ಯಾತಕ್ಕೆ ಬೇಕು ಅಂದರೆ ನಮ್ಮಲ್ಲಿ ಯಾವುದೇ ಮಂತ್ರ ಜಪಕ್ಕಿಂತ ಮುಂಚೆ ದ್ವಾದಶ ಗುರು ನಮಸ್ಕಾರ ಅಂತ ಮಾಡೋದು. ಶ್ರೀ ಗುರುಭ್ಯೋ ನಮಃ ಪ್ರಾರಂಭ ಮಾಡಿದರೆ ದ್ವಾದಶ ಗುರು ನಮಸ್ಕಾರ. ದ್ವಾದಶ ಗುರುಗಳು ಇವರೇ, ಅದಕ್ಕಾಗಿ ಗುರು ಮಂತ್ರದ ಅರ್ಥ ಇದ್ದಾಗ ಲೆಕ್ಕ. ಮೊದಲನೇ ಪದ್ಯ ಪೂರ್ತಿ ಅದೇ ಮಂಗಳಾಚರಣೆ ಅಂದರೆ ಗುರುಗಳ ನಮಸ್ಕಾರವೇ ಮಂಗಳಾಚರಣೆ. ಗುರುಗಳನ್ನು ಎಲ್ಲಿಂದ ಶುರುವಾಗ್ತಾರೆ? ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ, ಅದು ವೇದವ್ಯಾಸ. ಆಮೇಲೆ ಭಾರತೇ ನಮಃ, ಸರಸ್ವತ್ಯೇ ನಮಃ, ವಾಯುವೇ ನಮಃ, ಬ್ರಹ್ಮಣೇ ನಮಃ, ಮಹಾಲಕ್ಷ್ಮೇ ನಮಃ, ನಾರಾಯಣ. ಈ ಕ್ರಮದಲ್ಲಿ ಸ್ಪಷ್ಟವಾಗಿ ಗುರು ನಮಸ್ಕಾರ ಅದು ಹೇಳ್ತಾರೆ. ಆರೋಹಣ ಅವರೋಹಣ ಅತ್ಯ ವ್ಯತ್ಯಾಸ. ಅವರೋಹಣ ಕ್ರಮದಲ್ಲಿ ಮಾಡ್ತಾರೆ. ಆರೋಹಣ ಮಾಡಿದ್ದರೆ ಶ್ರೀ ಗುರುಭ್ಯೋ ನಮಃ ಹೀಗೆ ಬರ್ತಿತ್ತು, ಹಾಗಿಂದ ಹೇಳ್ತಾರೆ, ಅಷ್ಟೇ ವ್ಯತ್ಯಾಸ. ಅಂದರೆ ಮಂಗಳಾಚರಣೆ ಸಂಧಿಯ ಸಂಖ್ಯೆಯಲ್ಲೂ ಸ್ವಾರಸ್ಯ ಇಟ್ಟಿದ್ದ, ಅಲ್ಲಿ ಮುಗಿಸ್ಲಿಲ್ಲ, 13 ಮಾಡಿದರು, ಇನ್ನೊಂದು ಪದ್ಯ ಮಾಡಿದರು. 13 ಪದ್ಯಗಳಿಂದ ನಾಂದಿ. ಸಾಮಾನ್ಯವಾಗಿ ನಾಂದಿ, ಯಾವುದೇ ನಾಂದಿ ಒಳ್ಳೆ ಕೆಲಸಕ್ಕೆ ದೀಪ ಹಚ್ಚಿಟ್ಟು ಶುರು ಮಾಡ್ತಾರೆ. ಸಾಮಾನ್ಯ ದೀಪ ಬೆಳಿತಾರೆ, ದೀಪ ಹಚ್ಚಿ ಉದ್ಘಾಟನೆ ಅಂತ ಪ್ರಾರಂಭ. ದೀಪ ಹಚ್ಚಿ ಮಾಡಬೇಕಾ ಕೆಲಸ? ದಾಸರು ದೀಪ ಹಚ್ಚಿದ್ರು. ಈಗ ಯಾವುದದು? 13 ಪದ್ಯ ಬರೆದ್ರು ಒಟ್ಟು, 12+1. 13 ಅಂದ್ರೆ ಏನು? ದೀಪ ಅಂತ ಅವರು ಹೇಳ್ತಾರೆ. 13 ಅಂದ್ರೆ ದೀಪ, ದೀಪ ದೀಪ ತಾತ ಧ ಮೂರನೇದು, ಪ ಅಂದ್ರೆ ಒಂದು, ಮೂರು ಒಂದು, ಈ ಕಳೆದ್ರೆ 13. ಮುಂದೆ ಅವರೇ ಹೇಳ್ತಾರೆ ದೀಪ ಅಂದ್ರೆ 13 ಪದ್ಯ ದೀಪ ಹಚ್ಚಿದಾಗಾಯ್ತು ಅಂತ. ಎಂಥ ದೀಪ? ನುಡಿ ದೀಪ, ವಾಂಗ್ಮಯ ದೀಪವನ್ನು ಹಚ್ಚಿಡ್ತ. ಆ ದೀಪ ಬೇರೆ, ಈ ದೀಪ ಬೇರೆ. ಜ್ಞಾನದೀಪೇನ ಭಸ್ವತ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನದೀಪದ ಪದು. ನಾ ದಾಸರು ಮಂಗಳಾಚರಣೆ ಮಾಡಿ 13 ಪದ್ಯ ಹೇಳಿದರು. ಈ ಆಂಗ್ಲ ಸಂಸ್ಕೃತಿಯಲ್ಲಿ ಅದು ಅಮಂಗಳ ಶಬ್ದ, 13 ಅಂದರೆ ಔಟ್ ಆಗ್ತಾರೆ ಜನ, 13 ಹೊಡೆದ್ರೆ ಬಿಟ್ಟರೆ ಔಟ್ ಅಂತಲೇ ಹೇಳ್ತಾರೆ. ನೆಕ್ಸ್ಟ್ ಟೈಮು ಅಮಂಗಳಕರವಾದ ಶಬ್ದ ಇಂಗ್ಲೀಷ್ನವರಿಗೆ, ಆದರೆ ನಮಗೆ ಭಾರಿ ಮಂಗಳಕರ. ಅದಕ್ಕೆ ದೀಪ ಅನ್ನೋದು ಮಂಗಳಕರ, ತ್ರಯೋದಶಿ ಭಾರಿ ಮಂಗಳಕರ, ತ್ರಯೋದಶಿ 13, ಅದು ಕೆಟ್ಟದಲ್ಲ, ಭಾರಿ ಒಳ್ಳೆಯದು. ನಮಗೆ ಏಕಾದಶಿ ಒಂದೇ ಕೆಟ್ಟದಾಗಿರೋ, ಅದೇ ಪರಿಚಯ ಆಗಿರೋ, ಅಷ್ಟೇ ಹೊರತು ಇನ್ನೆಲ್ಲ ಮಂಗಳಕರನೇ. ಆದರೆ ಭಾರಿ ಮಂಗಳಕರ ಅದೇನೆ, ಯಾಕೆಂದರೆ ಎಲ್ಲ ಮಂಗಳ ಅದೇ ಕೇಂದ್ರ. ಏಕಾದಶಿ ಮಾಡಿಕೊಂಡು ಹಿಂದೂ ಮುಂದೆ ಬರೋದಲ್ಲ, ಅದೇ ಪ್ರಧಾನವಾದ ವ್ರತ. ಆದರೆ ಆ ಅರ್ಥದಲ್ಲಿ ದಾಸರು 13 ಮಹತ್ವವನ್ನು ಹೇಳುತ್ತಾ ಸಂಖ್ಯಾಶಾಸ್ತ್ರದಂತೆ ನಮಸ್ಕಾರ ಮಾಡಿದಾಗಾಯ್ತು. ಸಂಖ್ಯಾಶಾಸ್ತ್ರದಂತೆ ಹರಿಕಥಾಮೃತಸಾರದ ಪದ್ಯ ನಮಸ್ಕಾರ. ಒಟ್ಟು ಅದರ ಈ ಗ್ರಂಥದ ಎಸೆನ್ಸ್ ಹೇಳಿದ ಹೇಳ್ತಾರೆ. ಪರಿಮಳವು ಸುಮನದೊಳಗೆ ಅನನನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು. ಎಷ್ಟು ಅಮೂಲ್ಯ ಪದ್ಯ! ದೇವರು ಎಂದ್ರೇನು, ಎಲ್ಲಿದ್ದಾನೆ ಏನು, ಎಷ್ಟು ವಿಷಯ ಹೇಳ್ತಾರೆ ಅದರೊಳಗೆ, ಎಷ್ಟು ಸರಳವಾಗಿ ಹೇಳ್ತಾರೆ. ಪರಿಮಳವು ಸುವನದೊಳಗೆ ನಮ್ಮ ಜನಗಳಿಗೆ ಮೊದಲ ಪ್ರಶ್ನೆ, ದೇವರು ಎಲ್ಲಿದ್ದಾನೆ? ಇದು ಪ್ರಶ್ನೆ. ದೇವರಿಲ್ಲ, ಯಾತಕ್ಕೆ ಕಣ್ಣಿಗೆ ಕಾಣೋದಿಲ್ಲ, ಇದು ಅವ್ರ ವಾದ. ಅದಕ್ಕೆ ಭಾಗವತದ ಮಾತಿಗೆ ಆಚಾರ ತಾತ್ಪರ್ಯ ಬೆರೀತಾರೆ. ಅದನ್ನು ದಾಸರು ಕನ್ನಡದಲ್ಲಿ ಹೇಳ್ತಾರೆ. ಪರಿಮಳವು ಸುವನದೊಳಗೆ, ನೀವು ಹೂವನ್ನು ನೋಡ್ತೀರಿ, ಹೂವು ಕಣ್ಣಿಗೆ ಕಾಣುತ್ತೆ, ವಾಸನೆ ಕಣ್ಣಿಗೆ ಕಾಣೋದಿಲ್ಲ, ನೆನಪಿರಬೇಕು. ಹೂವಿ ಕಣ್ಣಿಗೆ ಕಾಣುತ್ತೆ, ವಾಸನೆ ಕಣ್ಣಿಗೆ ಕಾಣೋದಿಲ್ಲ. ಜಗತ್ತು ಕಣ್ಣಿಗೆ ಕಾಣುತ್ತೆ, ಜಗತ್ತಿನೊಳಗೆ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ ಅದನ್ನು ಹೇಳಬೇಕು. ಜಗತ್ತು ಹೂವಿದ್ದಾಗೆ, ಒಳಗೆ ಪರಮಾತ್ಮ ಪರಿಮಳ ಇದ್ದಾಗೆ. ನಿಮ್ಗೆ ಗೊತ್ತಿರಬೇಕು, ಯಾವುದಾದ್ರೂ ಹೂವು ಅದು ವಿಹಿತ ದೇವ್ರ ಪೂಜೆ ಬರುತ್ತೆ ಅಂತ ಹೇಳಬೇಕಾದ್ರೆ ಸುವಾಸನೆ ಇರಬೇಕು, ಇಲ್ಲದೆ ಹೋದರೆ ಇಲ್ಲ. ನಿರ್ಗಂಧ ಕುಸುಮಗಳನ್ನು ಆರಾಧನೆ ಉಪಯೋಗಿಸ್ಬಾರ್ದು, ಸುಗಂಧ ಇರಬೇಕು. ಅಂದರೆ ಹೂವಿಗೆ ಬೆಲೆ ಪರಿಮಳ ಇದ್ದಾಗ, ಜಗತ್ತಿಗೆ ಬೆಲೆ ದೇವರನ್ನು ಒಪ್ಪಿಕೊಂಡಾಗ. ಜಗನ್ನಾಥರನ್ನು ಬಿಟ್ಟರೆ ಜಗತ್ತಿಗೆ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಆಫೀಸ್ಗೆ ಹೋದ ಕೆಲಸ ಆಗಲಿಲ್ಲ, ವಾಪಸ್ ಬಂದ್ಬಿಟ್ಟು ದೊಡ್ಡದಾಗಿ ತಯಾರು ಮಾಡ್ಕೊಂಡು ಹೋದ, ಆಫೀಸ್ಗೆ ಹೋದ ವಾಪಸ್ ಬಂದ ಕೆಲಸ ಆಗಲಿಲ್ಲ, ಆಫೀಸರ ಅಲ್ಲಿ ಮೂದಂತು ಅವನು ಒಬ್ಬಿಲ್ದು ಎಲ್ಲ ಕೆಲಸರು ನಿಂತು, ಎಲ್ಲರೂ ಬಂದಿದ್ದಾರೆ ಅವನೊಬ್ಬನು ಬಂದಿಲ್ಲ ಅಷ್ಟೇ. ದೇವರೊಬ್ಬನ ತಿಳ್ಕೊಳ್ಳದೆ ಹೋದರೆ ಎಲ್ಲ ವ್ಯರ್ಥ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪರಿವಾರಕ್ಕೂ ಸುಮನದೊಳಗೆ ಅನರನು ಅರಣಿಯೊಳಗಿಪ್ಪಂತೆ, ದೇವರಿದ್ದಾನೆ ಹೂವಿನೊಳಗೆ ಸುಗಂಧ ಇದ್ದಾಗಿದ್ದಾರೆ, ಪರಿಮಳ ಇದ್ದಾಗಿದ್ದಾರೆ. ಯಾತಕ್ಕೆ ಕಾಣೋದಿಲ್ಲ ಅಂದರೆ, ಹಾಗಿದ್ರೆ ನೋಡಿ ನೀವು ಹೂವು ಕಣ್ಣಿಗೆ ಕಾಣುತ್ತೆ, ಹಾಗಿದ್ರೆ ಪರಿಮಳ ಯಾತಕ್ಕೆ ಕಣ್ಣಿಗೆ ಕಾಣೋದಿಲ್ಲ? ಪರಿಮಳ ಇಲ್ಲವೇನು? ಏ ಇದೆ, ಹೂಗಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಯಿತಾ, ಕಣ್ಣಿಗೆ ಹೂವು ಕಾಣಿಸ್ತು, ಪರಿಮಳ ಮೂಗಿಗೆ ಕಾಣಿಸ್ತು. ಈ ಕಣ್ಣಿಗೆ ಭಗವಂತ ಕಾಣ, ನಮ್ಮ ಜಗತ್ತು ಕಾಣಿಸ್ತದೆ, ಭೌತಿಕ ಜಗತ್ತು ಕಾಣಕ್ಕೆ ಹೊರಗಿನ ಕಣ್ಣು, ಅದರ ಒಳಗಿನ ಜಗನ್ನಾಥ ಕಾಣಬೇಕಾದರೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡರು, ಒಳಗಣ್ಣು ಬೇಕು ಅಂತ ಹೇಳಿದ್ದಾರೆ. ಒಳಗಣ್ಣು 10 ಇಂದ್ರಿಯಗಳು ಹೊರಗೆ ಕೆಲಸ ಮಾಡುತ್ತೆ, ಮನಸ್ಸು 11ನೇ ಇಂದ್ರಿಯ, ಅದಕ್ಕೆ ದೇವರು ಕಾಣ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ ಹೇಳಿದರು, ಕಣ್ಣಿಂದ ದೇವರು ನೋಡ್ಲಿಕ್ಕೆ ಹೋಗಬೇಡ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ ಅಪ್ಲೈ ಯುವರ್ ಮೈಂಡ್ ಅಂತ ಹೇಳಿದ್ದಾರೆ. ಆಗ ದೇವರು ಕಾಣಿಸ್ತಾರೆ. ಮತ್ತೆ ಉಪನಿಷತ್ ಹೇಳುತ್ತೆ, ದೃಶ್ಯತೆ ತ್ವಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಈ ಮಾತನ್ನು ಅರ್ಥ ಮಾಡಿಕೊಂಡು ದೇವರು ಕಾಣೋದು ಬುದ್ಧಿಗೆ ಕಾಣ್ತಾನೆ ಅಂತ ಹೇಳಿದ್ರಿಂದ, ಬುದ್ಧಿ ಅಂದರೆ ಏನದು? ಮನಸ್ಸಿನ ಒಂದು ಕಂಪಾರ್ಟ್ಮೆಂಟ್ ಅಷ್ಟೆ. ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಕೂಡ ಚಿತ್ತಾಚೇತನ, ಯಾವುದು ಮನಸ್ಸಿನ ಕಂಪಾರ್ಟ್ಮೆಂಟ್ ಆದ್ದರಿಂದ ಬುದ್ಧಿಗೆ ದೇವರು ಕಾಣುತ್ತೆ. ಎಷ್ಟು ಸುಲಭ ಮಕ್ಕಳಿಗೆ ಹೇಳ್ಕೊಟ್ರೆ ಅರ್ಥ ಮಾಡಿಕೊಂಡ್ರೆ, ನಾಸ್ತಿಕೆ ಹೋಗೇ ಬಿಡುತ್ತ. ಅವ್ನು ಪ್ರಶ್ನೆ ಕೇಳಿರ್ತಾನೆ, ಉತ್ತರ ಕೊಟ್ಟರೆ ಆಯ್ತಷ್ಟೆ. ನಿಮ್ಮ ಕಣ್ಣಿಗೆ ಕೂಬು ಕಾಣಿಸ್ತು, ಬೂಗಿಗೆ ಪರಿಮಳ ಕಾಣಿಸ್ತು. ಹೊರಗಣ್ಣಿಗೆ ಜಗತ್ತು, ಒಳಗಣ್ಣಿಗೆ ಭಗವಂತ, ಎಷ್ಟು ಸುಲಭ ಅಂತ ತಿಳ್ಕೊಂಡ. ಅದನ್ನೇ ದಾಸರು ಹೇಳಿದಾಗ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ದೇವರು ಕಾಣತಕ್ಕಂಥ ಕಂಡು ಒಳಗಿದೆ. ಆಗ ಉತ್ತರ ಕೊಡಲಿಕ್ಕೆ ಯಾರಿಗೂ ಒತ್ತಲೇ ಒಪ್ಪಲೇಬೇಕು, ಬೇರೆ ದಾರಿನೇ ಇಲ್ಲ ಅಂತ. ಒಳಗಣ್ಣು ಎರಡು, ಒಂದು ಇನ್ನೊಂದು, ಒಂದು ಅಂತರಂಗ, ಅದಕ್ಕೊಂದು ಸಹಕಾರ ಬೇಕು. ಅದೇ ಶಾಸ್ತ್ರ ಅಂತ ಕರೀತಾರೆ. ಓಂ ಶಾಸ್ತ್ರಯೋನಿತ್ವಾತು, ಬ್ರಹ್ಮಸೂತ್ರದ ಅರ್ಥ. ಶಾಸ್ತ್ರ ಓದಿದವರಿಗೆ ಭಗವಂತ ಕಾಣ್ತಾನಿಲ್ಲದ ಹೋದರೆ ಇಲ್ಲ. ಇವತ್ತು ನೋಡಿ ನಮಗೆ ಅರ್ಥ ಆಗುತ್ತೆ. ನಾವು ನೋಡ್ತೀವಿ ರೋಗಿ, ನಮಗೇನೋ ಗೊತ್ತಾಗೋದಿಲ್ಲ. ಡಾಕ್ಟರ್ ನೋಡ್ತಾನೆ ಗೊತ್ತಾಗುತ್ತೆ, ಏಕೆ ವೈದ್ಯಕೀಯದ ಕಣ್ಣು ಅವನಿಗಿದೆ, ನಮಗೆ ಆ ಕಣ್ಣಿಲ್ಲ. ಬಿಲ್ಡಿಂಗ್ ನೋಡ್ತಾನೆ, ಇಂಜಿನಿಯರಿಗೆ ಅರ್ಥ ಆಗುತ್ತೆ, ಅವರಿಗೆ ಆ ಕಣ್ಣಿದೆ, ಅವನಿಗೆ ನಮಗೆ ಆ ಕಣ್ಣಿಲ್ಲ. ಅಂದರೆ ಯಾವ್ಯಾವ ವಿದ್ಯೆ ಓದಿರ್ತೋ ಆ ಕಣ್ಣು ಬರುತ್ತೆ ಅವನಿಗೆ. ಒಂದು ವಿದ್ಯೆ ಓದು, ಒಂದು ಕಣ್ಣು ಪಡ್ಕೊಳ್ಳೋದು ಅಂತ ಅರ್ಥ. ಒಂದೊಂದು ಶಾಸ್ತ್ರದ ಅಧ್ಯಯನ ಒಂದು ಕಣ್ಣನ್ನು ತೋರಿಸಿಕೊಡುತ್ತೆ ನಮಗೆ. ಆದರೆ ಈ ಶಾಸ್ತ್ರದ ಅಧ್ಯಯನ, ಬ್ರಹ್ಮಸೂತ್ರಾದಿಗಳ ಅಧ್ಯಯನ ಅತಿ ಮೂಲಭೂತವಾದ ಭಗವಂತನ ತೋರಿಸಿಕೊಡುತ್ತೆ. ಅದಕ್ಕೆ ಹೈಯೆಸ್ಟ್ ಅಂತ ಕೇಳಿದರೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡರು, ದೇವರನ್ನು ಕಾಣತಕ್ಕಂಥ ಕಣ್ಣೇ ಸಾರ್ಥಕವಾದ ಕಣ್ಣು. ಅದಕ್ಕೆ ಹೇಳ್ತಾರೆ, ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ರಂಗಯ್ಯನ ಪಾಡುವುದೇ ವದನ. ದಾಸರ ಬಾಣ, ನೋಡುವುದೇ ಕಣ್ಣು, ದೇವರು ನೋಡಿದಾಗಲೇ ಕಣ್ಣು. ಕಂಗಡಿದ್ಯಾತಕೋ ಕಾವೇರಿ ರಂಗನ ನೋಡದ, ಈ ಕಂಗಡಿ ಇರಬೇಕು, ಆದರೆ ನೋಡಲೇ ಇಲ್ಲ ರಂಗನಾಥ ನನ್ನ ಕಣ್ಣಿದ್ದೇನು ಉಪಯೋಗ. ಈ ಮಾತಿನಲ್ಲಿ ಜಗತ್ತನ್ನು ನೋಡೋ ಉದ್ದೇಶ ಒಳಗಿದ ಜಗನ್ನಾಥನನ್ನು ನೋಡೋದು ಅಂತ ಹೇಳಿದ. ದೇವರು ಯಾತಕ್ಕೆ ಜಗತ್ತಿಗೆ ಕರ್ಕೊಂಡು ಬರ್ತಾನೆ? ನಮ್ಮ ಪ್ರಕಾರ ಜಗತ್ತು ಅಸಾರವಾದದ್ದು, ಸುಳ್ಳಲ್ಲ, ಅಸಾರವಾದದ್ದು. ಯಾಕೆ ಕರ್ಕೊಂಡು ಬರ್ತಾನೆ ಅಂದರೆ, ಅಸಾರವಾದ ಜಗತ್ತಿನಲ್ಲಿ ಸಸಾರನಾದ ಭಗವಂತ ಇದ್ದ. ಆಚಾರ್ಯರ ಮಾತದು, ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಹಿ, ಕೃಷ್ಣಾವೃತ ಮಹಾರಣವಾದ ಮಾತದು. ಜಗತ್ತು ನಿಸ್ಸಾರ, ಸಿಪ್ಪೆ ನಿಸ್ಸಾರ, ಒಳಗೆ ತಿರುಳಿದೆ, ಅದಕ್ಕೋಸ್ಕರ ಹಣ್ಣು ನಮಗೆ ಬರೋದು. ಸಿಪ್ಪೆ ಇದೆ ಅದು ಉಪಯೋಗಿಸೋದಿಲ್ಲ, ಆದರೆ ಒಳಗೆ ತಿರುಳಿದೆ ಅದನ್ನು ಉಪಯೋಗಿಸ್ತೇವೆ. ಜಗತ್ತು ಸಿಪ್ಪೆ, ಜಗನ್ನಾಥ ತಿರುಳು, ಅಂಥ ಪರಿಮಳವು ಸುಮನದೊಳಗೆ ಇದ್ದಾಗಿದ್ದಾನೆ. ಅನನನು ಅರಣಿಯೊಳಗಿಪ್ಪಂತೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಅನನನು ಅರಣಿಯೊಳಗಿಪ್ಪಂತೆ, ಒಳ್ಳೆ ಸೌದೆ ತರ್ತಾರೆ, ನೋಡ್ತಾರೆ, ಅಡುಗೆಯವ್ರಿಗೆ ಕೊಟ್ಟು ಬಿಡಿ ನೋಡ್ತಾರೆ, ಫಸ್ಟ್ ಮುಟ್ಟಿರ್ತಾರೆ, ಒಳ್ಳೆ ಸೌದೆ ಅಂತ ಹೇಳ್ತಾರೆ. ನಮಗೆ ಹೊಗೆ ಬರೋರಿಗೂ ಗೊತ್ತಾಗಲ್ಲ ಸೌದೆ ಚೆನ್ನಾಗಿಲ್ಲ ಅಂತೇಳಿ, ನೋಡಿರ್ತಾ ಅಂತ ಹೇಳ್ತಾರೆ. ಒಳಗಿದ ಸೌದೆ ಫಸ್ಟ್ ಕ್ಲಾಸ್ ಆಗಿದ್ರು, ಏನು ಹಸಿದೆ ತಂದಿದೆ ಅಂತ ಹೇಳ್ತಾರೆ. ಮುಟ್ತಿರೋ ಗೊತ್ತಾಗುತ್ತೆ, ಅದರೊಳಗೆ ಬೆಂಕಿ ಇದೆ, ಹೇಗೆ ಬರುತ್ತೆ ಬೆಂಕಿ ಅಂತ ಕೇಳಿದರೆ ಹೇಳ್ತಾರೆ, ಅರಣಿಯೊಳ ಅರಣಿ ಮಥನ ಮಾಡಿದಾಗ ಮಾತ್ರ ಕಾಣಿಸು. ಅನನನು ಅರಣಿಯೊಳಗೆ ಇಪ್ಪಂತೆ, ಹಿಂದಿನ ಕಾಲಕ್ಕೆ ಯಾವುದೇ ಒಂದು ಮಡಿ ಕೆಲಸಗಳಿಗೆ, ಶುದ್ಧವಾದ ಯಜ್ಞ ಯಾಗಾದಿಗಳಿಗೆ ನಮಗೆ ಅಗ್ನಿ ಬೇಕು ಅಂತ ಹೇಳಿದರೆ, ಈ ಮ್ಯಾಚ್ ಬಾಕ್ಸಿಂದ ಅಗ್ನಿ ಬಂದರೆ ಅಲ್ಲ, ಈ ಲೈಟರಿಂದ ಬಂದರೆ ಅಗ್ನಿ ಬಂದರೆ ಅಲ್ಲ, ಅದು ಹೇಗೆ ತರಬೇಕಂತೆ, ಕಾಷ್ಠಾದ ಅಗ್ನಿ ಜಾಯತೆ ಮಧ್ಯಮಾನ, ಅರಣಿಗಳು ಉತ್ತಿರುತ್ತೆ, ಎರಡನ್ನು ಒಂದಕ್ಕೊಂದು ಮಥನ ಮಾಡಬೇಕು, ಆಗ ಬೆಂಕಿ ಬರುತ್ತೆ, ಅದು ಶುದ್ಧವಾದ ಅಗ್ನಿ. ಅಲ್ಲಿ ಇಲ್ಲಿ ಅಲ್ಲೇ ಇದೆ, ಬಂದಿದ್ದು ಮಥನ ಮಾಡಿದಾಗ ಮಾತ್ರ ಕಾಣಿಸುತ್ತೆ. ಅಲ್ಲೇ ಇರತಕ್ಕಂಥ ಅಗ್ನಿ, ಕಾಷ್ಠದೊಳಗಿನ ಅಗ್ನಿ ಮಥನ ಮಾಡಿದಾಗ ಮಾತ್ರ ಹೇಗೆ ಕಾಣುತ್ತೋ, ದೇವರು ಶಾಸ್ತ್ರದಲ್ಲಿದ್ದಾನೆ, ಆದರೆ ಕಾಣದ ಯಾವಾಗ, ಅಥಾತೋ ಬ್ರಹ್ಮ ಜಿಜ್ಞಾಸ, ಮಥನ ಮಾಡಬೇಕು. ಆರೋಗ್ಯ ಸರ್ವಶಾಸ್ತ್ರ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ಎಷ್ಟು ಅಗಾಧ. ತಮ್ಮ ದೃಷ್ಟಿನೇ ಚೇಂಜ್ ಆಗುತ್ತೆ, ನೋಡಿ ರೀತಿಯೇ ಬದಲಾಗಿಬಿಡುತ್ತೆ. ಇರೋ ರೋಗ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಇನ್ನು ಭಗವಂತ ಹೇಗೆ ಕಾಣ್ತಾನೆ ಯೋಚನೆ ಮಾಡಿ. ರೋಗ ಕಣ್ಣಿಗೆ ಕಾಣಬೇಕಾದ್ರೆ ಡಾಕ್ಟ್ರಲ್ಲೇ ಕಾಂಟ್ರವರ್ಸಿ ಕೆಲವು ಸಲ, ಇವನಿಗೆ ಇದೇ ಇಲ್ಲ ಇದೇ ಇಲ್ಲ, ಎಷ್ಟೊತ್ತಿನ ಎಷ್ಟೊತ್ತಿನ ರೋಗ ಹೋಗೇ ಬಿಟ್ಟಿರ್ತಾರೆ ಗಲಾಟೆ ಒಳಗೆ. ಅಂದರೆ ಅಷ್ಟರ ಮಟ್ಟಿ ಸೂಕ್ಷ್ಮ ವಿಚಾರ, ಅದು ಇರೋದು ನಿಜ, ಕಂಡುಹಿಡಿಯೋದು ಭಾರಿ ಕಷ್ಟ. ಈ ರೋಗ ಕಂಡುಹಿಡಿಯೋದು ಕಷ್ಟ ಅಂದಮೇಲೆ ರೋಗ ಹರ ಭಗವಂತ ಅವನು ಕಂಡುಹಿಡಿದ ಸುಲಭ ಅಲ್ಲ, ಅದಕ್ಕೊಂದು ವಿಶೇಷವಾದ ಶಾಸ್ತ್ರ ಅದು, ಯಾವಾಗಲೂ ಕಲ್ತರು ಬರೋದಲ್ಲ, ಜೀವನ ಪೂರ್ತಿ ಡೆಡಿಕೇಟ್ ಮಾಡಬೇಕು ಅದಕ್ಕೋಸ್ಕರವಾಗಿ. ಅದನ್ನು ಹೇಳ್ತಾ ಅನ್ನನೋಡು ಅರಣಿಯೊಳಗಿಪ್ಪಂತೆ ಮಥನ ಮಾಡಿದಾಗ, ಮೊದಲನೇದಕ್ಕೂ ಎರಡನೇದಕ್ಕೆ ಲಿಂಕ್ ಇದೆ. ಮೊದಲನೇ ದೇವರು ಯಾತಕ್ಕೆ ಕಾಣೋದಿಲ್ಲ, ನೋಡೋ ಕಣ್ಣು ಬೇರೆ ಬೇಕು ಅಂತ ಹೇಳಬೇಕು. ಶಾಸ್ತ್ರವೇ ಕಣ್ಣು, ಮನಸ್ಸು ಕಣ್ಣು, ಮತ್ತು ಮನಸ್ಸಿದ್ದವರಿಗೆಲ್ಲ ದೇವರೇ ಕಾಣೋದಿಲ್ಲ, ಮತ್ತು ಶಾಸ್ತ್ರ ಓದ್ದವರಲ್ಲಿ ದೇತೆ ಆದರೆ ಎಷ್ಟೋ ಜನ ಶಾಸ್ತ್ರ ಓದ್ದವರು ನಾಸ್ತಿಕರಾಗಿರ್ತಾರಲ್ಲ ಯಾತಕ್ಕೆ, ಅವರು ಮಥನ ಮಾಡಿಲ್ಲ ಅದು ಕಾಣೋದಿಲ್ಲ. ಮಥನ ಮಾಡಬೇಕು. ಕ್ಷೀರಸಾಗರದ ಅಮೃತ ಬಂತು ಸುಮ್ಮನೆ ಬರಲಿಲ್ಲ, ಮಥನ ಮಾಡಿದ ಮೇಲೆ ಬಂತು. ಮಥನ ಮಾಡದೆ ಹೋದ್ರೆ ಏನೂ ಕಾಣಿಸ್ತಿದ್ದಿಲ್ಲ. ಮಥನ ಮಾಡಿದಾಗ ಅದೇನು ದೃಷ್ಟಾಂತ ಕೊಡ್ತಾರೆ, ನಮ್ಮ ಮೊಸರಿನಲ್ಲಿ ಕೆರೆ ಇದೆ, ಕೆರೆಯನ್ನು ಕಡಿದ್ರೆ ಬೆಣ್ಣೆ, ಅದನ್ನು ಸ್ವಲ್ಪ ಕಾಯಿಸಿದರೆ ತುಪ್ಪ ಬರುತ್ತೆ. ಎಷ್ಟು ಲಾಂಗ್ ಪ್ರೊಸೆಸ್ ಅದು, ಹಾಲು ತರ್ತಾನೆ ಮನೆಗೆ ತುಪ್ಪ ಬರುತ್ತೆ, ಆದರೆ ಹಾಲಿನ ಡೈರೆಕ್ಟ್ ತುಪ್ಪ ತೊಗೊಳ್ಬೇಕಾದ್ರೆ ಸಾಧ್ಯನಾ? ಎಷ್ಟು ಪ್ರೊಸೆಸ್ ಇದೆ ಅದರೊಳಗೆ. ಮೊದಲ ಅಗ್ನಿ ಶುರುವಾಗಬೇಕು, ಅಲ್ಲಿಂದ ಕಾಯಿಸ್ಬೇಕು ಫಸ್ಟ್, ಅದಕ್ಕೆ ಹೆಪ್ಪ ಆಗಬೇಕು, ಕಾಯಬೇಕು, ಮೊಸರಾಗಬೇಕು, ಅದರ ಕೆರೆ ತೊಗೊಳ್ಬೇಕು, ಕಡಿಬೇಕು, ಆಮೇಲೆ ಬೆಣ್ಣೆ ಬರಬೇಕು, ಅದನ್ನು ಕಾಯಿಸ್ಬೇಕು, ಆಗ ತುಪ್ಪ ಬರುತ್ತೆ. ಎಷ್ಟು ಲಾಂಗ್ ಪ್ರೊಸೆಸ್ ಇದೆ. ಆದರೆ ಅದು ಸತ್ಯ, ದೇವರು ತಿಳಿಬೇಕಾದ್ರೆ ಪ್ರೋಸೆಸ್ ಇದೆ, ಆ ಪ್ರಕಾರ ತಿಳಿದ್ರೆ ದೇವರು ಕಾಣಿಸ್ತಾನೆ. ಅದಕ್ಕೋಸ್ಕರ ದೇವರು ತಿಳಿತಾನೆ, ಶಾಸ್ತ್ರದಲ್ಲಿದ್ದಾನೆ, ಅದು ಶ್ರಮ ಪಡಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ. ಭಗವದ್ಗೀತೆಯಲ್ಲಿ ಹೇಳ್ತಾರೆ ದೇವರನ್ನು ಕಾಣಬೇಕಾದ್ರೆ ಏನೇನು ಮಾಡಬೇಕು ಅಂತ. ನಿರ್ಮಾಣ ಮೋಹಾಹ ಜಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ಜಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ ಗಚ್ಚಂತ್ಯ ಮೂಢಾಹ ಪದಮವ್ಯಯಂ ತತ್. ಈ ಶ್ಲೋಕದಲ್ಲಿ ಎಷ್ಟು ತ್ಯಾಗ ಮಾಡಬೇಕು ದೇವರಿಗೋಸ್ಕರ ಅಂತ ಹೇಳ್ತಾರೆ. ಒಂದು ಶ್ಲೋಕದ ಕೋರ್ಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಹುಡುಗರು. ಅಂತ ಹೊತ್ತಿನಲ್ಲಿ ಭಗವಂತನ ಕಾಣಬೇಕಾದ್ರೆ ಭಾರಿ ಶ್ರಮ ಪಡಬೇಕು. ಧನಕ್ಕೋಸ್ಕರ ಬೆಳಿಗ್ಗೆ 6 ಗಂಟೆ ಮನೆ ಬಿಟ್ಟು 12 ಮನೆ ಬರ್ತಾರೆ ಧನಕ್ಕೋಸ್ಕರ. ಮಹಾಧನಪತಿ ಭಗವಂತ ಶ್ರೀಯತ್ಕಟಾಕ್ಷ ಬಲವತಿ ಅಜಿತಂ ನಾಮಾಮಿ ಅಂತ ಭಗವಂತನ ಕಾಣಬೇಕಾದ್ರೆ ಜನ್ಮ ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇದು ದೇವರ ಹಿರಿಮೆ. ಅದನ್ನು ಅರಣ್ಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತಿಹ. ಬ್ರಹ್ಮಾದಿಗಳ ಮನದೊಳಗೆ ಅಂದರೆ ಯೋಗ್ಯ ಚೇತನರ ಮನಸ್ಸಿನೊಳಗೆ ತೋರಿ ತೋರದಲ್ಲಿ, ತೋರಿ ಇರ್ತಾನೆ ತೋರದಲ್ಲೂ ಇರ್ತಾನೆ, ತೋರಿ ತೋರದಲ್ಲೇ ಇರ್ತಾನೆ. ಈ ಸುಮನದೊಳಗೆ ಪರಿಮಳ ತೋರುತ್ತೆ ಮೂಗಿಗೆ, ಆದರೆ ಅಗ್ನಿ ಕಾಟದೊಳಗೆ ಆ ತೋರೋದಿಲ್ಲ, ಇದ್ದು ಇರುತ್ತೆ ಬಥನ ಮಾಡಿದ್ರೆ ತೋರೋದೇ ಇಲ್ಲ. ಅದಕ್ಕೆ ತೋರಿ ತೋರದಲ್ಲೇ ಇರುತಿಹ. ಅದಕ್ಕೆ ಮತ್ತೆರಡು ಅರ್ಥ. ಬ್ರಹ್ಮಾದಿಗಳಿಗೆ ಪರಮಾತ್ಮ ಕಾಣಿಸ್ತಾನೆ, ಪೂರ್ತಿ ಕಾಣಿಸೋದಿಲ್ಲ, ಅದಕ್ಕೆ ತೋರಿ ತೋರದಲ್ಲೇ. ಜ್ಞಾನ ಕೊಡ್ತಾನೆ ತೋರುತ್ತಾನೆ. ಸಮುದ್ರ ನೋಡಿದ್ದೇವೋ, ನೀನು ಅಲ್ಲೇ ನಿಂತ್ಕೊಂಡಿದ್ದೇವೆ, ಸಮುದ್ರ ಗೊತ್ತು, ಆ ದಡ ಗೊತ್ತೋ ಗೊತ್ತಿಲ್ಲ ನನಗೆ. ಆ ಕಡೆ ತೀರ ಕಣ್ಣಿಗೆ ಕಾಣೋದಿಲ್ಲ, ಸಮುದ್ರ ಕಾಣುತ್ತೆ. ತೋರಿ ತೋರದಲ್ಲೇ ಇರುತಿಹ ಜಗನ್ನಾಥ ವಿಠಲನ. ದೇವ್ರನ್ನ ಆಕಾಶ ಕಣ್ಣಿಗೆ ಕಾಣುತ್ತೆ, ನಾನು ಕಂಡಷ್ಟೇ ಆಕಾಶನ ಹೇಳ್ತಾರೆ ಹೇಳ್ತಾರೆ, ಯೋಚನೆ ಮಾಡಿ ತಲೆ ಕೆಟ್ಟ ಹೋಗ್ಬಿಡುತ್ತೆ. 2500 ಜ್ಯೋತಿರ್ವರ್ಷ ಲೈಟ್ ಇಯರ್ಸ್ ಹೋದ್ರೂ ಇನ್ನೂ ಕೊನೆ ಕಂಡಿಲ್ಲ. ಅಲ್ಲಿ ಹೋಗಕ್ಕೆ ನಮಗೆ ಆಗೋದಿಲ್ಲ ಫಸ್ಟು, ಅಷ್ಟೋದ್ರೂ ಮುಂದೆ ನಮಗೆ ಗೊತ್ತೇ ಇಲ್ಲ ಆಕಾಶದ. ನಮಗೆ ಕಣ್ಣಿಗೆ ಕಾಣೋದು ಇಷ್ಟೇ ಆಕಾಶ, ಒಳ್ಳೆ ಛತ್ರಿ ಕಂಡ ಕಾಣುತ್ತೆ. ಆದರೆ ನಿಜವಾಗ ನೋಡಿದ ಆಕಾಶದ ಪರಿಮಿತಿ ಅಗಾಧವಾದ. ತೋರಿ ತೋರದಲ್ಲೇ ಇರುತಿಹ ಜಗನ್ನಾಥ ವಿಠಲನ. ಜಗನ್ನಾಥನೂ ಆಗಿದ್ದಾನೆ, ವಿಠಲನೂ ಆಗಿದ್ದಾನೆ. ಆ ಪದಕ್ಕೆ ಅರ್ಥ ಉಂಟು. ಜಗನ್ನಾಥನಾಗಿದ್ದಾನೆ, ಭಾರಿ ದೊಡ್ಡವನು ಸ್ವಾಮಿ ಅಂದರೆ, ಇಲ್ಲ ಇಲ್ಲ ವಿಠಲನಾಗಿದ್ದಾನೆ. ಮತ್ತೆ ವಿಠಲ ಆದ್ರೇನು, ಮತ್ತೆ ಜಗನ್ನಾಥ ವಿಠಲ ಯಾತಕ್ಕೆ? ಅದು ಹರಿದಾಸ ಸಾಹಿತ್ಯದ ಪೆಟ್ಟು ವರ್ಣ ವಿಠಲ. ಹಯವದನ ಶ್ರೀಕೃಷ್ಣ ಕೆಲವು ವಾದಿರಾಜರ ವ್ಯಾಸರಾಜರ ಕೆಲವು ಅಂಕಿತಕಾರರ ಬಿಟ್ಟುಬಿಟ್ರೆ ಉಳಿದವರು ಸಾಮಾನ್ಯವಾಗಿ ವಿಠಲ ಅಂತೀರ. ಯಾತಕ್ಕೆ ಅಂದರೆ ಹೇಳ್ತಾರೆ ಅದೇ ವಿಠಾಲ ಮೂರು ಪದ ಇದೆ. ವಿಠಾಲ, ವಿ ಅಂದರೆ ವಿಧ ಜ್ಞಾನದಿಂದ, ಠಾನ್ ಠಾ ಅಂದರೆ ಗತಿ ಶೂನ್ಯಯೋಹು, ಠಾ ಅಂದರೆ ಇಲ್ಲ ಅಂತ ಅರ್ಥ. ವಿಠ ಜ್ಞಾನ ಇಲ್ಲದವರನ್ನ ಲಾತಿ ಸ್ವೀಕಾರ ಮಾಡ್ತಾನೆ, ಅದಕ್ಕೆ ದೇವರು ವಿಠಲ ಅಂತ ಕರೀತಾರೆ. ಅಜ್ಞಾನಿಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಅದಕ್ಕೆ ವಿಠಲ ಅಂತ ಕರೀತಾರೆ. ಎಷ್ಟೋ ಜನ ವಿಠಲ ಅಂಬುದು ಕರ್ಣಪದ ತಿಳ್ಕೊಂಡ್ಬಿಟ್ಟವರಿದ್ದಾರೆ. ಅದು ತದ್ಭವ, ಸಂಸ್ಕೃತದಲ್ಲಿ ಇಲ್ಲೇ ಇಲ್ಲ ಆ ಪದ. ವಿಷ್ಣು ಅನ್ನೋದು ವಿಠಲ ಆಗಿದೆ ಅಂತ ವಾದಗಳು ತಪ್ಪದು. ಋಷಿಕೇಶ ತೀರ್ಥರ ಕಾಲದಲ್ಲಿ ವಿಠಲ ಶಬ್ದ ಪ್ರಯೋಗದಲ್ಲಿದೆ. ಶುದ್ಧ ಸಂಸ್ಕೃತ ಪದ ವಿಠಲ. ಅದು ಅರ್ಥ ಮಾಡಿಕೊಂಡ್ರೆ ಜಗನ್ನಾಥ ಅವನು, ಅದರ ಅಜ್ಞಾನಿಗಳನ್ನು ಕರೆದು ಉದ್ಧಾರ ಮಾಡ್ತಾನೆ. ಅದರಿಂದಾಗಿನೇ ಅವನು ವಿಠಲ. ಏನು ಕರುಣಾನಿಧಿ, ಆ ಮಾತು ಕೇಳಿದ ತಕ್ಷಣ ಕರುಣ ಅನಿಸುತ್ತಾ ಇಲ್ವೋ? ಪದ ಉಪಯೋಗಿಸ್ತಾರೆ ಜಗನ್ನಾಥ ವಿಠಲನ. ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು. ಅಂತ ಪರಮಾತ್ಮನಿಂದ ಏನು ಪಡೆಯಬೇಕು ಅಂದರೆ ಕರುಣೆ ಪಡೆಯಬೇಕು, ಅನುಗ್ರಹ ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಎಲ್ಲರೂ ಪ್ರಯತ್ನ ಪಡಬೇಕು. ಏನು ಪ್ರಯತ್ನ ಅಂದರೆ ಮೊದಲು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನ. ಪರಮ ಭಾಗವತರನ್ನು ಕೊಂಡಾಡಬೇಕು. ತಿಳಿಬೇಕಾದದ್ದು ಭಗವಂತನನ್ನು, ಕೊಂಡಾಡಬೇಕಾಗಿದ್ದು ಭಾಗವತರನ್ನು. ಯಾತಕ್ಕೆ ಅಂದರೆ ಭಾಗವತರು ಅಂದರೆ ಯಾರು? ಭಗವಂತನನ್ನು ಕಂಡವರು, ಭಗವಂತನ ತಿಳಿದವರು. ನಮಗೆ ಯಾವ ವಸ್ತು ಬೇಕೋ ಅದು ತಿಳಿದವರು ನಮಗೆ ಆಗಬೇಕು. ಫಸ್ಟ್ ಬದಲಿಗೆ ಹೋಗಬೇಕಾಗಿದೆ. ಹೋದವರು ಯಾರಿದ್ದಾರೆ ಫಸ್ಟ್ ಹುಡುಕ್ತಾರೆ, ಹೋದವರು ಸಿಗದವರು ಕೇಳಿದವರು ಇದ್ದಾರೆ ಆಮೇಲೆ ಹುಡುಕ್ತಾರೆ. ಹೋದ್ರೆ ನೋಡಿದವರು ಸಿಕ್ಕರೆ ನಂಬರ್ ಒನ್, ಅವ್ರು ಸಿಗದೆ ಹೋದಾಗ ಅದ್ರ ಬಗ್ಗೆ ಪರಿಚಯ ಇದ್ದವರು ಸಿಕ್ಕರು. ಅದಕ್ಕೆ ಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ದೇವ್ರನ್ನ ಕಣ್ಣಾರೆ ಕಂಡವರು ಸಿಕ್ಕರೆ ನಂಬರ್ ಒನ್, ಆಗ ದೇವ್ರನ್ನ ತೋರಿಸೇ ಬಿಡ್ತಾರೆ. ಇಲ್ಲದೆ ಹೋದರೆ ದೇವರನ್ನ ಕೇಳಿದವರಾರು ಆಗಬೇಕು ಕೊನೆ ಪಕ್ಷ. ಅದಕ್ಕೆ ಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಕಣ್ಣಾರೆ ಕಂಡವರು, ಪರೋಕ್ಷ ಕಿವಿಯಾರೆ ಕೇಳಿದವರು. ಅಂಥವ್ರನ್ನ ಆರಾಧನೆ ಮಾಡಬೇಕು. ಹೇಗೆ? ಕೊಂಡಾಡುವುದು ಪ್ರತಿದಿನವು ಸ್ತೋತ್ರ ಮಾಡಿ ಅಂತ ಹೇಳ್ತಾರೆ. ಅದೇ ರಾಘವೇಂದ್ರ ಸ್ತೋತ್ರ ಯಾತಕ್ಕೆ ಹೇಳ್ತಾರೆ? ವಾಯುಸ್ತುತಿ ಯಾತಕ್ಕೆ ಹೇಳ್ತಾರೆ? ಅವರು ದೇವರನ್ನು ಕಂಡವರು, ದೇವರನ್ನು ತಿಳಿಸ್ತಕ್ಕಂಥ ಗುರುಗಳು. ಆಗ ನಮಗೆ ಅರ್ಥ ಆಗ ಗುರುಗಳ ಸ್ತೋತ್ರ ಮಾಡೋದು ಅಂದರೆ ಒಂದೇ, ಬ್ರಹ್ಮಜ್ಞಾನ ಪಡೆಯಲಿಕ್ಕೆ ದಾರಿ ತೋರಿಸ್ತಾರೆ ಅವರು. ಆದ್ದರಿಂದ ಆ ಸಂಪರ್ಕಕ್ಕೆ ಬರೋದು ಅಂದರೆ ಒಂದೇ. ಅದಕ್ಕೆ ದಾಸರು ದೇವರಿಂದ ಏನು ಪಡೆಯಬೇಕು ನಾವು ಅಂದರೆ, ಕರುಣ ಪಡೆಯುವ ಮುಕ್ಷು ಜೀವ, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು, ಅವನ ಕಾರುಣ್ಯಕ್ಕೆ ಪಾತ್ರರಾಗಬೇಕು. ನಮ್ಮ ಜೀವನದ ಗುರಿಯನ್ನು ದಾಸರು ಹೇಳ್ತಾರೆ. ನೀವು ಏನು ಸಂಪಾದನೆ ಮಾಡಿದರೂ ಕೂಡ ಮೋಕ್ಷ ಸಿಗೋದಿಲ್ಲ, ದೇವರ ಅನುಗ್ರಹ ಸಂಪಾದನೆ ಮಾಡಿದರೆ ಮಾತ್ರ ಮೋಕ್ಷ ಸಿಗೋದು. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಚತೆ ನಾಪರೇಣ ನಾರಾಯಣೋಸೌ ಪರಮೋ ವಿಚಿಂತ್ಯಃ ಮುಮುಕ್ಷುಭಿಃ ಕರ್ಮ ಪಾಶಾದ ಉಷ್ಮ. ಆಚಾರ್ಯರು ನಾರಾಯಣ ಸ್ತುತಿ ಅಂತ ಹೇಳಿ ವಿಷ್ಣು ತತ್ವ ವಿನಿರ್ಣಯ ಗ್ರಂಥ ಉಲ್ಲೇಖ ಮಾಡ್ತಾರೆ. ಮೋಕ್ಷಗಳಿಗೆ ಒಂದೇ ಒಂದು ದಾರಿ, ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಸಂಸಾರಾತ್ ಅಸ್ಮಾತ್ ಸಂಸಾರಾತ್ ಮುಚ್ಚತೆ. ಅವನ ಅನುಗ್ರಹ ಬಂತು ಅಂದರೆ ಈ ಸಂಸಾರದ ಬಿಡುಗಡೆ ಹೊಂದಿಬಿಡ್ತೇವೆ. ಇದರಿಂದ ಯಾಕೆ ಬಿಡುಗಡೆ ಹೊಂದಬೇಕು ಅಂದರೆ ಪರಮಾರ್ಥಿ ರೂಪ ಭಯಂಕರ ದುಃಖದ ಸಮುದ್ರ ಇದೆ. ರಾಯಸ್ತೋತ್ರದಲ್ಲಿ ಹೇಳೋ ಹಾಗೆ ಅಕ್ಷಯೇ ಬಿಡ್ತಾರಲ್ಲ, ಅಂತಿಂತ ಸಂಸಾರ ಅಲ್ಲ ಇದು, ಅಕ್ಷಯ ಸಾಗರ ಸಂಸಾರಿ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ ಸರ್ವಾವಧ್ಯ ಜಲಗ್ರಹೈ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅವಿತಭಯ ಸ್ತೋಮಾದಿ ಫಿನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾ ಮಗ್ನ ರೂಪಂ ಸದಾ. ಆದ್ದರಿಂದ ಪರಮ ಭಾಗವತರನ್ನು ಕೊಂಡಾಡಬೇಕು. ಮುಗುಚ್ಛು ದೇವರು ಇಂಥ ಸಂಸಾರ ಮೋಸ್ಟ್ ಅನ್ವಾಂಟೆಡ್, ನಮಗೆ ಮೋಕ್ಷ ಮೋಸ್ಟ್ ವಾಂಟೆಡ್. ವಾಂಟೆಡ್ ಆದ ಮೋಕ್ಷಕ್ಕೆ ನಾವು ಹೋಗಬೇಕು ಅಂತಿದ್ರೆ ಅದು ಒಂದೇ ಒಂದು ದಾರಿ, ದೇವರ ಅನುಗ್ರಹ ಒಂದೇ ದಾರಿ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ. ದೇವರ ಅನುಗ್ರಹದಿಂದ ಮಾತ್ರ ಮೋಕ್ಷ. ನಾವು ಯಾವುದೇ ಕೆಲಸ ಮಾಡಲಿ ವಿಷ್ಣು ಪ್ರೀತ್ಯರ್ಥಂ ಅನ್ನೋ ಪದ ಉಪಯೋಗಿಸ್ತೇವೆ. ಸಂಧ್ಯಾವನ್ನೆ ಮಾಡಲಿ ವಿಷ್ಣು ಪ್ರೀತ್ಯರ್ಥಂ, ಯಾವುದೇ ದಾನ ಧರ್ಮ ಮಾಡಲಿ ವಿಷ್ಣು ಪ್ರೀತ್ಯರ್ಥಂ, ಉಪವಾಸ ಮಾಡಲಿ ವಿಷ್ಣು ಪ್ರೀತ್ಯರ್ಥಂ. ನಮ್ಮ ಎಲ್ಲ ಕರ್ಮಗಳ ಗುರಿ ಏನು ಅಂದರೆ ದೇವರ ಅನುಗ್ರಹ ಸಂಪಾದನೆ ಮಾಡೋದು ಅಷ್ಟೆ. ಆಫೀಸಲ್ಲಿ ಯಾವ ಕೆಲಸ ಮಾಡಿದರೂ ಬಾಸ್ ಮೆಚ್ಚಬೇಕು, ಅದೇ ಕಾರಣ. ಬಾಸ್ ಮೆಚ್ಚಿದ್ರೆ ಇವನು ಮಾಡಿದ ಕೆಲಸ ಸಾರ್ಥಕ. ಇವತ್ತು ಜಗತ್ತಿನ ಬಾಸ್ ಅಂದರೆ ಭಗವಂತ, ಅದಕ್ಕೆ ವಾಸು ಅಂತ ದೇವರಿಗೆ ಹೆಸರಂತ. ವಾಸು ವಾಸು ಅಂದರೆ ಗೊತ್ತ, ವಾ ಭಯವರ ಅಭಯವರ ಅಭೇದ ಬಾಸು ಅಂತ ಅರ್ಥ. ವಾಸು ಅಂದರೆ ಬಾಸು. ಈ ಲೋಕದ ಆಫೀಸಿನ ಬಾಸನ್ನು ಮೆಚ್ಚಿಸ್ತೀರಿ, ಜಗತ್ತಿನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ಯಾಕೆ ಮೆಚ್ಚಿಸೋದಿಲ್ಲ? ಯೋಚನೆ ಮಾಡಿದ್ರೆ ನಮ್ಮ ಗುರಿ ಪ್ರೀಣಾಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಆಗ ಜೀವನದ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಆಫೀಸರ್ ಎಸ್ ಅಂದಿದ್ದಾರೆ, ಉಳಿದವರು ಎರಡೋ ಮಾತಾಡ್ತಾರೆ. ನಿಶ್ಚಿಂತೆ ಅವರು ಪಾಸ್ ಒಪ್ಪಿದ್ದಾರೆ ಹೋಗಯ್ಯ ಅಂತ ಹೇಳಿಬಿಡ್ತಾರೆ, ಮುಗಿದೋಯ್ತು. ಎರಡು ಬೆಚ್ಚಿದ್ದಾರೆ ಪಾಸ್ ಬೈದು ಕಳಿಸ್ತಾರೆ, ಡಲ್ಲಾಗಿ ಬರ್ತಾರೆ ಈ ಕಡೆ, ಅವ್ರ ಮುಖ ನೋಡಾಗಿರೋದಿಲ್ಲ. ಅವತ್ತಿನ ದಿವಸ ಉಳಿದವರು ಏನೋ ಕರೀತಾರೆ, ಏನೇ ಕರೀತಾರೆ, ಕಾಫಿಗೆ ತಿಂಡಿ ಕರೀತಾರೆ ಅಷ್ಟೇ, ಅವ್ರು ಮೂಡೇ ಇರೋದಿಲ್ಲ. ಅವರು ನಾ ಬರೋದಿಲ್ಲ ಹೋಗ್ರಿ ಅಂದ್ಬಿಡ್ತಾರೆ, ಪಾಸ್ ಬೈಸ್ಕೊಬೋದಿದ್ದಾರೆ ಬಾಸ್ ಕೈ. ಅಂದರೆ ಬಾಸ್ ಮೆಚ್ಚದೆ ಹೋದರೆ ನಮ್ಮ ಕೆಲಸ ವ್ಯರ್ಥ, ದೇವರು ಮೆಚ್ಚದೆ ಹೋದರೆ ನಮ್ಮ ಜೀವನ ವ್ಯರ್ಥ. ಅದಕ್ಕಾಗಿ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿ ದಿನವು. ಬರೀ ಭಾಗವತರನ್ನು ಪರಮ ಭಾಗವತರನ್ನು ಅಂತ ಕರೀತಾರೆ, ಅಂದರೆ ಖೋಟ ಭಾಗವತರ ಅವರು ನಿತ್ಯಾನಂದ ಇದ್ದ ಆ ರೀತಿ ಆಗಿಬಿಡಬಾರದು. ಮತ್ತೆ ನಿತ್ಯ ದುಃಖಿ, ಅವ್ರ ಹೆಸರು ಕೇಳಿದ್ರೆ ವಾಂತಿ ಬರೋಕ್ಕಾಗುತ್ತೆ ಜನಗಳಿಗೆ. ಎಷ್ಟು ಅನ್ಯಾಯ ಇವತ್ತು. ಅದು ಕಷ್ಟ, ಪರಮ ಒಳ್ಳೆ ಮನುಷ್ಯ ಅಂತ ಕರಿಬೇಕು, ಮನುಷ್ಯ ಒಳ್ಳೆ ಮನುಷ್ಯ ಅಂತ ಕರಿಬೇಕು. ಆ ಥರ ಮನುಷ್ಯ ಅಂದರೆ ಒಳ್ಳೆಯವನಾಯಿತು. ಮಾನವ ಜನ್ಮ ದೊಡ್ಡ ದಾಸರೇನು ಹೇಳಿದ್ರು ಗೊತ್ತಾ, ಒಳ್ಳೆಯ ಮಾನವ ಜನ್ಮ ದೊಡ್ಡದು ಅಂತ ಹೇಳಿಲ್ಲ, ಬರೀ ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ರು. ಈಗ ಸೇರಿಸ್ಬೇಕಾಗಿತ್ತು ಒಳ್ಳೆಯ ಮಾನವ ಜನ್ಮ ದೊಡ್ಡದು ಅಂತೇಳಿ, ಯಾಕೆಂದರೆ ಅಂಥವ್ರು ಹೆಚ್ಚು ಆಗಿಬಿಡ್ತಾರಾದ್ದರಿಂದ ಪರಮ ಭಾಗವತರಾಗಬೇಕು, ಪರಮ ಭಗವತ್ ಭಕ್ತಿ ಮಾಡಬೇಕು. ಮೊದಲು ಹೇಳ್ತಾರೆ ಹರಿಕಥಾಮೃತ ಸಾರ, ಗುರುಗಳ ಕರುಣದಿಂದ ಆಪರಿತು ಪೇಳುವೆ ಪರಮ ಭಾಗ ಪರಮ ಭಗವದ್ಭಕ್ತರಿದ್ದಾರೆ ಆಧಾರದಿ ಕೇಳುವುದು. ಪರಮ ಭಗವದ್ಭಕ್ತರಾಗಬೇಕು. ಬರೀ ಭಕ್ತರು ಬೇರೆ, ಬರೀ ಭಗವದ್ಭಕ್ತರು ಬೇರೆ, ಪರಮ ಭಗವದ್ಭಕ್ತರು ಬೇರೆ. ಬರೀ ಭಕ್ತರು ಯಾರು ಭಕ್ತರೋ ಯಾರಿಗೆ ಗೊತ್ತು, ಅವರು ಭಕ್ತರು ಹೆಸರು ಭಕ್ತರಷ್ಟೇ. ಭಗವದ್ಭಕ್ತರಾಗಬೇಕು ನೆಕ್ಸ್ಟ್ ಸ್ಟೆಪ್. ಅದು ವೈಷ್ಣವರಾಗಬೇಕು, ಪರಮ ವೈಷ್ಣವರಾಗಬೇಕು. ಅಂಥವ್ರಿಗೆ ಹರಿಕಥಾ ತಿಳಿದು ಬೇರೆಯವರಿಗೆ ತಿಳಿಯೋದಿಲ್ಲ. ಹೀಗೆ ದೇವರು ನಮಗೆ ಯಾತಕ್ಕೆ ಬೇಕು, ಯಾಕೆ ರೆಲೆವೆಂಟ್ ಅಂತ ಹೇಳ್ತಾರಲ್ಲ, ಆ ಪದ್ಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ದೇವರ ಬಗ್ಗೆ ಏನು ಸಂಶಯ ಬರುತ್ತೆ ಅದಕ್ಕೆಲ್ಲ ಒಳ್ಳೆಯ ಒಂದು ಖಚಿತವಾದ ಉತ್ತರವನ್ನು ದಾಸರು ಕೊಟ್ಟಿದ್ದಾರೆ. ಅದು ಅವರ ಮಾತಲ್ಲ, ಗುರುಗಳ ಕರುಣದಿಂದ ಆಪರಿತು ಪೇಳುವೆ, ಗುರುಗಳ ಕರುಣೆಯ ಮಾತು ಅಂತ ಹೇಳ್ತಾರೆ ಆಚಾರ್ಯ. ಭಾಗವತ ತಾತ್ಪರ್ಯದ ಮಾತುಗಳವೆಲ್ಲ ಕೂಡ ಅದಕ್ಕೆ ಭಾಗವತ ತಾತ್ಪರ್ಯದ ಮಾತಾದ್ರಿಂದ ಪರಮ ಭಾಗವತರು ಅಂದರೆ ಮಧ್ವಾಚಾರ್ಯರು ಅಂತ ಅರ್ಥ, ಪರಮ ಭಾಗವತರು ಅಂದರೆ ವಾಯುದೇವರು ಅಂತ ಅರ್ಥ. ಪ್ರತಿನಿತ್ಯ ವಾಯುಸ್ತುತಿ ಹೇಳಬೇಕು ಅಂತ ಅರ್ಥ. ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು ಅಂದರೆ ವಾಯುಸ್ತುತಿ ಹೇಳಬೇಕು. ಯಾತಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಪರಮ ಭಗವದ್ಭಕ್ತರು ಅಂದರೆ ಅವರಾದ್ರಿಂದನೇ ಕೇಳಬೇಕು. ಮತ್ತು ಪರಮ ಭಗವದ್ಭಕ್ತರು ಕೇಳಬೇಕು ಅಂದ್ರಲ್ಲ, ಅದಕ್ಕೆ ವಾಯುದೇವರ ಭಕ್ತರು ಕೇಳಬೇಕು ಅಂತ ಅರ್ಥ. ಶ್ರೀವೈಷ್ಣವರು ಕೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಅರ್ಥ. ವಾಯುದೇವರ ಭಕ್ತರಲ್ಲ ಅವರು, ಭಗವದ್ಭಕ್ತರು ಅಂತ ಕ್ಲೇಮ್ ಮಾಡ್ತಾರೆ, ವಾಯುದೇವರ ಭಕ್ತರಲ್ಲ, ಆದ್ದರಿಂದ ಇದೆಲ್ಲ ಒಪ್ಪಲಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ. ಸೊ ಪರಮ ಭಗವದ್ಭಕ್ತರು ಪರಮ ಭಾಗವತರು ಶ್ರೀಮದ್ ಆಚಾರ್ಯರು, ಅವರ ಭಕ್ತರು ಪರಮ ಭಗವದ್ಭಕ್ತರು. ಅವರು ಇದನ್ನು ಕೇಳಿ ಚೆನ್ನಾಗಿ ಅರ್ಥ ಆಗುತ್ತಾಗ ಎಷ್ಟೇ ಒಳ್ಳೆಯ ಸುಂದರ ದೃಶ್ಯ ಇರಬಹುದು, ನೋಡಲೇ ಕಣ್ಣು ಬೇಕಲ್ಲ ಅವನಿಗೆ. ಎಷ್ಟು ಸುಂದರ ದೃಶ್ಯವಾದರೂ ಕುರುಡನಿಗೆ ಅದೇನು ಅರ್ಥ ಆಗೋದಿಲ್ಲ. ಭಗವಂತನ ಕಥೆ ಅರ್ಥ ಆಗಬೇಕಾದ್ರೆ ಅವರು ಭಗವದ್ಭಕ್ತರಾಗಿರಬೇಕು, ಮತ್ತು ಇಂಥ ಕರುಣ ಪಡೆತಕ್ಕಂಥ ಜೀವ ದೀಕ್ಷೆ ಇರಬೇಕು. ಅವರಿಗೆ ತಿಳಿಯುತ್ತೆ ಅಂಥೇಳಿ ಮಂಗಳಾಚರಣೆ ಸಂಧ್ಯೆ ಮುಗಿಸಿ ಇಲ್ಲಿ ಕರುಣ ಪಡೆಯುವಂಥ ಪದ ಉಪಯೋಗಿಸಿದ್ರಲ್ಲ ಅದು ಎಕ್ಸ್ಪ್ಲನೇಷನ್ನೇ ಮುಂದಿನ ಸಂಧ್ಯೆ ಪೂರ್ತಿ ಅದರ ವಿಸ್ತಾರ. ಕರುಣ ಪಡೆವ ಕರುಣಾಸಂಧಿ ಅಂತ ಹೆಸರಿಟ್ಟು ಜಗನ್ನಾಥದಾಸರ ಇಡೀ ಕರುಣಾಸಂಧಿ ಅಂದರೆ ಒಂದೇ, ಹರಿಕಥಾ ವಿಸ್ತಾರ ಅಂದರೆ ಒಂದೇ. ಆ ಸಂಧಿ ಸರಿಯಾಗಿ ಓದಿದವರಿಗೆ ನಾಸ್ತಿಕ ಬರೋ ಚಾನ್ಸಸ್ಸೇ ಇಲ್ಲ, ದೇವ್ರ ಬಗ್ಗೆ ಅಪನಂಬಿಕೆ ಯಾವ ಕಾಲಕ್ಕೂ ಬರಬಾರ್ದು ಅಂತ ಸಂಧಿ ಬರೀತಾರೆ. ಇದು ಜಗನ್ನಾಥದಾಸರ ಈ ಮಾತಿಗೆ ಅದಕ್ಕೆ ಹೇಳ್ತಾರೆ, ನಾನು ಸೆಲೆಕ್ಟ್ ಮಾಡಿದ್ದಲ್ಲ, ಇದು ಗುರುಗಳು ಹೇಳಿಕೊಟ್ಟಿದ್ದು ಅಂತ ಹೇಳ್ತಾರೆ. ದೇವರ ಕರುಣೆಗೋಸ್ಕರ ಬದುಕಬೇಕು. ಇಡೀ ಎಲ್ಲ ಮತಗಳನ್ನು ವಿಮರ್ಶೆ ಮಾಡಿ ನೋಡಬೇಕಾದ್ರೆ 99 ಪಾಲು ಮಾತ್ರ ದೇವರುಗಳನ್ನೇ ಒಪ್ಪಲಿಲ್ಲ, ಪಟ್ಟು ದೇವರನ್ನೇ ಒಪ್ಪಲಿಲ್ಲ. ಒಪ್ಪಿದ ಕೆಲವರು ನಾವೇ ದೇವರು ಅಂದರು. ವೈದಿಕ ಮತದಲ್ಲಿ ನಡೆ ಒಬ್ಬ ಆಚಾರ್ಯನು ದೈವವೇ ಇಲ್ಲವೆಂದ, ಇನ್ನೊಬ್ಬ ಆಚಾರ್ಯ ದೈವಕ್ಕೆ ಎಂಟೇ ಗುಣವೆಂದ, ಮತ್ತೊಬ್ಬ ಆಚಾರ್ಯ ದೈವವ ತಾನೇ ಎಂದ ಅಂತ ಹೇಳ್ತಾರಲ್ಲ ಹಾಗಾಗಿ. ಆದರೆ ಇವತ್ತು ಇಡೀ ಶಾಸ್ತ್ರ ಪ್ರಪಂಚದೊಳಗೆ ದೇವರ ಕರುಣೆ ಬೇಕು ಮೋಕ್ಷಕ್ಕೆ ಅಂತ ಹೇಳಿದ್ರು ಮಧ್ವಾಚಾರ್ಯ ಒಬ್ಬರೇ ಒಬ್ಬರು. ಆದ್ದರಿಂದ ಅದನ್ನು ಹೈಲೈಟ್ ಮಾಡ್ತಾರೆ. ಕರುಣ ಪಡೆವ ಬಹುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು. ಇಷ್ಟು ಹೇಳಿ ಮೊದಲನೇ ಸಂಧಿ ಮುಗಿಸಿ ಎರಡನೇ ಸಂಧಿ ಪ್ರಾರಂಭ ಮಾಡ್ತಾರೆ. ಅದರ ಮೊದಲ ಪದ್ಯನೇ ಭಾರಿ ರೋಚಕವಾದ ಪದ್ಯ ಅದು. ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಡೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸನಹುವುದು, ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟು ಆಲಿಬುದು ಭೂಸುರರು ದಿನ ದಿನದಿ. ಈ ಪದ್ಯ ಸರಿಯಾಗಿ ನೆನೆದವರಿಗೆ ಯಾತಕ್ಕೆ ಕೇಳಬೇಕು ಅನ್ನೋದು ದಾಸರು ಹೇಳ್ತಾರೆ. ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತ ಕೇಳಿರ್ತೇವಲ್ಲ, ಯಾತಕ್ಕೆ ಶ್ರವಣ ಮಾಡಬೇಕು ಅಂದ್ರೆ ದಾಸರು ಹೇಳ್ತಾರೆ. ಶ್ರವಣ ಉಪನ್ಯಾಸಕ್ಕೆ ಯಾತಕ್ಕೆ ಹೋಗಿದ್ರಿ? ಟೈಮ್ ಪಾಸ್ ಅಂದ್ಬಿಟ್ಟು. ಅದಕ್ಕೆ ಹೋದವರಿಗೆ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಟೈಮ್ ಪಾಸ್ ಅಂದ್ಬಿಡ್ತಾರೆ. ಫಸ್ಟ್ ಮನೇಲಿ ಕೂತು ಬೇಜಾರಾಗಿತ್ತು ಹೋದ್ವಿ ಅಂತ ಹೇಳ್ತಾರೆ. ಯಾಕೆ ಬಂದ್ರಿ? ಕೇಳಿ ಬೇಜಾರಾಯಿತು ಬಂದ್ವಿ ಅಷ್ಟೇ. ಎರಡೇ, ಕೂತು ಬೇಜಾರಾಯಿತು, ಕೇಳಿ ಬೇಜಾರಾಯಿತು, ವಾಪಸ್ಸು. ಅದಲ್ಲ, ಶ್ರವಣದ ಫಲ ನಮಗೆ ಗೊತ್ತಾದ್ರೆ ಸ್ಕೂಲ್ ಯಾಕೆ ಹೋಗ್ತಾರೆ ಹುಡುಗ? ಎಷ್ಟು ವಿಷಯ ತಿಳ್ಕೊತಾನೆ ಗೊತ್ತಾ ಹೋದವನು? ಸುಮ್ಮನೆ ಕೇಳಿ ವಾಪಸ್ ಬರೋದ್ರ ವಿಷಯ ತಿಳ್ಕೊಂಡು ಬರ್ತಾರೆ. ಏನು ತಿಳ್ಕೊಳ್ಬಹುದು, ಏನೇನಾಗುತ್ತೆ? ಇದನ್ನು ಕೇಳಿದ ಮನುಷ್ಯ ಎಂದೂ ಪಾಠ ಪ್ರವಚನ ಬಿಡಲಿಕ್ಕಾಗೋದೇ ಇಲ್ಲ ಅಂತ ಪದ್ಯ ಬರೀತಾರೆ ದಾಸ. ಬರೀ 6 ಷಟ್ಪದಿ ಅಂದರೆ 6 ಅಷ್ಟೇ. 6 ಸಾಲಿನಲ್ಲಿ ನಮ್ಮ ಜೀವನಕ್ಕೆ ದೊಡ್ಡ ದೀಕ್ಷೆ ಏನಿರಬೇಕು ಅಂತೇಳಿ. ಶ್ರವಣ ಮನಕ್ಕೆ ಆನಂದ ವೀಬೋದು. ಫಸ್ಟ್ ದೇವ್ರ ಕತೆ ಕೇಳ್ತಿದ್ರೆ ಆನಂದ ಆಗುತ್ತಲ್ಲ, ಅಂತ ಆನಂದ ಯಾವುದನ್ನು ಕೇಳಿದ್ರೂ ಆಗೋದಿಲ್ಲ ಅಂತ ಹೇಳಿ. ಅದು ಭಾರಿ ಮುಖ್ಯವಾದ ಮಾತು. ಇವತ್ತು ಟಿವಿಗೆ ನೋಡ್ತಾರೆ, ಟಿವಿ ಸಿನಿಮಾ ಎಲ್ಲ ನೋಡ್ತಾರೆ, ಆನಂದ ಆಗೋದಿಲ್ಲ, ಅದರಿಂದ ಉದ್ವೇಗ ಆಗುತ್ತೆ, ಟೆನ್ಷನ್ ಆಗುತ್ತೆ. ಅದರಿಂದ ಅದು ಕೇಳಿ ಬರ್ತಾರೆ, ಮೊದಲು ಡಲ್ಲು ಕೇಳಿದ್ರೆ ಇನ್ನೂ ಡಲ್ ಆಗಿಬಿಟ್ಟಿರ್ತಾರೆ. ನೋಡಿದ ಮೇಲೆ ನೋಡಾಗಿರೋದಿಲ್ಲ ಅವ್ರ ಪಾಪ. ಅವ್ರು ಟ್ರಾಜಿಕ್ ಸಿನಿಮಾ ನೋಡ್ಬಿಡ್ತಾರೆ, ಟ್ರಾಜಿಡಿಗಳನ್ನು. ಅಷ್ಟು ಡಲ್ ಆಗಿಬಿಟ್ಟಿರ್ತಾರೆ. ಕೆಲವರಂತೂ ಆತ್ಮಹತ್ಯೆ ಮಾಡ್ಕೊಂಡು ನೋಡಬಾರ್ದು ನೋಡಿ ಆತ್ಮಹತ್ಯೆ ಮಾಡ್ಕೋತಾರೆ. ಟಿವಿ ನೋಡಿ ಸತ್ತವ್ರು ಇಲ್ವೇನು, ಟಿವಿ ನೋಡಿ ಶೂಟ್ ಮಾಡೋಕ್ಕೆ ಹೋದವ್ರು ಇಲ್ವೇನು, ಬ್ಯಾಡ್ ಇಂಪ್ಯಾಕ್ಟ್ ಅದೆಲ್ಲ ಕೂಡ. ಕೇಳಿ ನೋಡದೆ ಹೋದರೆ ಎಷ್ಟು ಒಳ್ಳೇದಾಗ್ತಿತ್ತು ನೋಡಿ ಅನಾಹುತವಾಗ. ಶಾಸ್ತ್ರ ಹಾಗಲ್ಲ. ಶ್ರವಣ ಮನಕ್ಕೆ ಆನಂದ ವೀಗುದು, ಮನಸ್ಸಿಗೆ ಭಾರಿ ಸಂತೋಷ ಕೊಡುತ್ತದೆ. ಎಷ್ಟು ಸಂತೋಷ ಅಂದರೆ ಅದಕ್ಕೆ ಪ್ಯಾರಲ ಸಂತೋಷ ಇಲ್ಲ, ಸಬ್ಸ್ಟೂಟೇ ಇಲ್ಲ, ಅಷ್ಟು ಶಕ್ತಿ ಶ್ರವಣಕ್ಕಿದೆ ಅಂತ ಹೇಳ್ತಾರೆ. ಅದನ್ನು ಹೇಳೋಕ್ಕೆ ದಾಸರು ಹರಿಕಥಾ ಶ್ರವಣ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡು ಅಂತ ಹೇಳ್ತಾರೆ. ಪರಗತಿಗೆ ಶೂರ್ ಒಂದು ಪಾತ್ ಅಂದರೆ ಹರಿಕಥಾ ಶ್ರವಣ ತಪ್ಪದೇ ಮಾಡಬೇಕು. ಶ್ರವಣ ಮನಕ್ಕೆ ಆನಂದ ವೀಬೋದು. ನಮ್ಮ ಜನಕ್ಕೆ ಒಂದು ಯೋಚನೆ, ನೀವಿತ್ತು ನಾವು ಶ್ರವಣ ಮಾಡಿ ಮುಂದೆ ಎಂದೋ ಮೋಕ್ಷಕ್ಕೆ ಹೋಗ್ತೇವೆ, ಎಂದೋ ಮೋಕ್ಷಕ್ಕೆ ಹೋಗೋಕ್ಕೋಸ್ಕರ ಈ ಸುಖ ಯಾಕೆ ಮಿಸ್ ಮಾಡ್ಕೋಬೇಕು ಲೋಕದ್ದು ಅಂತ ಕೇಳಿದರೆ ಮೋಕ್ಷದ ವಿಚಾರ ಬಿಟ್ಬಿಡು. ಕೇಳ್ತೇನೆ ಅವಾಗ ಆನಂದ ಆಗುತ್ತಲ್ಲ ಅದನ್ನು ಎಂಜಾಯ್ ಮಾಡಬಾರ್ದು ಅಂತ ಹೇಳಿ. ಅವಾಗ ಆನಂದ ಆಗುತ್ತಲ್ಲ, ಮೋಕ್ಷದ ಆನಂದ ಬಿಟ್ಬಿಡಿ, ಇಮ್ಮಿಡಿಯೇಟ್ ಆನಂದ ಆಗುತ್ತಲ್ಲ, ಇದು ಸಬ್ಸ್ಟಿಟ್ಯೂಟ್ ತೋರಿಸಿ ನೋಡೋಣ ಅಂತ ಹೇಳಿ. ಭಗವಂತನ ಕಥೆ ಕೇಳಿದಾಗ ಆನಂದ ಎಂದೂ ಬೇರೆ ಆನಂದ ಸಿಗೋದಿಲ್ಲ. ಇಲ್ಲದೆ ಹೋಗಿದ್ರೆ ದಾಸ ಆಚಾರ್ಯ ಎಷ್ಟು ಹೇಳ್ತಾರೆ ಗೊತ್ತಾ? ರುದ್ರದೇವರು 10 ದೇವರನ್ನು ಕಾಣಲಿ ದೊಡ್ಡ ತಪಸ್ಸು ಮಾಡಿದರೆ, ದಶಕಲ್ಪಂ ತಪಸ್ತೀರ್ಣಂ ರುದ್ರೇಣ ರವಣಾಂ ಹಸಿ, ಎಲ್ಲ ತಪಸ್ಸು ಮಾಡಿಲ್ಲ ಅವರು, ಲವಣ ಸಮುದ್ರದಲ್ಲೇ ಮಾಡಿದ್ದಾರೆ. ಲವಣ ಸಮುದ್ರದಲ್ಲಿ ಕೂತು ಸಮುದ್ರ ರುದ್ರದ ತಪಸ್ಸು ಮಾಡಿದ್ರಂತೆ. ನಮಗೆ ಆಶ್ಚರ್ಯ, ಏನೋ ಪಾಪ ಎಂಜಾಯ್ ಮಾಡಿರಬೇಕು ಅಂತ ತಿಳ್ಕೊಂಡ್ರೆ ಸಮುದ್ರದ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು, ನಿಮಗೆ ಸ್ವಲ್ಪ ತಾಯ ಅನಿಸ ತಾವೇನು ಗೊತ್ತಾಗತ್ತೆ, ಹಾಯ ಹಾಯ ಶುರುವಾಗತ್ತೆ. ಅದಕ್ಕೆ ಗೊತ್ತಾ, ಆ ಮರಳನ ಬಿಸಿ ನೀರು ಕುಡ್ಲಕ್ಕೆ ಹೋದ್ರೆ ಭಯಂಕರ ಉಪ್ಪೋದು, ಮೈ ತುಂಬ ಉಪ್ಪುಪ್ಪಾಯಿ ಬಿಡುತ್ತೆ, ಜೊತೆಗೆ ಲವಣ ಸ್ವಲ್ಪ ಹೊತ್ತು ಕೂತ್ರೆ ಮೈಯೆಲ್ಲ ಉಪ್ಪುಪ್ಪಾಗಿ ಹೋಗುತ್ತೆ. 10 ಕೂತರಂತೆ ರುದ್ರ, ನೆನ್ಪಿಟ್ಕೊಳ್ಳಿ. ಯಾತಕ್ಕೆ? ದೇವರನ್ನು ಮೆಚ್ಚಿಸ್ಬೇಕು. ಪುರುಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಮಹಾದೇವ, ಗುರಿ ಸಾಧಿಸ್ಬೇಕು. ವಾರಾನ್ನ ಮಾಡ್ಕೊಂಡು ಹೋಗ್ತಾನೆ, ಯಾತಕ್ಕೆ ದೊಡ್ಡ ಅಧಿಕಾರಿ ಆಗ್ಬೇಕು ಮುಂದೆ. 8 ವಾರಾನ್ನ ಮಾಡಿದ್ರ ಫಲ ಎಷ್ಟೋ ಜನ ವಾರಾನ್ನ ಕೊಡೋ ಶಕ್ತಿ ಸಂಪಾದನೆ ಮಾಡ್ತಾರೆ. ಇವತ್ತು ಹರಿಕಥಾ ಶ್ರವಣ ಮಾಡಿದರೆ ಎಂದೂ ಭಾವಸ್ಪರ್ಧೆ ಇರ್ತಕ್ಕಂಥ ವೈಕುಂಠ ಲೋಕ ಸಿಗುತ್ತೆ ಅಂತ ಹೇಳಿದ್ದ. ಇಮ್ಮಿಡಿಯೇಟ್ ಆನಂದ ಅಂತ ಆನಂದದ ಅನುಭವ ಇದ್ದಿದ್ದಕ್ಕೇನೆ ಜನಕರಾಜ ಭಾಗವತ ಕೇಳ್ತಾ ಕೂತಿದ್ದಾನೆ. ಆ ಕಾಲಕ್ಕೆ ದೊಡ್ಡ ಸುದ್ದಿ ಬಂತು, ನಾವೆಲ್ಲ ಕೇಳಿರ್ತೇವೆ ಕಥೆನ. ಮಿಥಿಲಾಪಟ್ಟಣ ಬೆಂಕಿ ಬಿದ್ದಿದೆ, ಇಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಯಾರು ಹೋಗೋದಿಲ್ಲ ಹೊರಗಡೆ. 2 ಬ್ಲಾಸ್ಟ್ ಆಗಿದೆ ಅಂದರೆ ಎಷ್ಟೋ ಜನಕ್ಕೆ ಎಲ್ಲೇ ಬ್ಲಾಸ್ಟ್ ಆಗುತ್ತೆ ಗಾಬರಿ ಹಾಕಿ ಕೂತ್ಬಿಟ್ಟಿರ್ತಾರೆ. ಅಂಥದ್ದು ಮಿಥಿಲಾಪಟ್ಟಣ ಎಲ್ಲ ಸುಟ್ಟು ಹೋಗ್ತಾ ಇದೆ ಕಂಪ್ಲೀಟ್. ಜನಕರಾಜ ಎದ್ದು ಹೋಗ್ಲಿಲ್ವಂತ. ಯಾತಕ್ಕೆ ಗೊತ್ತ, ವೇದವ್ಯಾಸರು ಪಾಠ ಹೇಳ್ತಾ ಇದ್ದಾರೆ ಭಾಗವತನ, ಈ ಸುಖದ ಬುದ್ಧಿ ಆ ದುಃಖ ತತ್ತಲೇ ಇಲ್ಲಂತ. ಇಂಥ ಸುಖ ಬಿಡ್ಲಕ್ಕಾಗೋದಿಲ್ಲ. ಎಷ್ಟು ಆಶ್ಚರ್ಯ ಅಂದರೆ ಅದು ಅಫೆಕ್ಟ್ ಮಾಡಲಿಲ್ಲ ಆತನ, ಈ ಆನಂದ ಬಿಟ್ಟವಲ್ಲ ತಯಾರಿಲ್ಲ ಅಂತ ಹೇಳಿದ್ದ. ಆಗ ಆಶ್ಚರ್ಯವಾಯಿತು ಜನಗಳಿಗೆ, ಈ ರೀತಿ ಆನಂದ ಬರೋದು ಅಂದರೆ ಅದು ಸ್ವಾರಸ್ಯ. ಒಳ್ಳೆ ರುಚಿಯಾದ ಹಣ್ಣು ತಿನ್ನ ಹೊತ್ತವನಿಗೆ ಅದು ಬಿಡು ಅಂತೇಳಿ ನೆನಸು ಬಿಡ್ಲಕ್ಕೆ ಬರೋದಿಲ್ಲ. ಸವಿಯಾದ ಪದಾರ್ಥವನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅದಕ್ಕೆ ದಾಸ್ತ ಹೇಳ್ತಾರೆ, ರಾಮಕೃಷ್ಣ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ತುಪ್ಪವ ಬೆರೆಸಿ ಅಂತ ಹೇಳಬೇಕಾದ್ರೆ ಬಾಯಿ ಚಪ್ಪರಿಸಿರೋ ಅಂತ ದಾಸ್ ಹೇಳ್ತಾರಲ್ಲ, ಅದರ ಆನಂದ ಏನು ಯಾವುದಕ್ಕೂ ಸಿಗೋದಿಲ್ಲ. ಅದು ಮಿಠಾಯಿ ಬೆಂದಿದೆ ಅಂತ ಹೇಳ್ಬೇಕು, ಮಿಠಾಯಿ ಅಂತ ಹೇಳಿದ್ರಲ್ಲ ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ ಹೇಳ್ತಾ. ಪ್ರತಿಯೊಂದಕ್ಕೂ ದಾಸರು ಅಷ್ಟು ಸ್ವೀಟ ಮತ್ತೊಂದಿರೋದಿಲ್ಲ. ಶ್ರವಣ ಮನಕ್ಕೆ ಆನಂದ ವೀವುದು, ಭವಜನಿತ ದುಃಖಗಳ ಕಡೆಯುವುದು ಎರಡನೇದು, ಭವಜನಿತ ದುಃಖಗಳ ಕಡೆಯುವುದು. ಭವ ಅಂದರೆ ಸಂಸಾರ, ಸಂಸಾರದ ಏನು ದುಃಖಗಳು ಬರುತ್ತಾ ಎಲ್ಲ ಕಡೆ ಪರಿಕಥಾ ಶ್ರವಣ ಮಾಡಿ ದುಃಖ ಹೋಯಿತು ಅಂತಲೇ ಅರ್ಥ. ಇದು ಮ್ಯಾಜಿಕ್, ಇದು ನಿಜವಾಗ್ಲೂ ದೊಡ್ಡ ಪವಾಡನೆ. ಇವತ್ತು ಟಿ ವಿ ನೋಡ್ತಾನೆ ದುಃಖ ಹೋಗುತ್ತಾ, ಏನೂ ಇಲ್ಲ ದುಃಖ, ಈ ಮೊದಲಿಗಿಂತ ಜಾಸ್ತಿ ಆಗಿರುತ್ತೆ ಹೊರತು ಹೋಗೋ ಚಾನ್ಸ್ ಇಲ್ಲ. ಹರಿಕಥೆ ಕೇಳಿದ ಇನ್ಸ್ಟೆಂಟ್ ಆನಂದ ನೆನಪಿರಬೇಕು, ಇನ್ಸ್ಟೆಂಟ್ ಆನಂದ. ಅದು ಭಾಗವತದ ಮಾತು ಹೇಳ್ತಾರೆ ಭಾಗವತದಲ್ಲಿ, ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹೃದ್ಯವರುದ್ಧತೆ ಅತ್ರ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣ. ಇನ್ಸ್ಟೆಂಟ್ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ನಾವು ಇನ್ಸ್ಟೆಂಟ್ ಕಾಫಿ ಕಫಿ ಗೊತ್ತಲ್ಲ, ಇನ್ಸ್ಟೆಂಟ್ ಆನಂದ ಅಂದರೆ ಹರಿಕಥಾಮೃತಕ್ಕೆ ಭಗವಂತನ ಕಥೆ ಕೇಳಿ ಅಂತ ಹೇಳ್ತಾರೆ. ಅದರ ಒಂದ್ಸರ್ತಿ ಬರಬೇಕು, ಬಲ್ಲವರೇ ಬಲ್ಲರು ಎಲ್ಲರೂ ಅರಿಯರು ಅಂತ ಹೇಳ್ತಾರೆ. ಒಂದ್ಸರ್ತಿ ರುಚಿ ನೋಡಿದವನಿಗೆ ಅರ್ಥ ಆಗುತ್ತೆ, ಬೇರೆಯವರಿಗೆ ಅರ್ಥ ಆಗೋದಿಲ್ಲ. ಭವಜನಿತ ದುಃಖಗಳ ಕಡೆಯುವುದು, ಸಂಸಾರ ದುಃಖಗಳ ಬಹುಚರ ಹೇಳ್ತಾರೆ. ದುಃಖಗಳ ಬಹುಚರ ಆಗಬೇಕಾದ್ರೆ ಕನಿಷ್ಠ ಸಂಸ್ಕೃತದಲ್ಲಿ ಮೂರಿರಬೇಕು, ಕನ್ನಡದಲ್ಲಿ ಎರಡಿದ್ರೆ ಸಾಕು, ಸಂಸ್ಕೃತದಲ್ಲಿ ಪ್ಲೂರಲ್ ಉಪಯೋಗಿಸಿದ್ರೆ ಮೂರಿರಬೇಕು. ಅದಕ್ಕೆ ತಾಪತ್ರಯ ಅಂತ ಕರೀತಾರೆ. ಮೂರು ದುಃಖಗಳು, ಭವಜನಿತ ದುಃಖಗಳು ಅಂದರೆ ತಾಪತ್ರಯಗಳು ಯಾವ್ಯಾವುದು? ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ ಮೂರು ತಾಪಗಳಿವೆ ಅಂತಾರೆ. ನಾವು ನೋಟಿಸ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ಮೂರು ತಾಪ ಇದೆ. ಫ್ಯಾನ್ ಇರೋದೇ ಒಂದು ತಾಪ ಫಸ್ಟ್, ಈಗ ಯಾತಕ್ಕೆ ಇಲ್ಲದ ಹೋಗಿ ಎಷ್ಟು ಸೆಕೆ ಆಗ್ತಿತ್ತು ನೋಡಿ. ಅದಕ್ಕೆ ಆದಿ ಭೌತಿಕ ತಾಪ, ದೇಹಕ್ಕಾಗ ತಾಪವೆಲ್ಲ ಅದರ ಈ ಬಿಸಿಲಲ್ಲಿ ಒಂದು ತಾಪ. ನಮಗೆ ಚಳಿಗಾಲದಲ್ಲಿ ಚಳಿ ತಾಪ, ಬಿಸಿಗಾಲದಲ್ಲಿ ಬಿಸಿಲು, ಚಳಿಗಾಲದಲ್ಲಿ ಚಳಿ, ಮಳೆಗಾಲದಲ್ಲಿ ಮಳೆ. ಸೊ ನಾರ್ಮಲ್ ಇರೋದೇ ಇಲ್ಲ ನಾವು ಆ ಸ್ಥಿತಿ ಆಗಿಬಿಡಿ. ಅದು ದೇಹದ ತಾಪ, ಜ್ವರ ಬರುತ್ತೆ ದೇಹದ ತಾಪ, ಜ್ವರ ದೇಹದ ತಾಪ. ಈ ಬಿಸಿಲು ಗಾಳಿ ಮಳೆಗಾಳಿಗೆಲ್ಲ ತಾಪಗಳು, ಅಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ, ಮುಂದೆ ನೋಡೋಣ. ಆಧ್ಯಾತ್ಮಿಕ ತಾಪ, ಆತ್ಮ ಅಂದರೆ ಮನಸ್ಸು, ಮನಸ್ಸಿನ ತಾಪ ಇದೆಯಲ್ಲ ಅದು ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ಎಲ್ಲೋ ಬಿಸಿಲಲ್ಲಿ ಬಂದಿರ್ತಾನೆ, ಫ್ಯಾನ್ ಹಾಕ್ತಾರೆ, ಮಜ್ಜಿಗೆ ಕೊಡ್ತಾರೆ, ಸರಿ ಹೋಗಿಬಿಡ್ತಾರೆ. ಆದರೆ ಫೇಲ್ ಆಗಿ ಬಂದಿರ್ತಾನೆ, ಎಷ್ಟು ಫ್ಯಾನ್ ಹಾಕಿದ್ರೆ ಒಂದು ಆರ್ಸಿ ಅಂತ ಹೇಳ್ತಾನೆ. ಒಳಗಿನ ತಾಪ ಜಾಸ್ತಿ ಇದೆ, ಫ್ಯಾನ್ ಹಾಕಿ ಇರಿಟೇಟ್ ಆಗುತ್ತಾನೆ, ಫ್ಯಾನ್ ಹಾಕಿಬಿಟ್ಟು ಸುಮ್ಮನೆ ಬಿಟ್ಬಿಡಿ ನನ್ನನ್ನು ಅಂತ ಹೇಳ್ತಾನೆ. ಕೇಳಿ ಮೊದಲು ಮಾತಾಡೋದಿಲ್ಲ ಹೊರತವನು, ಒಳಗಿನ ತಾಪ ಕಾಡ್ತಾ ಇದೆ ಅವನು. ವೇಳೆ ಸೂಟು ಬೂಟು ಹಾಕಿಕೊಂಡಿದ್ದಾನೆ, ಏನು ಅಲಂಕಾರ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಇದೆ, ಒಳಗೆ ದುಃಖ ಇದೆ. ಯಾವುದು ಮನಸ್ಸಿಗೆ ಬರೋದೇ ಇಲ್ಲ, ಯಾವುದು ಸಂತೋಷ ಅನಿಸೋದಿಲ್ಲ ಅವನಿಗೆ, ಒಳಗಿನ ದುಃಖ ಇದೆ. ಹೊರಗಿನ ದುಃಖ ಜ್ವರ ಗಿತ್ತಾದಿಗಳೆಲ್ಲ ದೇಹದ ದುಃಖ, ಇದು ಮನಸ್ಸಿನ ದುಃಖ. ಇರೋದು ಆದಿ ದೈವಿಕ, ಎಲ್ಲ ಅರ್ಜೆಂಟ್ ನ್ಯೂಸ್ ಹೇಳಕ್ಕೆ ಹೋಗ್ತಾನೆ, ಉಚ್ಚಾಪಟ್ಟಿ ಮಳೆ ಸುರಿತಾ ಇದೆ. ಫಸ್ಟ್ ರ್ಯಾಂಕ್ ಪಾಸ್ ಆಗಿಬಿಟ್ಟಿದ್ದಾನೆ, ಮನೆಯವ್ರು ಯಾರಿಗೆ ಹೇಳಬೇಕು ಹೋಗಾಗಿಲ್ಲ, ಮಳೆ ಹೊಡಿತಾ ಇದೆ ಉದ್ದೇಶ ಮನೆಯೇ. ಅದೆಂತ ಆದಿ ದೈವಿಕ ಮಳೆ, ಯಾರು ರಾಜಕಾರಣಿಗಳು ಕೊಡೋದಲ್ಲ ಮಳೆ, ಅವ್ರು ಬೇರೆ ಮಳೆ ಕೊಟ್ಟಿದ್ದಿರ್ತಾರೆ, ಆ ವಿಚಾರಗಳು ಬೇರೆ. ಇವರು ಕೊಳೆ ಅಂತ ಹೇಳಿದ್ರೆ ಭಗವಂತ ಕೊಡಬೇಕು ಮಳೆ, ಅದಕ್ಕೆ ದೈವಿಕವಾದದ್ದು. ಭೂಕಂಪ ದೈವಿಕವಾದದ್ದು, ಬರ ದೈವಿಕವಾದದ್ದು, ಕ್ಷಾಮ ಡಾಮರಗಳೆಲ್ಲ ಅದೆಲ್ಲ ದೈವಿಕ. ಮೂರು ನಮಗಿರುತ್ತೆ ಇವತ್ತು, ಒಂದೊಂದು ಯಾವುದು ಜಾಸ್ತಿ ಆಗುತ್ತೆ ಅಷ್ಟೇ ಮುಖ್ಯನೇ ಹೊರತು ಮೂರು ಇದ್ದೇ ಇರುತ್ತೆ. ಮೂರು ಇಲ್ಲದ ದಿವಸ ಇರೋದಿಲ್ಲ. ತಾಪತ್ರಯ ಅಂತ ಕರೀವಿ, ತಾಪತ್ರಯ. ಅದು ಒಲೆಗೆ ಸಾಮಾನ್ಯವಾಗಿ ಮೂರು ಇಟ್ಟಿರ್ತಾರೆ, ಒಲೆ ಯಾರು ನೋಡಿರ್ತಾರೆ ಈ ಕಾಲಕ್ಕೆ. ಮೊದಲೆಲ್ಲ ಈ ದರ್ಶನಗಳು ಬಂದರೆ ಅಡಿಗೆ ಎಲ್ಲಿಂದ ಬರುತ್ತೆ, ದರ್ಶನಗಳಿಂದ ಬರುತ್ತೆ ಹೇಳ್ಬಿಡ್ತಾರೆ, ಅಡಿಗೆ ಮನೆಯಿಂದ ಬರುತ್ತೆ ಅಂದ್ರೆ ಗೊತ್ತಿರೋದಿಲ್ಲಪ್ಪ. ಅದು ಮೂರು ಯಾತಕ್ಕೆ ಇಟ್ಟರೆ ತಾಪತ್ರಯದ ಸಂಕೇತ, ಸರಿಯಾದ ಪಾತ್ರೆ ಕೊಡ್ಬೇಕಾದ್ರೆ ಮೂರು ಇರಬೇಕಾದ್ರೆ, ಸರಿಯಾದ ಪಾತ್ರೆ ಕೂತು ಉರುಳಗಿಲ್ಲದ ಇರಬೇಕಾದ್ರೆ ಮೂರು ಇರಬೇಕು. ಆ ಮೂರು ಗುಂಡುಗಳ ಮೇಲೆ ಆ ಪಾತ್ರೆ ಕೊಡುತ್ತೋ, ಮೂರು ತಾಪಗಳ ಮಧ್ಯ ನಾವಿದ್ದೇವೆ. ಆ ಮೂರು ತಾಪಗಳಿಂದ ನಾವು ಪಾರಾಗಬೇಕು. ಅದು ತೆಗೆಯೋ ಶಕ್ತಿ ಯಾವುದಕ್ಕೂ ಇಲ್ಲ. ಹರಿಕಥಾ ಶ್ರವಣ ಮಾಡೋ ನಿರಂತರ ಭಗವಂತನ ಕಥೆ ಕೇಳಿ ತಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಇದು ನಿಜವಾದ ಸತ್ಯವಾದ ಮಾತಿದೆ. ಬಹಳ ವರ್ಷಗಳ ಹಿಂದೆ ಮಲ್ಲೇಶ್ವರದಲ್ಲಿ ಪ್ರವೇಶರ ಆಗ್ತಾ ಇತ್ತು, ತುಮಕೂರಿಂದ ಓಡಾಡ್ತಾ ಇದ್ದೆ ಪ್ರತಿ ದಿವಸ ತುಮಕೂರಿಂದ ಮಲ್ಲೆ ಬಂದು ಪ್ರವೇಶನ ವಾಪಸ್ ಹೋಗೋದು. ಆಗ ಒಬ್ಬರು ಅಲ್ಲಿ ಪಾಠಕ್ಕೆ ಬರೋರು ಇಲ್ಲಿ ಬಂದಿದ್ದರು, ಮುಖ ಅಷ್ಟು ಚಿಕ್ಕದಾಗಿ ಹೋಗಿಬಿಟ್ಟಿತ್ತು. ಯಾಕೆ ಏನಾಗಿದೆ ಅಂತ ಕೇಳಿ, ನಮ್ಮ ಹೆಂಡತಿ ಭಾರಿ ಸೀರಿಯಸ್ ಆಗಿದೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೇವೆ ಅಂತ ಹೇಳಿದೆ. ಯಾಕೆ ಅಂದರೆ ಎಲ್ಲ ಸಡನ್ನಾಗಿ ಏನೋ ಆಗಿಬಿಟ್ಟಿದೆ, ಹೇಳಕ್ಕೆ ತೋರಿಸ್ತಾ ಇಲ್ಲ. ಮತ್ತೆ ಯಾಕೆ ಇಲ್ಲಿ ಬಂದಿರಿ ಅಂದರೆ ಆ ಸ್ಥಿತಿ ನೋಡಾಗಿಲ್ಲ, ಅಷ್ಟು ಒದ್ದಾಡ್ತಿದ್ದಾಳೆ ಆಕೆ, ನೋಡ್ಲಿಕ್ಕಾಗಲೇ ಇಲ್ಲ. ಅದಕ್ಕೆ ನಾನು ಬಂದೆ, ಡಾಕ್ಟ್ರು ಎನಿ ಟೈಮ್ ಹೋಗ್ಬೋದು ಅಂತ ಹೇಳಿದ್ದಾರೆ, ಯಾವಾಗ ಬೇಕಾದ್ರೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಆ ಮರಣ ಯಾತ್ರೆ ನೋಡ್ಲಿಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ ಕುತ್ಕೊಂಡೆ ಅಂತ ಹೇಳಿದರು. ಪ್ರವಚನ ಮುಗಿತು, ಹೋಗಿಬಿಟ್ರು. ಅವ್ರು ಹೇಳಿದ ಪ್ರಕಾರ ಮರುದಿವಸ ಸಾಯಂಕಾಲ ಹೋಗಿರ್ಬೇಕಿತ್ತು ಆಕೆ ಆಗಲೇ, ಅವ್ರು ಹೇಳಿದ ಪ್ರಕಾರ ಅಷ್ಟು ಸೀರಿಯಸ್ ಆಗಿದೆ ಅಂತ ಹೇಳಿ. ಮರುದಿವಸ ಸುಬ್ಬಣ್ಣ ಮತ್ತೆ ಬಂದ್ರು, ಒಳ್ಳೆ ಮುಖದ ಗೆಲುವಿತ್ತು, ಇಷ್ಟಾಗಲೇ ಮುಖ ಮಾಡ್ಕೊಂಡು ಬಂದರು. ಏನು ಅಂತ ಕೇಳಿದೆ, ಇವತ್ತಾನೆ ಭಾರಿ ವಾಸಿ ಆಗಿದೆ ಅಂತ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅಂದರೆ ಅವ್ರು ಹೇಳಿ ಹರಿಕಥಾ ಭವಜನಿತ ದುಃಖಗಳ ಕಳೆಯಬಹುದು, ನೆನಪಿರಬೇಕು. ಇವತ್ತೇನಾದರೂ ನಿಮಗೆ ತುಂಬ ಜನ ಗೊತ್ತಾಗೋದಿಲ್ಲ, ಮನೆಯಲ್ಲಿ ಮಗು ಸೀರಿಯಸ್ ಇರುತ್ತೆ, ಗಂಡ ಪ್ರವಚನಕ್ಕೆ ಹೋಗಿಬಿಟ್ಟಿರ್ತಾರೆ, ಬಾಯಿ ಬಂದ ಬೈತಾರೆ ಅವರು, ನಿಮ್ಗೆ ಬುದ್ಧಿ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಡಾಕ್ಟರ್ ಥರದಾಗ ಖುಷಿ ಪಡ್ತಾರೆ, ಭಾಗವತ ಕೇಳಿದ ಸಂತೋಷ ಪಡೋದಿಲ್ಲ. ಯಾಕೆ ಇದು ವೇಸ್ಟ್ ಆಫ್ ಟೈಮ್, ನಿಜವಾಗ್ಲೂ ಡಾಕ್ಟರ್ ಹತ್ರ ಹೋಗಿದ್ರೆ ಹೋಗೋದು ವಾಸಿ ಆಗೋದು ಗ್ಯಾರಂಟಿ ಇಲ್ಲ. ಇದು ಭವರೋಗ ವೈದ್ಯನ ಕಥೆ ಇದು ಭಾಗವತ, ಭವರೋಗ ಹರ ಭಗವಂತ. ಅವನ ಕಥೆ ಕೇಳಿದಾಗ ಅದು ಇದು ಹೋಗುತ್ತೆ ಅಲ್ಲ, ಸಂಸಾರ ತಾಪನೇ ಹೋಗಬೇಕಾದ್ರೆ ಜ್ವರಗಿರ ಹೋಗೋದಿಲ್ವಾ, ನಮಗೆ ಅರ್ಥ ಆಗಬೇಕು. ಮತ್ತು ಮನೆಯಲ್ಲಿ ತುಂಬ ರೋಗಗಳು ಬಂದು ವಾಸಿಯಾದ ಸಂಭವ ಇರೋದು ಬಂದು ಭಾಗವತ ಹೇಳಿಸಿ ತಕ್ಷಣ ವಾಸಿಯಾಗಿದೆ. ಈ ಮಾತನ್ನು ನಾ ಹೇಳೋದಲ್ಲ, ಆಯುರ್ವೇದದ ಪ್ರಸಿದ್ಧ ಇವರು ಹೇಳ್ತಾರೆ, ಆ ಚರಕ ಶಿಷ್ಯ ಸಮಿತಿಗಳಲ್ಲಿ ಹೇಳ್ತಾರೆ, ನಿಮಗೇನಾದರೂ ವಾಸಿಯಾಗದಂಥ ರೋಗ ಗಂಟು ಬಿದ್ದರೆ ವಿಷ್ಣು ಸಹಸ್ರಮ ಹೇಳಿ ಅಂತ ಹೇಳಿ, ಗೊತ್ತಾಯ್ತಾ? ಅವರು ಮಾಧ್ವರಲ್ಲ, 2000 ವರ್ಷದಿಂದ ಇದ್ದವರೆಲ್ಲ ಕೂಡ ಅವ್ರು ಹೇಳ್ತಾರೆ, ಅತ್ಯಂತ ಉಲ್ಬಣವಾದ ರೋಗ ಪರಿಹಾರಕ್ಕೆ ಮಾಡಬೇಕಾದದ್ದು ಅಂದರೆ ವಿಷ್ಣು ಸಹಸ್ರನಾಮ ಜಪ ಮಾಡಿ ಪಾರಾಯಣ ಮಾಡಿ ವಾಸಿಯಾಗುತ್ತೆ ಅಂತ. ಆಗ ಅರ್ಥ ಆಗುತ್ತಲ್ಲ, ಭವಜನಿತ ದುಃಖಗಳ ಕಳೆಯುವುದು, ಎಂಥ ದುಃಖನೂ ಪರಿಹಾರ ಮಾಡುತ್ತಾ. ಬಿಸಿಲು ಹೋಗ್ಬೇಕಾ? ಬಿಸಿಲು ಹೋಗ. ರಾಯರು ಏನು ಮಾಡಿದ್ರು, 12 ವರ್ಷಗಳ ಕಾಲ ಆಶ್ರಮ ತಗೊಂಡ ಬಸ್ದು ಆಗತ್ತೆ ಆಶ್ರಮ ತಗೊಂಡಿದ್ದಾರೆ. ಅಂಥದ್ದು ಗುರು ವೃಂದಾವನಸ್ಥರಾಗಿ ಬಿಟ್ಟಿದ್ದಾರೆ. ತಂಜಾವೂರಿಗೆ ದೊಡ್ಡ ಬರಗಾಲ ಬಂತು, ಉಳಿದವರಾಗಿದ್ದರು, ಎಷ್ಟು ಯೋಚನೆ ಮಾಡ್ತಿದ್ರು. ರಾಯರು ಏನು ಮಾಡಿ, ರಾಜ ಬರ್ತಾನೆ, ಭಾರಿ ಕಷ್ಟ ಇದೆ, ಒಂದು ಹನಿ ಮಳೆ ಇಲ್ಲ. ಅದು ಆ್ಯಕ್ಚುಲಿ ಫ್ಯಾಕ್ಟ್. ನಮ್ಮ ಹಿಸ್ಟ್ರಿ ನೋಡ್ತಾ ಹೋದರೆ ಯಾವ್ಯಾವಾಗ ಭಯಂಕರ ಕ್ಷಾಮ ಬಿತ್ತದು ರೆಕಾರ್ಡ್ ಮಾಡಿದ್ದಾರೆ, ಯಾವ್ಯಾವ ವರ್ಷಗಳ ಕಾಲಕ್ಕೆ ರಾಯರು ಚರಿತ್ರೆ ಟ್ಯಾಲಿ ಆಗುತ್ತೆ. ಆ ಪ್ರಾಂತದಲ್ಲಿ ಬರಗಾಲ, 12 ವರ್ಷದ ಬರಗಾಲ ಇತ್ತು. ಉಳಿದವ್ರು ಗಾಬರಿ ಆಗ್ತಿದ್ದೆ, ರಾಯರು ಏನು ಮಾಡಿದ್ರು ಗೊತ್ತಾ, ಯೋಚನೆ ಮಾಡಬೇಡಿ, ಎಲ್ಲ ಮಠಕ್ಕೆ ಊಟಕ್ಕೆ ಬನ್ನಿ ಯೋಚನೆ ಮಾಡಬೇಡಿ ಅಂತ ಹೇಳಿಬಿಟ್ಟು ರಾಯರು ಮಾಡ್ತಾರೆ. ಊಟ ಶುರು ಮಾಡಿಸಿದ್ದೆ ರಾಯರು, ಎಲ್ಲ ಊಟಕ್ಕೆ ಬನ್ನಿ, ಇಲ್ಲೇ ಊಟ ಆಗಲಿ ಇದೆಲ್ಲ ಕೂಡ. ಎಷ್ಟು ಧೈರ್ಯ, ಎಷ್ಟು ಸಾಮರ್ಥ್ಯ ಇರಬೇಕು ಲೆಕ್ಕ. ಯಾಕೆ ಭವಜನಿತ ದುಃಖಗಳ ಕಳೆಯುವುದು, ಎಲ್ಲ ದುಃಖ ಪರಿಹಾರ ಆಗುತ್ತೆ ಗೊತ್ತಾ? ಇದು ವಿಶ್ವಾಸ ನಮಗೆ ಬೇಕು, ಪರೀಕ್ಷೆ ಮಾಡಿ ನೋಡಿ ಆಗಲೇಬೇಕು ಕೆಲಸ ಶಕ್ತಿ. ನಮಗದು ಗೊತ್ತೇ ಇಲ್ಲ, ಗೊತ್ತೇನು ಮಾಡಬೇಕು, ಏನು ಕೇಳ್ತಾನೆ ಇರ್ತಾರೆ, ಕೇಳ್ತಾನೆ ಇರ್ತಾರೆ. ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪು ಕುಡಿತಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಕಂಡವರು ಹುಡುಕಲಿ. ಇವತ್ತು ವೈಷ್ಣವರಾಗಿ ಹುಡುಕಬಾರ್ದು ಬೇರೆ ಕಡೆ, ಭಗವಂತನ ಮಹಿಮೆ ಗೊತ್ತಿದ್ದವರು ಬೇರೆ ಕಡೆ ಹುಡುಕಬಾರ್ದು. ಭವಜನಿತ ದುಃಖಗಳ ಕಳೆಯುವುದು ಬಹುವಚನ ಮತ್ತೆ, ಎಷ್ಟು ದುಃಖ ಬೇಕಾದ್ರೆ ಕಳೆದಾಗತ್ತೆ. ಆಚಾರ್ಯನ ಮಾತು, ತಾಪತ್ರಯೇಣ ಸಂತಪ್ತಂ ಯದೇತ ದಖಿಲಂ ಜಗತ್ ವಕ್ಷಾಮಿ ಶಾಂತಯೇ ತಸ್ಯ ಕೃಷ್ಣಾಮೃತ ಮಹಾರಣವ. ಆ ಮಾತಿನ ಅನುವಾದ ಇದು, ಮೂರು ತಾಪಗಳಿಂದ ಜಗತ್ತು ಬೆಂದು ಹೋಗಿಬಿಟ್ಟಿದೆ, ಅದು ಪರಿಹಾರ ಮಾಡಲಿ ಕೃಷ್ಣಾಮೃತ ಮಹಾರಣವ ಬರಿತಾ ಇದ್ದೀವಿ ಅಂತ ಆಚಾರ್ಯ ಹೇಳಿದ. ಮೂರು ಲೋಕಗಳು ಇರು ತಾಪತ್ರಯಗಳಿಂದ ಬೆಂದು ಹೋಗಿವೆ, ಅಮೃತಾಯ ಸ್ಮೃತಸ್ತೇಶ ಅವರ ಪುನರುಜ್ಜೀವನಕ್ಕೋಸ್ಕರ ಕೃಷ್ಣಾಮೃತ ಮಹಾರಣವ ಬರಿತಾ ಇದ್ದೇವೆ. ಆ ಮಾತು ತಿಳ್ಕೊಂಡವರಿಗೆ ಜಗನ್ನಾಥದಾಸರ ಮಾತಿಗೆ ಎಷ್ಟು ಹಿನ್ನೆಲೆ ಇದೆ, ಏನೋ ಭಾವೋದ್ವೇಗದಿಂದ ಅವ್ರು ಹೇಳ್ತಾ ಇಲ್ಲ, ಏನೋ ಸುಮ್ಮನೆ ಒಂದು ಅಭಿರುಚಿ ಹುಟ್ಟಿಸ್ಬೇಕು ಅಂತ ಹೇಳ್ತಾರೆ, ಸತ್ಯ ಸಂಗತಿಯನ್ನು ಹೇಳ್ತಾ ಇದ್ದ. ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲ್ಲಿತ್ತು ಸಲಹುವುದು. ಆಯ್ತು ಬಿಡಿ, ದುಃಖ ಏನೋ ಹೋಯಿತು, ಭೋಗ ಸಿಗಬೇಕಲ್ಲ ಮನುಷ್ಯನಿಗೆ. ಭಾರಿ ಒದ್ದಾಡ್ತಿದ್ದ, ಏನೋ ಬಿದ್ದಿದ್ದ, ಭಾರಿ ಎತ್ತಿ ಎತ್ತಿ ಕಳಿಸಿ ಮಾಡಿದ್ರು. ಆಮೇಲೆ ಕೇಳಿದ, ಹಸಿವೊಂದು ಶುರು ಮಾಡಿದ, ಆಮೇಲೆ ಶುರುವಾಯ್ತು. ಒಂದು ಹೋದ್ರೆ ಇನ್ನೊಂದು ತಾಪ ರೆಡಿ, ನೆಕ್ಸ್ಟ್ ಆಗಿ ನನಗೆ ಬೇಕೀಗ. ಹಾಕಿದ ತಕ್ಷಣ ಮೈದ ಊಟ ಶುರು ಮಾಡ್ತಾನೆ, ಆಮೇಲೆ ಸ್ಪೆಷಲ್ ಕೇಳಿ ಶುರು ಮಾಡ್ತಾನೆ, ಆಮೇಲೆ ಸ್ವೀಟ್ವರೆಗೂ ಹೋಗ್ತಾನೆ, ಬಿಡೋದಿಲ್ಲ. ಬರೀ ಊಟ ಅದು ಶುರು ಮಾಡಿದ್ರೆ ಸ್ವೀಟ್ವರೆ ಎಂಜಾಯ್ಮೆಂಟ್ ಕೇಳ್ತಾರೆ, ಅದು ಬೇಕಾ ಕೊಡುತ್ತೆ. ಯಾಕೆ ಯೋಚನೆ ಮಾಡ್ತೀರಿ? ಹರಿಕಥಾ ಶ್ರವಣ ಮಾಡಿ ಎಂಥ ಭೋಗ ಬೇಕಾದ್ರೂ ಕೊಡುತ್ತೆ, ಎಂಥ ರೋಗ ಬೇಕಾದ್ರೂ ಹೋಗುತ್ತೆ, ಎಂಥ ಭೋಗ ಬೇಕಾದ್ರೂ ಸಿಗುತ್ತೆ. ಎರಡರೊಳಗೆ ಇವತ್ತು ಎರಡು, 1 in 2 in 1 ಅಂತಾರೆ, ಒಂದೇನೆ, ಒಂದೊಂದಕ್ಕೊಂದೊಂದಲ್ಲ, ಎರಡು ಒಂದಕ್ಕೇನೆ. ನೀವು ರೋಗ ಹೋಗಬೇಕೋ ಇದೆ, ನಿಮಗೆ ಎಂಜಾಯ್ಮೆಂಟ್ ಬೇಕೋ ಇದು ಒಂದೇ. ಇವತ್ತು ಯಾವ ಬ್ರೆಡ್ ಬಣ್ಣನ ಭೋಗಕ್ಕಂತ ಯಾರು ತಿನ್ನೋದಿಲ್ಲ, ನಿರ್ವಾಹ ಎಲ್ಲ ತಿಂತಾನೆ. ಆಸ್ಪತ್ರೆಯಲ್ಲಿ ತಿನ್ನೋದೆಲ್ಲ ಯಾರು ಭೋಗಕ್ಕೆ ಯಾರು ತಿನ್ನೋದಿಲ್ಲ, ಆಸ್ಪತ್ರೆಗೆ ಯಾರು ಬೋಂಡಾ ಒಡೆ ಗಿಡ ಕರ್ಕೊಂಡು ಹೋಗೋದಿಲ್ಲ. ಯಾಕಂದರೆ ಅಲ್ಲಿ ವಿಷಯ ಲವ್ ಭೋಗ ಅಂದರೆ ಮತ್ತು ಬಾಯಿ ಮುಚ್ಚು ಸುಮ್ಮನೆ ಮನೆ ಕೊಟ್ಟೆ ತಿನ್ನೋ ಅಂತಾರೆ ಅಷ್ಟೇ, ಮನೆ ಬಂದ ಮೇಲೆ ಭೋಗದ ವಿಚಾರ ಮನೆ ಬಂದ ಮೇಲೆ ಅಂತ. ಇದು ಹಾಗಲ್ಲ, ಭೋಗ ಮತ್ತು ವಿಶೇಷವಾದಂಥ ಒಂದು ರೋಗ ಪರಿಹಾರ ಒಟ್ಟಿಗೆ ಮಾಡುತ್ತೆ. ಇಷ್ಟು ಆಶ್ವಾಸನೆ ಯಾರು ಕೊಡ್ತಾರೆ ಹೇಳಿ, ಹರಿಕಥಾಮೃತಸಾರದ ಹೇಳ್ತಾರೆ, ಅದಕ್ಕೆ ಓದಬೇಕು ನೀವು. ಈ ಒಂದು ಪದ್ಯ ಸಾಕು ಮನುಷ್ಯ ಉದ್ಧಾರ ಆಗಲಿಕ್ಕೆ, ಈ ಪದ್ಯ ಅರ್ಥ ಮಾಡ್ಕೊಂಡಂದ್ರೆ ಮುಗಿದು. ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ, ಭೋಗಗಳು ಬಹುವಚನ, ಬೇಕಾಷ್ಟು ಭೋಗ ಅಂತ ಆಯ್ತು, ಸುಮ್ಮನೆ ಆಗಬಾರ್ದೆ. ವಿವಿಧ ಭೋಗಗಳ ಮತ್ತೆ ವೆರೈಟಿ ಆಫ್ ಭೋಗಗಳಂತ ಮತ್ತೆ ಭೋಗ, ಭೋಗಗಳು ವಿವಿಧ ಭೋಗಗಳು. ಧ್ರುವನ ಭೋಗ ಕೇಳಬೇಕು ಅರ್ಥ ಆಗುತ್ತೆ ನಿಮಗೆ. ವಿವಿಧ ಭೋಗ ಅಂತ ಹೇಳ್ತೇ ಇರಲ್ಲ ಸ್ವಾಮಿ, ತುಂಬ ಎಕ್ಸಾಗ್ರೇಟ್ ಮಾಡ್ತೀರಾ ಅಂದ್ರಲ್ಲ. ಇವತ್ತಿನ ಯಾವ ಕೋಟೆ ಹೆಸರು ಅಷ್ಟು ಎಂಜಾಯ್ ಮಾಡೋಕ್ಕೆ ಬರೋದಿಲ್ಲ, ರಾಜಮಹಾರಾಜ ಎಂಜಾಯ್ ಮಾಡೋಕ್ಕೆ ಬರೋದಿಲ್ಲ. ಧ್ರುವ ಹೇಗಿದ್ದ ಗೊತ್ತಾ? ಪಯಕ್ಕೇನ ನಿಭಾಶಯ್ಯಾಹ ದಾಂತ ರುಪ್ಪ ಪರಿಚ್ಛದಾಹ. ಭಾಗವತಲ್ಲಿ ಹೇಳ್ತಾರೆ, ಹಾಲಿನ ಕೆನೆಯಂಥ ಸುಪ್ಪತ್ತಿಗೆ ಹಾಸಿಗಳು, ದಂತದ ಮಂಚದಂತೆ ಬಂಗಾರದ ಕವರಿಂದಂತ. ಇಷ್ಟು ಸುಖ ಯಾವ ಲೌಕಿಕರಿಗೆ ಸಿಗುತ್ತೆ ಲೆಕ್ಕ ಹಾಕಿ? ಸಿಗೋದು ಯಾರಿಗೆ ಗೊತ್ತಾ? ಅಧ್ಯಾತ್ಮಕ್ಕೆ ಮಾತ್ರ ಅಂತ ಹೇಳ್ತಾರೆ. ಇಂಥ ಒಂದು ಕ್ಲೈಮ್ಯಾಕ್ಸ್, ಭೋಗದ ಕ್ಲೈಮ್ಯಾಕ್ಸ್ ಬೇಕು, ಶಾಸ್ತ್ರದಿಂದ ಮಾತ್ರ ಸಾಧ್ಯ, ಹರಿಕಥಾ ಶ್ರವಣದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ವಿವಿಧ ಭೋಗಗಳ ಇಹಪರಂಗಗಳಲ್ಲಿತ್ತು ಸಲಹುವುದು, ಇಷ್ಟು ಭೋಗ ಕೊಡುತ್ತದೆ ಮತ್ತೆ ಗ್ಯಾರಂಟಿ ಸಲಹುವುದು ನೆಕ್ಸ್ಟ್, ಅದು ಇಷ್ಟು ಭೋಗ ಕೊಟ್ಟು ನಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳೋದಿಲ್ಲ, ಕಾಪಾಡುತ್ತೆ ಅಂತ ಹೇಳ್ತಾರೆ. ಡಾಕ್ಟ್ರೇ ಸಂಬಳ ಕೊಡ್ತೇನೆ ಸರ್ಕಾರ, ಕೊಟ್ಟುಬಿಡುತ್ತೆ ಸರ್ಕಾರ 20,000 ಸಂಬಳ 30,000 ಸಂಬಳ ತಗೊಂಡ ಮನೆ ಹೊರಟ ಸರ್ ಪಿಕ್ ಪ್ಯಾಕೆಟ್ ಆಯಿತು, ಹೋಗಿ ಕೇಳಿದ ಪಿಕ್ ಪ್ಯಾಕೆಟ್ ಆಯಿತು ಅನುಭವಿಸ್ತಾರೆ, ನಾವೇನು ಮಾಡೋಕೆ ಇನ್ನೊಂದು ಸಂಬಳ ಕೊಟ್ಟು ತಗೊಳ್ಳೋದು ಕೊಡೋದಿಲ್ಲ ಮತ್ತೆ ಹೋಯ್ತಷ್ಟೇ. ಅಥವಾ 30,000 ಕೊಟ್ಟು ಹಿಂದೆ ಸೆಕ್ಯೂರಿಟಿ ಗಾರ್ಡನ್ ಕಳಿಸೋದಿಲ್ಲ, ಕೊಟ್ಟ ಕತೆ ಮುಗಿತವ್ರ ಸೈನ್ ಮಾಡಿದಾಗ ಕತೆ ಮುಗಿತವಂದಷ್ಟೇ. ದೇವ್ರು ಹಾಗಲ್ಲ, ಕೊಡ್ತಾನೆ ಅದನ್ನು ಉಳಿಸ್ತಾನಂತೆ ಮತ್ತೆ. ಇದು ಗೀತಾ ಶ್ಲೋಕದ ಅರ್ಥ. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮ ನೋಡ್ತೇನೆ ನಾನು ಅಂತ ಹೇಳ್ತಾನೆ, ಯೋಗಕ್ಷೇಮ ನೋಡ್ತೇನೆ. ರಾಯರು ಬರೀತಾರೆ ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು, ಯೋಗ ಶಬ್ದಕ್ಕೇನರ್ಥ, ಕ್ಷೇಮ ಶಬ್ದಕ್ಕೇನರ್ಥ. ಅಪ್ರಾಪ್ತಸ್ಯ ಪ್ರಾಪಣಂ ಯೋಗ, ಯಾವುದು ನಮಗಿಲ್ಲ ತಂದು ಕೊಡೋದಕ್ಕೆ ಯೋಗ ಅಂತ ಕರೀತಾರೆ, ತಂದು ಕೊಡೋದಕ್ಕೆ ಯೋಗ. ಆಮೇಲೆ ಬಂದಿದ್ದು ಉಡಿಬೇಕಲ್ಲ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ, ಬಂದಿದ್ದು ಉಳಿಸಿದರೆ ಕ್ಷೇಮ. ದೇವರು ಬರೀ ಯೋಗ ಕೊಡ್ತೇನೆ ಅಂತ ಕೊಡ್ತೀನಿ, ಉಳಿಸ್ತೀನಿ ಆಯ್ತೋ ಇಲ್ಲೋ, ನನ್ನ ಜವಾಬ್ದಾರಿ ಅಂತ ಹೇಳಿದ್ರು. ಅದಕ್ಕೆ ಸುಧಾಮನಿ ಕೃಷ್ಣ ಏನೂ ಕೊಡಲಿಲ್ವಲ್ಲ, ಆಗ ಸುಧಾಮ ಅನ್ಕೊಂಡಂತೆ, ಆಮೇಲೆ ನೋಡ್ತಾನೆ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಆಗ ಸುಧಾಮ ಅನ್ಕೊಂಡಂತೆ, ಯಾತಕ್ಕೆ ದೇವರು ನನ್ನ ಕೈಲಿ ಕೊಡಲಿಲ್ಲ ಅಂದರೆ ಸುಧಾಮನಿಗೆ ಒಯ್ಯೋದು ಭಾರ ಆಗುತ್ತೆ ಅಂತ ಡೋರ್ ಡೆಲಿವರಿ ಮಾಡಿದ್ದಾನೆ ಭಗವಂತ ಲೆಕ್ಕ. ಕ್ಯಾರಿಯರ್ ಹೊತ್ಕೊಂಡು ಹೋಗ್ಬೇಕಾದ್ರೆ ಅದು ಕೂಡ ಪರಮಾತ್ಮ ಕೊಡಲಿಲ್ಲ, ಎಲ್ಲ ಡೋರ್ ಡೆಲಿವರಿ. ದೇವರು ಎಷ್ಟು ಕರುಣಾಳ ಲೆಕ್ಕ ಇಟ್ಕೊಳ್ಳಿ ಅಂದ್ರೆ ಯೋಚನೆ ಮಾಡಬೇಕು. ದೇವರ ಕಥೆ ಕೇಳ್ತಿದ್ರೆ ಖಂಡಿತ ಬದಲಾಗ್ತಾನೆ ಮನುಷ್ಯ, ಬೇಕಾದ್ದು ಸಿಗುತ್ತೆ ಎಲ್ಲ ಅನಿಷ್ಟ ಪರಿಹಾರ. ಒಂದ್ಸತಿ ಸ್ಯಾಂಪಲ್ ನೋಡ್ಬೇಕಂತೆ, ಇಷ್ಟು ಹೇಳ್ತಾರಲ್ಲ ನೋಡೇ ಬಿಡೋಣ ಆಗಿದ್ದಾಗಲೇ ಅಂತ ನೋಡಿ, ನಿಮಗೆ ಆಮೇಲೆ ಅನಿಸುತ್ತೆ ಇದು 100ಕ್ಕೆ 100 ಸತ್ಯ ಅಂತ ಗೊತ್ತಾಗ. ಅದು ಶಾಸ್ತ್ರದ ವೈಶಿಷ್ಟ್ಯ. ಮುಂದೆ ಹೇಳ್ತಾರೆ, ವಿವಿಧ ಭೋಗಗಳ ಇಹಪರಂಗಳಲ್ಲಿ ಇತ್ತು ಸಲಹುವುದು. ಧ್ರುವನಿಗೆ ಅಷ್ಟು ಭೋಗ ಕೊಟ್ರಲ್ಲ, ಮುಂದೆ ಧ್ರುವನಗತಿ ಎಲ್ಲಿ ಹೊರಟ, ಇವತ್ತಿಗೂ ಮೇಲೆ ನೋಡಿಬೇಕಾದ್ರೆ ಧ್ರುವ ನಕ್ಷತ್ರ ಆತನ ಹಿರಿಮೆಗೆ ಇವತ್ತು ನಾವು ದರ್ಶನ ಮಾಡಬಹುದು. ಪ್ರಹ್ಲಾದನ ಕಥೆ ಅದು ಕೇಳಿದರೆ ಪರಮ ಮಂಗಳ, ಎಷ್ಟು ಎಂಜಾಯ್ ಮಾಡ್ತಾನೆ ಪ್ರಹ್ಲಾದ. ಅದೆಲ್ಲ ನೋಡ್ತಾ ನೋಡ್ತಾ ಪಾಂಡವರ ಭೋಗ ಎಂಥದ್ದು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಂಥ ಭೋಗವನ್ನು ಯಾವ ಭೌತಿಕ ವ್ಯಕ್ತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಲೋಕದ ಜನಗಳಿಗೆ ಲೌಕಿಕ ಸುಖ ಏನು ಸಿಗ್ತದೆ ಅದರ ಕ್ರೋಸ್ ಟೈಫ್ ನಮಗೆ ಸಿಗ್ತಕ್ಕಂಥ ಸುಖ ಅಂದರೆ ಜ್ಞಾನಿಗಳಿಗೆ ಮಾತ್ರ. ಅದನ್ನು ಹೇಳೋದಕ್ಕೆ ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು. ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ. ಆಗ ಪ್ರಶ್ನೆ ಬಂತು, ಸರಿ ಬಿಡಿ ಎಷ್ಟೆಷ್ಟು ಹೊಗಳ್ತಿದ್ದೀರಿ ನೀವು ಇದನ್ನು, ಭೋಗ ಕಳೆಯುತ್ತೆ, ಭೋಗ ಕೊಡುತ್ತೆ, ಕಾಪಾಡುತ್ತೆ ಅಂತ ಹೇಳ್ತೀರಿ. ಒಳ್ಳೆ ಕೋರ್ಸು, ಸೀಟ್ಸ್ ಲಿಮಿಟೆಡ್, ಇಮಿಡಿಯೇಟಾಗಿ 10 ಕೆಲವರಂತೂ 10 ಸೀಟ್ಸ್ 20 ಸೀಟ್ಸ್ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಇಂಥ ದೇವ್ರ ಕಥೆ ಕೇಳೋದಕ್ಕೆ ಎಷ್ಟು ವೇಕೆನ್ಸಿ ಇದೆ, ಎಷ್ಟು ಜನ ಕೊಡ್ಬೋದು ಅಂದರೆ ಭುವನ ಪಾವನ ವೆನಿಪ ಆಲ್ ಆರ್ ವೆಲ್ಕಮ್ ಅಂತ ಹೇಳಿ. ಇದು ಸೀಟ್ ಲಿಮಿಟೇಷನ್ನೇ ಇಲ್ಲ, ಸೀಟ್ ಲಿಮಿಟೇಷನ್ನಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಭುವನ ಪಾವನ ಜಗತ್ತಿಗೆ ಕೊಡ್ತಕ್ಕಂಥ ಶಕ್ತಿ ಇದೆ. ಯಾವುದೇ ಸರೋವರಕ್ಕೆ ಹೋಗಿ ಅಟ್ ಎ ಟೈಮ್ ಲಟ್ಟಾದರೆ ಸ್ನಾನ ಮಾಡೋಕ್ಕಾಗೋದಿಲ್ಲ, ಯಾವುದಕ್ಕೆ ಹೋಗಿ ಲಿಮಿಟೆಡ್ 1x1. ಮನೆಯಲ್ಲಂತೂ 1x1 ಬೇರೆ ದಾರಿನೇ ಇರೋದಿಲ್ಲ. ಸಮುದ್ರಕ್ಕೆ ಹೋಗಿ ಎಷ್ಟು ಒಟ್ಟಿರ ಸ್ನಾನ ಮಾಡಿಬಿಡೋದು ತಿಳಿಯುತ್ತೆ, ಹೋಗಿ ಒಂದು ನಿಮಿಷಕ್ಕೆ ನಮ್ಮ ಪೂರ್ತಿ ತಲೆವರ ಹಾಗೆ ದಾಟಿ ಹೋಗ್ಬಿಡೋದು. ಸಮುದ್ರ ಭಗವಂತ ಸಮುದ್ರ ಗೊತ್ತಾ, ಅವನಿಗೆ ಲಿಮಿಟೇಷನ್ನೇ ಇಲ್ಲ ದೇವರತ್ವಗಳು. ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು, ಆದರೆ ಹೋಗೋದಿಲ್ಲ ಅನ್ನೋದು ಎಷ್ಟು ಆಸ್ತಿ. ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು, ಹೋಗೋರು ಎಷ್ಟು ಕಡಿಮೆ ಅಂತ ಕೇಳಿದರೆ ರಾಮದೇವರು ಕರೆದಾಗಲೇ ಕರೆ ಉಳ್ಕೊಂಡ್ರಂತೆ. ಸಮಾಯಾತ ಸಮಾಯಾತ ಏ ಮೋಕ್ಷ ಬದೇ ಛವ, ಆಲ್ ಆರ್ ವೆಲ್ಕಮ್ ಅನ್ನೋ ದೇವರು ಒಂದೇ. ಇನ್ಯಾರು ಆಲ್ ಆರ್ ವೆಲ್ ಯಾವುದಕ್ಕಾದ್ರೂ ಲಿಮಿಟ್ ಮಾಡಿಬಿಡ್ತಾರೆ, ಇಮಿಡಿಯೇಟ್ಲಿ ಒಂದು ಸ್ಟೇಜಲ್ಲಿ ಕಟ್ ಆಫ್ ಮಾಡ್ತಾರೆ ಎಲ್ಲರೂ ಅಂತೇಳಿ. ಎಲ್ಲರೂ ಶಬ್ದ ಸೈಕಾಲಜಿಯಲ್ಲಿ ಪಬ್ಲಿಕ್ ರಿಲೇಟಿವ್ ಟರ್ಮ್, ಅದು ಪಬ್ಲಿಕ್ ಆಲ್ ಆಲ್ ಮಾಧ್ವಾಸ್ ಮತ್ತು ಆಲ್ ಪ್ಲಸ್ ಮಾಧ್ವಾಸ್ ಇಮಿಡಿಯೇಟ್ಲಿ. ಆಲ್ ಇವರು ಮಾಧ್ವ ಅಂದ್ರೆ ಪುಣ್ಯ, ಆಲ್ ಮಠ ಸೇರಿಬಿಡ್ತಾರೆ ಯಾವುದೋ ಒಂದು ಮಠದ್ದು, ಆಲ್ ಮಠದ ಡಿಸೈಪಲ್ಸ್ ಅಂತೆ, ಆಲ್ ಕನ್ನಡಿಗ ಏನೋ ಮಾಡು, ಆಲ್ ಇಂಡಿಯನ್ಸ್ ಮತ್ತೆ ಎಲ್ಲಿ ತಗೊಂಡ್ರು ಒಂದು ಪದ ಹಾಕ್ಲೇಬೇಕು. ಆದರೆ ದೇವರಿಗೆ ಹಾಲ್ಗೆ ಏನಿಲ್ಲ, ಹಾಲ್ ಬೀಟ್ಸ್ ಅಂತ ಯಾರು ಹೋಗ್ತಾರ, ಹಾಲ್ ಅನಿಮಲ್ಸ್ ಅಂತಾರ, ಇಲ್ಲ ಎನಿಬಾಡಿ ದೇವ್ರು ವೆಲ್ಕಮ್ ಮಾಡ್ತಾನಂತೆ. ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ, ಪರಮೋತ್ಸವದಿ ಕಿವಿ ಕೊಟ್ಟಾರಿಪುದು ಭೂಸುರರು ದಿನ ದಿನದಿ. ಅಲ್ರಿ ದೇವ್ರಿಗೆ ಇಷ್ಟೆಲ್ಲ ಶಕ್ತಿ ಇಲ್ಲಿಂದ ಇದೆ, ವಿಷಯ ಇನ್ವೈಟ್ ಮಾಡ್ತಾರಂತ ಕೇಳಿದರೆ ಲಕ್ಷಾಂತರ ಜನಕ್ಕೆ ಅನುಸಂಪಣ ಇಟ್ಬಿಟ್ಟಿರ್ತಾರೆ. ಮಾಡ್ತಾರೆ ಅಂದರೆ ಕೋಟ್ಯಾಧೀಶರೇ ಮಾಡ್ತಾರೆ ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಇದೆ ಮಾಡದೇ ಏನು ಮಾಡ್ತಾರೆ, ಧನ ಇದೆ ಅದಕ್ಕೆ ಮಾಡ್ತಾರೆ. ಪರಮಾತ್ಮ ಧನ ಇರೋಣ ಲಕ್ಷ್ಮೀಧವ ಕೇಳಬೇಕಂತ ಹೇಳ್ತಾರೆ. ಲಕ್ಷ್ಮೀಪತಿ ಎಲ್ಲ ಜಗತ್ತಿನ ಜನ ಲಕ್ಷ್ಮೀ ಕಟಾಕ್ಷ ಬಿದ್ದರೆ ಸಾಕು ಅಂತ ಕಾಯ್ತಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನ ಮುಖ್ಯವಾದ ಗುರಿ ಲಕ್ಷ್ಮೀ ಕಟಾಕ್ಷ ಬೀಳಲಿ ಅಂತ. ಅಂತ ಲಕ್ಷ್ಮೀದೇವಿ ಏನು ಮಾಡ್ತಾರೆ ಗೊತ್ತಾ, ಭಗವಂತನ ಕಟಾಕ್ಷ ನನ್ನ ಮೇಲೆ ಬೀಳಲಿ ಅಂತ ಕಾಯ್ತಿರ್ತಾರೆ. ಈ ರೀತಿ ಕಾಯಿದ ಮಹಾಲಕ್ಷ್ಮಿ ಕಟಾಕ್ಷ ನಮ್ಮೇಲೆ ಬೀಳಲಿ ಅಂತ ಕಾಯ್ತಕ್ಕಂಥ ಎಷ್ಟು ಜನ ಇದ್ದಾರೆ ಅಂತ ಲಕ್ಷ್ಮಿಗೆ ಕಟಾಕ್ಷದಿಂದ ಶಕ್ತಿ ಕೊಡ್ತಕ್ಕಂಥ ಒಬ್ಬನೇ ಒಬ್ಬನ ದೇವರು ಅಂದ್ರೆ ನಾರಾಯಣ. ಅದಕ್ಕೆ ಅವನ ಲಿಮಿಟೇಷನ್ನೇ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಲಕ್ಷ್ಮಿ ಅರ್ಥವಾಗ್ತಾಳೆ, ಲಕ್ಷ್ಮೀಪತಿ ಅರ್ಥ ಆಗೋದಿಲ್ಲ. ಫ್ರಮ್ ನೋನ್ ಟು ಅನ್ನೋನ್, ಲಕ್ಷ್ಮಿ ನೋನ್ ಗಾಡ್ ಅನ್ನೋನ್. ಅದಕ್ಕೋಸ್ಕರ ಲಕ್ಷ್ಮೀಧವ ಎಷ್ಟು ಜನ ಬೇಕಾದ್ರೂ ಉದ್ಧಾರಣೆ ಮಾಡ್ತಾನೆ. ಲಕ್ಷ್ಮೀಧವನ ಮಂಗಳ ಕಥೆಯ ಕೆಲವರು ಕಥೆಯಲ್ಲಿ ಎರಡಿರುತ್ತೆ, ಬಯೋಗ್ರಫಿ ಬರೆದಿರ್ತಾರೆ, ಕೆಲವು ವಿಧಾನಸೌಧ ಅಸೆಂಬ್ಲಿಗಳಲ್ಲಿ ಆಫ್ ದಿ ರೆಕಾರ್ಡ್ ಮರಿತಿರ್ತಾರೆ, ಅಂತ ಮಾತಾಡಿರ್ತಾರೆ ಪುಣ್ಯಾತ್ಮ. ರೆಕಾರ್ಡ್ ಮಾಡಬಾರ್ದು ಅಂತ ಅವೆಲ್ಲ ಕೂಡ ಕೆಟ್ಟ ಕೆಟ್ಟ ವಿಷಯ ಇರುತ್ತೆ, ತೆಗೆದು ಹಾಕ್ಬಿಡಿ ಅಂತ ಹೇಳ್ತಾರೆ. ಪರಮಾತ್ಮನಲ್ಲಿ ಏನಿಲ್ಲ, ಎಲ್ಲಾದರೂ ರೆಕಾರ್ಡ್ ಮಾಡಿ ಪ್ರತಿಯೊಂದು ಅಮಂಗಳದ ಹೆಸರಿಲ್ಲ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನಃ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ದೇವರ ಹೆಸರು ಅಂದ್ರೆ ಮಂಗಳ, ಅರ್ಥ ಮಾಡಿಕೊಳ್ಳಿ. ಮಧ್ವವಿಜಯ ಬರಿತಾ ಇದ್ದಾರೆ, ಆರಂಭದಲ್ಲಿ ಹೇಳ್ತಾರೆ, ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವ ಗುರುರ್ ವಿಶುದ್ಧಾಂ ಪಕ್ಷಾಮಿ ವಾಯೋರ್ ಅವತಾರ ಲೀಲಾ. ಆಚಾರ ಲೀಲೆ ಎಂಥದ್ದು ಗೊತ್ತು, ವಿಶುದ್ಧವಾದ ಲೀಲೆ. ಅಶುದ್ಧ ಅಂತ ಒಂದಿಲ್ಲ ದೇವರು ವಾಯುದೇವರಲ್ಲಿ, ವಾಯುದೇವರಲ್ಲಿ ಅಶುದ್ಧ ಇಲ್ಲ, ಇದು ದೇವರಲ್ಲಿ ಅಶುದ್ಧ ಇರಬೇಕು. ಅದಕ್ಕೆ ಮಂಗಳ ಕಥೆ ಅಂತ ಕರೀತಾರೆ, ದೇವರ ಕಥೆಯಲ್ಲಿ ಮಂಗಳ ಕಥೆ. ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತ, ಕಲ್ಯಾಣ ಗುಣಗಳ ನಿಧಿ ಪರಮಾತ್ಮ, ಸಕಲ ದೋಷ ದೂರ. ದೇವರಲ್ಲಿ ಅಮಂಗಳದ ಹೆಸರಿಲ್ಲ. ಅಮಂಗಳದ ಹೆಸರಿಲ್ಲದೇ ಇರತಕ್ಕಂಥವನು ತ್ರೋದರೆ ಅಮಂಗಳ ಹೇಗೆ ಬರುತ್ತೆ ನಮಗೆ? ಪವಿತ್ರಾಣ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ನಾವು ಬುದ್ಧಿವಂತರು ನಮ್ಮಲ್ಲಿ ಮಂಗಳ ಇದೆ ಬಿಡಿ ಅಂತ ಕೇಳಿದರೆ ಇರಬಹುದು, ಮಂಗಲಾನಾಂಚ ಮಂಗಲಂ ಪರಮಾತ್ಮ ಒಬ್ಬನೇ. ಉಳಿದೇವಲ್ಲದು ಮಂಗಲಗಳಾಗೋದು ದೇವರು ಬಂದಾಗ ಮಾತ್ರ. ಅದಕ್ಕೆ ಮಂಗಲ ಕಥೆಯ ಎಷ್ಟು ಹೇಳ್ತಾರೆ, ಮಂಗಲವಾದ ಕಥೆ. ನಮಗೆ ಪ್ರಶ್ನೆ ಬಂದ್ಬಿಡುತ್ತೆ ಅಲ್ರಿ, ಗೋಪಿಗೀತದಲ್ಲಿ ಪರಮಾತ್ಮ ರಾಸಕ್ರೀಡೆ ಆಡ್ತಾರೆ ಮಂಗಳವು ಅಂತ ಹೇಳಿದರೆ ಪರಮ ಮಂಗಳ ಯೋಚನೆ ಮಾಡಿಬೇಡಿ, ಅದನ್ನು ಪರಮ ಮಂಗಳ ಪರಮಾತ್ಮ ಮಾಡಿತ್ತು. ಗೋಪಿಜನ ಜಾರ ಪರಮ ಮಂಗಳ, ನವನೀತ ಚೋರ ಪರಮ ಮಂಗಳ. ಅದಕ್ಕೆ ದಾಸರು ವ್ಯಾಸರಾದರೆ ಹೇಳಿಬಿಟ್ಟು ಅದು ಮಂಗಳ ಅನ್ನೋದಕ್ಕೇನು ಗೊತ್ತಾ ಗುರುತು, ಅದು ಕೆಟ್ಟ ಗುಣ ಆಗಿದ್ದರೆ ಹೇಳಿದರೆ ನಮ್ಗೆ ಕೆಟ್ಟದಾಗಬೇಕಾಗಿತ್ತು, ಗೊತ್ತಾಯ್ತಾ? ಹೇಳಿದವರಿಗೆ ಕೆಟ್ಟದಾಗಬೇಕು. ಆದರೆ ಚೋರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಹೇ ನವನೀತ ಚೋರ ಎಂದರೆ ಸಾಲದೆ, ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪೀಜನ ಜಾರ ಎಂದರೆ ಸಾಲದೆ. ಅದ್ಮೇಲೆ ಪುಣ್ಯಕರವಾಗಲಿಲ್ಲ, ಅದೀಗ ಅಮಂಗಳವಾಗಿದ್ದು ಕೆಟ್ಟದಾಗಬೇಕಾಗಿತ್ತಲ್ಲ. ಕ್ರೂರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಹೇ ಮಾವನ ಕೊಂದವ ಎಂದರೆ ಸಾಲದೆ. ವ್ಯಾಸರಾದರೆ ಮಾತಿನಲ್ಲಿ ಆ ದೋಷದಾಗಿದ್ದರೆ ನಮಗೆ ಗುಣ ಆಗ್ತಿರಲಿಲ್ಲ, ಅದರಿಂದ ನಮಗೆ ಗುಣ ಆಗುತ್ತೆ ಅಂದಮೇಲೆ ಗುಣ ಅದು ಅರ್ಥ ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ. ಈ ಮಾತಿನಲ್ಲಿ ಎಷ್ಟು ಸುಲಭವಾಗಿ ಮಾತನ್ನು ತಿಳಿಸ್ತಾರೆ. ಎಷ್ಟೋ ಸತ್ಯ ಆಹಾರ ವಿಷ ಬೆರೆಸಿದ್ದಾರೋ ಇರೋ ಡೌಟ್, ರಾಜ ಮಹಾರಾಜರಿಗೆ ಭಾರಿ ಡೌಟ್ ಅದರೊಳಗೆ. ಅದಕ್ಕೇನು ಮಾಡ್ತಾರಂತೆ, ಮೊದಲು ಒಂದು ಬೆಕ್ಕಿಗೋರಾಗಿ ತಿನ್ನಿಸ್ತಾರಂತೆ ಫಸ್ಟ್, ಅದು ಏನೂ ಆಗದೆ ಹೋದರೆ ಗ್ಯಾರಂಟಿ ಅಂತ ಅರ್ಥ, ಅದೇನು ಆಗದೆ ಹೋದರೆ ವಿಷ ಹಾಕಿಲ್ಲ ಅಂತ ಅರ್ಥ. ಕೆಲವರಂತೂ ಅದಕ್ಕೆ ಕೆಲವರು ಇರ್ತಾರಂತೆ, ಅವ್ರ ಮೇಲೆ ತಿನ್ನಿಸ್ತಾರಂತೆ, ಅವ್ರ ದಾಸರಿಗೆ ತಿನ್ನಿಸಿ ಅವ್ರು ಸುಖವಾಗಿದ್ದರೆ ಆಮೇಲೆ ರಾಜ ತಿನ್ಬೇಕು, ಎಲ್ಲರೂ ಹೆಂಡ್ರೆ ತಿನ್ನಬೇಕು ಅಂತ ಅರ್ಥ. ಕೊನೆಗೆ ಈ ಸ್ಥಿತಿ ಬಂದುಬಿಟ್ಟಿರ್ತಾರೆ, ಟೆಸ್ಟ್ ಮಾಡೋದ್ರೆ ಬರೀ ಎಲ್ಲ ತಿನ್ನಬೇಕಾಗ್ತದೆ. ಆದರೆ ದೇವ್ರ ವಿಷಯ ಟೆಸ್ಟೆಡ್ ಇದು, ಎಂದೆಂದೂ ಯೋಚನೆ ಮಾಡಬೇಡಿ. ಆದರೆ ಕೇಳಿದವರೆಲ್ಲ ಉದ್ಧಾರವಾದವರೇ ಹೊರತು ಅದು ಸೋತವರು ಒಬ್ಬರು ಅದರಲ್ಲಿಲ್ಲ. ಆದ್ದರಿಂದಾಗಿನೇ ಪರಮ ಮಂಗಲ ಕಥೆಯ, ಬರೀ ಮಂಗಲ ಕಥೆ ಅಂದರೆ ಸಮಾಧಾನ ಇಲ್ಲ ಆತರಿಗೆ. ಪರಮ ಮಂಗಲ ಕಥೆಯ ಕಿವಿಗೊಟ್ಟಾಲಿಬೋದು ಭೂಸರರು ದಿನ ದಿನದಿ. ಬರೀ ಆಲಿಬೋದು ಅನ್ನಬಾರ್ದೆ, ಬರೀ ಕೇಳ್ರಿ ಅಂದರೆ ಏನೋ ಮಾಡ್ತಾ ಕೇಳಿಬಿಡ್ಬೋದು ಮನುಷ್ಯ. ಕಿವಿಗೊಟ್ಟಾಲಿಬೋದು ಅಂತ ಬಿ ಅಟೆಂಟಿವ್ ಅಂತ ಅರ್ಥ. ಕೇಳಿದರೂ ಏನೋ ಅರ್ಥ ಆಗಲಿಲ್ಲ ಬಿಡ್ರಿ ಅಂತ ಆಗಬಾರ್ದು, ಕೇಳಿದರೂ ಏನೋ ಹೇಳ್ತಿದ್ರು ಬಿಡಿ ಅಂತ ಆಗಬಾರ್ದು. ಕಿವಿಗೊಟ್ಟು ಕೇಳಿ ಅಂತ ಹೇಳ್ತಾರೆ. ಕಣ್ಣು ಬಿಟ್ಟು ನೋಡೋದು ಪದ್ಧತಿ, ಬರೀ ನೋಡೋದ್ರೆ ಸಾಲದ, ಕಣ್ಣು ಬಿಟ್ಟು ನೋಡು ಅಂತ ಹೇಳ್ತಾರೆ, ಕಿವಿಗೊಟ್ಟು ಕೇಳು ಅಂತ ಹೇಳ್ತಾರೆ, ಬಾಯಿ ಬಿಟ್ಟು ಮಾತಾಡು ಅಂತ ಹೇಳ್ತಾರೆ. ಬಾಯಿ ಬಿಟ್ಟು ಮಾತಾಡು, ಕಣ್ಣುಗೊಟ್ಟು ಕಣ್ಣು ಬಿಟ್ಟು ನೋಡು, ಕಿವಿಗೊಟ್ಟು ಕೇಳು ಏನು ತೋರಿಸ್ತಂದ್ರೆ ಹೆಚ್ಚು ಎಚ್ಚರಿಕೆಯಿಂದ ಕೇಳು ಅಂತ. ಕಿವಿಗೊಟ್ಟು ಆಲಿಬೋದು ಭೂಸುರರು ಪ್ರತಿದಿನದಿ. ಯಾರು ಕೇಳಬೇಕಿದ್ದನ್ನ? ಭೂಸುರರು ಭೂಮಿಯಲ್ಲಿದ್ದಾರೆ ಅವರು ದೇವತೆಗಳು, ಅಂಥವ್ರು ಕೇಳಬೇಕು. ಇದರರ್ಥ ಎರಡರ್ಥ, ಭೂಸುರರು ಕೇಳಬೇಕು ಅಂತ ಒಂದರ್ಥ, ಕೇಳಿದರೆ ಭೂಸುರರಾಗಿರ್ತಾರೆ ಅಂತ ಇನ್ನೊಂದು ಅರ್ಥ. ಕೇಳಿದವರು ಭೂಸುರರು, ಅಷ್ಟರ ಮಟ್ಟಿಗೆ ನಮ್ಮ ಭೂಮಿಯಲ್ಲಿ ಏನು ಮಾಡಿದರೂ ನಮಗೆ ಸುರರ ಲಕ್ಷಣ ಏನು ಗೊತ್ತಾ? ಅಮೃತ ಕುಡಿತಾರೆ. ಅಮೃತಾಂಧಸ ಅಂತ ದೇವತೆಗಳ ಹೆಸರಲ್ಲೇ ಒಂದು ಸೇನಾನಿಯಮ ಅವರಿಗೆ, ಅಮೃತಾಂಧಸ ಅಂತ ಹೆಸರು. ಅಮೃತ ಕುಡಿದ್ರೆ ದೇವತೆಗಳು ಅಂತ ಅರ್ಥ. ಮತ್ತು ನಾವು ಭೂಸುರರು ಹೇಗಾಗಬೇಕು ಅಂತ ಕೇಳಿದರೆ ಅಮೃತ ಕುಡಿದ್ರೆ ಭೂಸುರರು ಅಂತ ಅರ್ಥ. ಯಾವುದು ಅಮೃತ ಅಂದರೆ ಹರಿಕಥಾಮೃತ, ಅದೇ ಅಮೃತ. ಯಾರು ಹರಿಕಥಾಮೃತ ಕೇಳ್ತಾರೋ ಮುಂದೆ ಹೇಳ್ತಾರೆ ಅವರು ನರರಲ್ಲ ಸುರರೇ ಸರಿ ಅಂತ ಹೇಳ್ತಾರೆ, ಮನುಷ್ಯರಲ್ಲ ಅವರು. ಯಾರು ಅಂದರೆ ದೇವತೆಗಳು ಅಂತ ಅರ್ಥ ಅಂತ ತಿಳ್ಕೊಂಡಿರ್ಬೇಕು. ಭಗವಂತನ ಕಥೆ ಕೇಳಬೇಕು, ಎಷ್ಟು ಜನ್ಮದ ಪುಣ್ಯ ಮಾಡಿರಬೇಕು ಅಂತ. ಇವತ್ತು ಬರೀ ಕಿವಿ ಇರಲಿ ಕೆಟ್ಟೋ ಪುಣ್ಯ ಮಾಡಿರಬೇಕು, ಕಿವಿ ಸಪ್ಲೈ ಮಾಡಬೇಕಾದ ಅಮೃತ ಇರೋದು ಎಷ್ಟು ಪುಣ್ಯ ಮಾಡಿರಬೇಕು ಮನುಷ್ಯ ಅನ್ನ ಅರ್ಥ ಮಾಡಿಕೊಂಡ್ರೆ ಕಿವಿಗೊಟ್ಟಾಲಿಕೋದು ಭೂಸುರರು ಪ್ರತಿದಿನದಿ, ದಿನ ದಿನದಿ ಪ್ರತಿನಿತ್ಯದಲ್ಲಿ ಕೇಳಿ. ಪ್ರತಿನಿತ್ಯದಲ್ಲಿ ಕೇಳಿ ಅಂದ ತಕ್ಷಣ ನಮಗೆ ಅದೇ ಬೇಜಾರಾಗುತ್ತೆ, ಏನೋ ಸಪ್ತಾಹ ಅಂದರೆ ಮಂಗಳ ಮಾಡಿಬಿಡಬಹುದು. ಪ್ರತಿ ದಿವಸ ಯಾರೀ ಕೇಳ್ತಾರೆ ಅಂದರೆ ಹಾಗಿದ್ದರೆ ನಾವು ಅದೇ ಕಾಫಿ ಪ್ರತಿದಿನ ಅಂದ್ರೆ ಸಾಯ್ಬೇಕಾದ್ರೂ ಕುಡಿತಾನೆ ಬಿಡೋದಿಲ್ಲ ಅಲ್ವಾ? ಅವ್ರು ಪ್ರತಿದಿನ ಜೀವನ ಪೂರ್ತಿ ಕುಡಿತಾನೋ ಇಲ್ವೋ ಅದೇನು ಕಹಿ ಅಂತ ನೋಕೆಗೆ ಗೊತ್ತವ್ರಿ. ಯಾವುದೇ ಕಹಿ ಕರು ಮಾಡೋದು ಇನ್ನೂ ಕೈ ಎರಡೆರಡು ಇರುತ್ತೆ, ಮಾಡೋರು ಕೈ ಬೇರೆ ಅದು ಬೇರೆ ಸೇರ್ಕೊಂಡಿರುತ್ತೆ. ಅದು ಬೋರ್ ಹೊಡೆಯುತ್ತೆ ಅವನಿಗೆ ಹೊಡೆಯೋದಿಲ್ಲ. ಅದೇ ಊಟ ಎಷ್ಟು ದಿವಸ ಮಾಡ್ತಾನೆ, ಅದೇ ತಿಂಡಿ ಎಷ್ಟು ದಿವಸ ತಿಂತಾನೆ, ಆ ಬೋರ್ ಹೊಡಿತ ಹೊಡೆಯೋದಿಲ್ಲ. ಆದರೆ ದೇವರ ಕಥೆ ಏನು ಗೊತ್ತಾ? ಅದೇ ತದೇವ ನಮ್ಯಂ ರುಚಿರಂ ನವಂ ನವಂ. ಭಗವಂತನ ಕಥೆ ನಮಗೆ ಹೊಸದಲ್ಲ, ಮಹಾಲಕ್ಷ್ಮಿ ಹೊಸದಾಗಿ ಕಾಣುತ್ತಂತೆ. ನಮಗೆ ಹೊಸದಾಗಿ ಕಂಡ್ರೆ ಲಿಮಿಟೆಡ್ ಸೆನ್ಸ್ ಇರೋಣ. ಮಹಾಲಕ್ಷ್ಮಿ ಹೊಸದಂತೆ ದೇವರ ಕಥೆ. ಜಗದೋದರ ಅತಿ ವಿಫಲ ಗುಣರೂಪಗಳನು ಆಲೋಚನಾದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ. ಹೊಸದಾಗಿ ಹೊಸ ಕಾಣುತ್ತೆ ಪ್ರತಿ ಸರ್ತಿ ಕೂಡ. ಮಹಾಲಕ್ಷ್ಮಿಗೆ ಹೊಸದಾಗಿ ಕಾಣಬೇಕಾದ್ರೆ ನಮಗೆ ಯಾಕೆ ಕಾಣಬಹುದು? ಯೋಚನೆ ಮಾಡಿ. ಈ ದೃಷ್ಟಿಯಲ್ಲಿ ದಿನ ದಿನದೇ ಕೇಳೋದು ಅಂದರೆ ಬೋರ್ ಹೊಡೆಯೋ ಪ್ರಸಂಗ ಅಲ್ಲ, ಅದು ಅತ್ಯಂತ ಆನಂದಕರ ಕೊಡತಕ್ಕಂಥದ್ದು. ಅದನ್ನು ಪ್ರತಿಸನ್ನು ಕೇಳಿಬಿಡಿ. ಒಂದ್ಸರ್ತಿ ಅಭ್ಯಾಸ ಆಗಬೇಕಂತೆ. ಒಂದ್ಸರ್ತಿ ಅಭ್ಯಾಸವಾಯಿತು ಅಂದರೆ ನಮ್ಮ ಮಕ್ಕಳಿಗೆ ಮೊದಲು ಅನ್ನಮೂರು ಪ್ರಾಶನೆ ಮಾಡಿಸ್ಲಿಕ್ಕೆ ಹೋಗಿ ಬಾಯಿ ತೆಗೆದಿಲ್ಲ ಮಗುವುದು. ಏನು ಮಾಡಿ ಬಾಯಿ ತೆಗೆದು ಬಾಯಿ ತಿಂದಲ್ಲ ವಾಂತಿ ಮಾಡ್ಕೊಳ್ಳೋಕೆ ಹೋಗುತ್ತೆ, ಏನೋ ಮಾಡೋಕ್ಕೆ ಹೋಗುತ್ತೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬಿಡಿಸೋದು ಕಷ್ಟ, ಸಾಯುವರೆಗೂ ತಿಂತಾನೆ ಇರುತ್ತೆ, ಗೊತ್ತೋದಲ್ಲ. ಮೊದಲು ಕಷ್ಟ, ಆಮೇಲೆ ಬಿಡಿಸೋದು ಕಷ್ಟ. ಅನ್ನದ ರುಚಿ ಗೊತ್ತಾದ ಮಗು ಬಿಡೋದಿಲ್ಲ, ಜ್ಞಾನದ ರುಚಿ ಗೊತ್ತಾದರೆ ಯಾರು ಬಿಡ್ತಾರೆ ಅಂತ ಹೇಳ್ತಾರೆ. ಅನ್ನದ ರುಚಿ ಲಿಮಿಟೆಡ್ಡು, 3 ತಾಸು ಅಷ್ಟೇ. ಎಂಥ ನೀವು ಕಾಸಿ ಅಲ್ವ ತಿಂದರೂ ಅಷ್ಟೇ, ಗಂಜಿ ಕುಡಿದ್ರೂ ಅಷ್ಟೇ, 3 ತಾಸಿಗೆ ಕಥೆ ಮುಗಿತದೆ. ಆದರೆ ಜ್ಞಾನ ಹಾಗಲ್ಲ, ಜನ್ಮ ಜನ್ಮದ ಆಸ್ತಿ ಅದು. ಅದನ್ನ ಯಾರು ಬಿಡ್ತಾರೆ ಹೇಳಿ ಅಂತ ಕೇಳ್ತಾರೆ. ಅರ್ಥ ಮಾಡಿಕೊಂಡ ದಾಸರ ಮಾತಿನಲ್ಲಿ ಸುಮ್ಮನೆ ಪದ್ಯ ಓದೋದು ಬೇರೆ, ಆ ಮಾತಿನ ಎಷ್ಟು ಪದ ಪದ ಆರಿಸಿಟ್ಟಿದ್ದಾರೆ. ಈ ಪದ ಆರಿಸಿಡೋ ಪದ್ಧತಿ ಶಾಸ್ತ್ರದ ಪದ್ಧತಿ. ಇವತ್ತು ಬಂಗಾರದ ಲಿಂಗ ಮಾಡ್ತಾರೆ, ಏನು ಗಾಮ ಮಾಡೋದು ಸುಮ್ಮನೆ ನೋಡೋದು. ಬಂಗಾರದ ಲಿಂಗ ಮಾಡಬೇಕಾದ್ರೆ ಪ್ರತಿಯೊಂದಿದಕ್ಕೂ ಬೆಲೆ ಇದೆ. ಆದರೆ ಕಬ್ಬಿಣದ ಮಾಡ್ತಾರೆ, ಏನು ಯಾವುದು ಯೋಚನೆ, ಇಷ್ಟಪ್ಪ ಇಷ್ಟಪ್ಪ ತೊಗೊಂಡೋಗ್ರಿ ಅಂತ ಹೇಳ್ಬಿಡ್ತಾರೆ. ಬಂಗಾರದ ಮಾಡ್ಬೇಕಾದ್ರೆ ಕುಸರಿ ಕೆಲಸ, ಶಾಸ್ತ್ರದ ಮಾತಂದ್ರೆ ಕುಸರಿ ಕೆಲಸ ಇದ್ದ ಹಾಗೆ. ಪ್ರತಿ ಅಕ್ಷರ ಪ್ರತಿ ಪದಗಳು ತೂಗಿ ತೂಗಿ ಹಾಕ್ತಿರ್ಬೇಕು. ಅದು ಹೇಳ್ತಾರೆ, ನಂಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಅವರೇ ಹಾಕಿಸಿದ್ದು ವರ್ಣಾಭಿಮಾನಿ ದೇವತೆಗಳು ಒಲಿದು ಪೇಡಿಸಿದ ಅಂತ ಹೇಳ್ತಾರೆ. ನಾನು ಕೂತು ಬರೆದಿದ್ದಲ್ಲ, ಅವ್ರು ಹೇಳಿ ಬರೆಸಿದ್ದು ಅಂತ ಹೇಳ್ತಾರೆ. ಟೀಕಾರಾರಿ ಮಾತು ಹೇಳ್ತಾರೆ, ಸುಧಾ ನಾವು ಬರೆದಿದ್ದಲ್ಲ, ದೊಡ್ಡವರು ಬರೆಸಿದ್ದಷ್ಟೇ. ಪರಂ ಶ್ರೀಮತ್ ಪೂರ್ಣ ಪ್ರವತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಬಿಜ ವದಂತೋಪಿ ಮಹಾತಾಂ. ಗುರುಗಳು ಕರುಣೆಯಿಂದ ಹೇಳಿಸಿದ್ದು, ಅದಕ್ಕೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಇದು ಗೊತ್ತಿರಬೇಕು. ನಮ್ಮ ಜೀವನದಲ್ಲಿ ಗುರುಗಳ ಅನುಗ್ರಹ ಮಾಡ್ತಕ್ಕಂಥ ಕೆಲಸ ಇನ್ಯಾವುದೂ ಮಾಡೋದು. ಹರಿಯ ಅನುಗ್ರಹ ಮೋಕ್ಷ ಕೊಡ್ತದೆ, ಗುರುಗಳ ಅನುಗ್ರಹ ದೇವರ ಹತ್ರ ಕರ್ಕೊಂಡು ಹೋಗುತ್ತೆ. ಅದರಿಂದಾಗಿಯೇ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ, ಇದು ನಮ್ಮ ಜೀವನದ ಮೂಲ ಮಂತ್ರಗಳು. ಅದಕ್ಕಾಗಿ ಈ ಪದ್ಯ ಅಷ್ಟು ಆಹ್ಲಾದಕರವಾದ ಪದ್ಯ. ಶ್ರವಣ ಮನಕ ಆನಂದ ವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟು ಆಲಿಬುದು ಭೂಸುರರು ದಿನ ದಿನದಿ. ಇಂಥ ಭಗವಂತನ ಕಥೆಯನ್ನು ಪ್ರತಿ ದಿವಸದಲ್ಲೂ ಕೇಳಿ. ಇದು ಶ್ರವಣದ ಮಹಿಮೆಯಾಗಿ, ಶ್ರವಣದ ಮಹತ್ವವನ್ನು ಬಿಡಿಸಿಡದಂತೆ ಆಯಿತು. ಆದರೆ ನೆನಪಿರಲಿ, ಅದು ಒಂದೇ ಹೇಳ್ತಾ ಇಲ್ಲ ದಾಸರು. ಶ್ರವಣ ಅಂದರೆ ಏನು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಶ್ರವಣ ಅಂದರೆ ಏನು? ಭಾಗವತ ಪುರಾಣದಲ್ಲಿ ಪ್ರಹ್ಲಾದರಾದರು ಹೇಳ್ತಾರೆ, ಭಗವಂತನ ಒಲಿಸ್ತಕ್ಕಂಥ ಸಾಧನಗಳು 9, ನವವಿಧ ಭಕ್ತಿ. ಅದರಲ್ಲಿ ಮೊದಲನೇದು ಶ್ರವಣ. ಶ್ರವಣಂ ಕೀರ್ತನಂ ವಿಷ್ಣೋಃ, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಮಾತ್ಮ ನಿವೇದನಂ. ನವವಿಧ ಭಕ್ತಿ ಅಂತ ಕರೀತಾರೆ. ದಾಸರು ವರ್ಣನೆ ಮಾಡ್ತಿದ್ದಾರೆ, ಶ್ರವಣದ ಮಹತ್ವ ಹೇಳ್ತಾ ಇದ್ದಾರೆ. ಅರ್ಥ ಏನು ಗೊತ್ತಾ? 9 ಮೊದಲನೇ ಶ್ರವಣ, ಅದರ ಮಹತ್ವನೇ ಹೀಗಿದ್ರೆ ಉಳಿದು 8 ಹೇಗಿರಬೇಕು ಅಂತ ಕೇಳ್ತಾರೆ. ಇದನ್ನು ಸ್ಟಾರ್ಟಿಂಗ್ ಅಷ್ಟೇ ಇದು. ಮೊದಲೇ ವರ್ಷ MBBS ಸೇರಿದರೆ ಡಿಮ್ಯಾಂಡ್ ಇದ್ದರೆ ಫೈನಲರು ಅದು ಹೇಗಿರಬೇಕು ಡಿಮ್ಯಾಂಡಕ್ಕೆ? ಫಸ್ಟ್ ಇಯರ್ ಕೋರ್ಸ್ ಬೇರೆ, ಫೈನಲ್ ಇಯರ್ ಕೋರ್ಸ್ ಬೇರೆ. ಶ್ರವಣ ಮನಕಾನಂದ ವೀವುದು, ಕೀರ್ತನ ಮನಕಾನಂದ ವೀವುದು, ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು. ಅರ್ಚನ ಮನಕಾನಂದ ವೀವುದು, ಮತ್ತು ದಾಸ್ಯ ಮನಕಾನಂದ ವೀವುದು, ಆತ್ಮನಿವೇದನ ಮನಕಾನಂದ ವೀವುದು. ದೇವರ ಬಗ್ಗೆ ಏನೇನು ಮಾಡ್ತೇವೆ ಅದಿಷ್ಟು ಆನಂದ ಕೊಡುತ್ತೆ, ಬೇರೆ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ದಾಸರ ಮಾತನ್ನು ಎಕ್ಸ್ಟೆಂಡ್ ಮಾಡಿಕೊಂಡಾಗ ಬರೀ ಶ್ರವಣದ ವರ್ಣನೆ ಮಾಡಲಿಕ್ಕೆ ಕಾರಣ, ಮಿನಿಮಮ್ ಅಂದರೆ ಶ್ರವಣ ಎಲ್ಲರಿಗೂ ಕಂಪಲ್ಸರಿ. ಓದೋದಕ್ಕೆ ಎಲ್ಲರಿಗೂ ಬರದೇ ಇರಬಹುದು, ಕೇಳೋದು ಮಾತ್ರ ಕಿವಿ ಇದ್ರೆ ಕೇಳಕ್ಕೆ ಬರುತ್ತೆ ತಾನೆ. ಅದಕ್ಕಾಗಿ ಶ್ರವಣದ ಮಹತ್ವ ಇಷ್ಟಿದ್ದಾಗ ಇನ್ನೂ ಹೆಚ್ಚು ಮುಂದೆ ಮುಂದೆ ಹೋದರೆ ಹೇಗಿರಬಹುದು? ಒಂದು ಜ್ಯೂಸ್ ತಿಂತಾನೆ ಖುಷಿ ಆಗುತ್ತೆ, ಆದರೆ ಕಲ್ಲು ಗಟ್ಟಿಬಿಟ್ಟಿದ್ದವರಿಗೆ ಜ್ಯೂಸ್ ಬೇಕಾಗಲ್ಲ, ಹಣ್ಣೆ ತಿಂತೀನಿ ಅಂತ ಹೇಳ್ತಾನೆ. ಈ ಬಾಳೆಹಣ್ಣು ಜ್ಯೂಸ್ ಮಾಡಿಕೊಟ್ರೆ ಹೇಗಿರುತ್ತೆ? ಕಾಯಿ ಬಾಳೆಹಣ್ಣು ಮೈಸೂರು ಪಾಕ್ ಜ್ಯೂಸ್ ಮಾಡಿಬಿಟ್ರೆ ಹೇಗಿರಬಹುದು? ಇಲ್ಲ, ನಿಮ್ಗೆ ಗೊತ್ತಿಲ್ಲ ಬೇಡ, ಮೈಸೂರು ಪಾಕ್ ಜ್ಯೂಸ್ ನಾವು ಬೇಡ, ನಂಗೆ ಗಟ್ಟಿಬಿಟ್ಟಿದ್ದೇನೆ ಇನ್ನೂ ಕೂಡ, ನಂಗೆ ಅವೆಲ್ಲ ಬೇಕಿಲ್ಲ ಅಂತ ಹೇಳ್ತಾರೆ. ಅದು ರುಚಿ ಬೇರೆ, ಬಟ್ ಯಾವುದೋ ಜ್ಯೂಸ್ ಕೊಡ್ತಾರೆ, ಅವ್ನು ತಿನ್ನಕ್ಕೆ ಬರೋದಿಲ್ಲ ಪಾಪ, ಅವನಿಗೆ ಕೊಡ್ತಾರೆ. ಶ್ರವಣ ಅಂದರೆ ಇಟ್ ಇಸ್ ಫಾರ್ ಆಲ್. ಮುಂದಿನದೆಲ್ಲ ಒಂದು ಸ್ಟೆಪ್ ಜಾಸ್ತಿ ಆಗಬೇಕಾಗತ್ತೆ. ಶ್ರವಣ ಮನ ಅದು ಅದ್ರ ಜೊತೆ ಕ್ವಾಲಿಟಿನೂ ಜಾಸ್ತಿ ಆಗಲಿ ಶುರುವಾಗುತ್ತೆ. ಶ್ರವಣ ಮನಕಾನಂದ ವೀವುದು, ಶ್ರವಣನ ಪರಮಾತ್ಮನ ಮನಸ್ಸನ್ನು ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಅಷ್ಟು ಆನಂದ ಯಾವುದು ಕೊಡೋದಿಲ್ವಂತೆ. ಅದಕ್ಕೆ ದಾಸರು ಏನು ಮಾಡ್ತಾರೆ ಗೊತ್ತಾ, ಪಡ್ತಾರೆ ಭಗವದ್ಭಕ್ತರು ದೇವರ ಕಥೆ ಕೆಡ್ತಾ 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 ನಗುವರು, ರೋಜಿಸುವರು, ನಾಟ್ಯವಾಡೋರು, ಬಗೆಯರೋ ಬಡತನ ಭಾಗ್ಯ ಭಾಗವತರು, ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆಗಾದರು, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು. ಅವ್ರು ಯಾತಕ್ಕೆ ಹಾಗೆ ಮಾಡ್ತಾರೆ ಗೊತ್ತಾ, ಕೇಳಿ ಅಷ್ಟು ಎಂಜಾಯ್ ಮಾಡ್ತಿರ್ತಾನೆ, ಯಾವುದೋ ಸಂಗೀತ ಕೇಳ್ತಾ ಇರ್ತಾನೆ ಸುಮ್ಮನೆ, ಅರ್ಥ ಆಗುತ್ತೆ ಕೇಳೋ ರೀತಿ ಚೇಂಜ್ ಆಗಿಬಿಡುತ್ತೆ, ಸುಮ್ಮನೆ ಕೇಳ್ತಿರ್ತಾನೆ ಅರ್ಥ ಕೇಳ್ತಾನೆ, ಆಗ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿಬಿಡುತ್ತೆ ಅವರಿಗಾಗಲೇ, ಇನ್ನೂ ಕೂಡ ಅರ್ಥದ ಸ್ವಾರಸ್ಯ ಇಂಪ್ಲಿಕೇಶನ್ ಗೊತ್ತಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಆನಂದ. ಇದಿಷ್ಟು ಆನಂದದ ಅನೇಕ ಮೆಟ್ಟಲುಗಳು ಉಂಟು ಅಂತ ಅರ್ಥ ಮಾಡ್ಕೋಬೇಕು. ಶ್ರವಣದ ಆನಂದ ಗೊತ್ತಾದವನಿಗೆ ಮೈ ಮರೆತು ಬಿಡ್ತಾನಂತ, ಒಳ್ಳೆ ಸ್ವಾರಸ್ಯವಾಗಿ ಮಾತು ಹೇಳ್ತಾನೆ. ಶ್ರವಣದ ಎಷ್ಟು ಎಂಜಾಯ್ಮೆಂಟ್ ಕೊಡುತ್ತೆ ಅಂತ ಕೇಳಿದರೆ ಅದರಿಂದ ಶೇಷದೇವರ ದೃಷ್ಟಾಂತ ಕೊಡ್ತಾನೆ. ಶೇಷದೇವರಿಗೆ ಭಗವಂತನ ಕಥೆ ಭಾರಿ ಪ್ರಿಯ ಅಂತ, ಶೇಷದೇವರಿಗೆ ಭಗವಂತನ ಕಥೆ ಭಾರಿ ಪ್ರಿಯ, ಭಗವದ್ಭಕ್ತರಿಗೆ ಭಾರಿ ಪ್ರಿಯ ಅದು ನಿಮಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಹಾವುಗಳಿಗೆ ಕಿವಿ ಇಲ್ಲ ಅಂತ ಎಲ್ರಿಗೂ ಗೊತ್ತು, ಕಣ್ಣಿದೆ ಕಿವಿ ಇಲ್ಲ ಗೊತ್ತು, ಪುಂಗಿ ಆಡಿಸ್ತಾ ಇರುತ್ತೆ ಬಾರಿಸ್ತಿರ್ತಾರೆ, ಹಾವು ತಲೆ ಆಡಿಸ್ತಾ ಇರ್ತದೆ, ಅದು ಕಿವಿಯಿಂದ ಕೇಳಿ ಅಲ್ಲ, ಅದು ಕಣ್ಣಿಂದ ನೋಡಿ ಮಾಡುತ್ತೆ, ಕಣ್ಣೇ ಕಿವಿ ಇದ್ದ ಹಾಗಂತೆ, ಚಕ್ಷುಶ್ರವಸ್ತ ಅಂತಾನೆ ಅದಕ್ಕೆ ಹೆಸರು. ಯಾತಕ್ಕೆ ಹಾವಿಗೆ ಕಿವಿ ಇಲ್ಲ ಅಂತ ಒಂದು ಪ್ರಶ್ನೆ. ಹಾವುಗಳಲ್ಲಿ ಅತ್ಯಂತ ಮುಖ್ಯ ಹಾವು ಯಾವುದು ಅಂದರೆ ಶೇಷದೇವರು. ಶೇಷದೇವರು ಅನಂತಶ್ಚಾಸ್ಮಿ ನಾಗಾನ ಭಗವಂತ ಹೇಳ್ತಾನೆ, ನಾಗಗಳ ಅಗ್ರಣ್ಯ ನಾಗರಾಜ ಅಂದರೆ ಶೇಷದೇವರು. ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ತಲೆ ಮೇಲೆ 1000 ಹೆಡೆಗಳವರಿಗೆ, ಒಂದು ಹೆಡೆಯ ಮೇಲೆ ಇಡೀ ಭೂಮಿನ ಶಾಶ್ವತ ಕಾಣಿಸಿಕೊಂಡಿದ್ದಾರೆ. ಇಡೀ ಭೂಮಿನ ಒಂದು ಹೆಡೆಯ ಮೇಲೆ ಇಡೀ ಭೂಮಿನ ಶಾಶ್ವತ ಕಾಣಿದ್ದಾಗಿದೆಯಂತೆ, ಎಷ್ಟು ಶಕ್ತಿ ಇರಬೇಕು ಲೆಕ್ಕ ಯಾಕೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ತತ್ಪಾದ ಪಂಕಜ ಮಹಾ ಸನತಾಮ ಬಾಪ ಶರ್ವಾದಿ ವಂದ್ಯ ಚರಣೋ ಯಲಪಂಗಲೇಶಂ ಆಶ್ರಿತ್ಯ ನಾಗಪತಿ ರನ್ಯ ಸುರೈರ್ದು ರಾಪಾಂ ತ್ರಿರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಷ್ಟು ದೊಡ್ಡವರು ಶೇಷದೇವರು, ಯಾತಕ್ಕೆ ಅವರಿಗೆ ಕಿವಿ ಕೊಟ್ಟಿಲ್ಲ ಅಂತ ಪ್ರಶ್ನೆ ಇದೆ. ಯಾತಕ್ಕೆ ಕಿವಿ ಕೊಟ್ಟಿಲ್ಲ ಅಂದರೆ ಅವರೇನಾದರೂ ಅವರಿಗೆ ಕಿವಿ ಕೊಟ್ಟುಬಿಟ್ಟಿತ್ತು ಮತ್ತು ಆಚಾರ್ಯ ಹೇಳೋದ್ರ ಪ್ರವಚನ ಕೇಳಿಬಿಟ್ಟಿದ್ರೆ, ಕಿವಿಗೆ ತಲೆ ಆಡಿಸಿಬಿಟ್ಟಿದ್ರೆ ಗತಿ ಏನಾಗ್ತಿತ್ತು ಅಂತ ಹೇಳ್ತಾರೆ. ಭೂಮಿ ಪಲ್ಟಿ ಹೊಡೆದು ಹೋಗ್ತಿತ್ತು ಆಮೇಲೆ, ಅದಕ್ಕೆ ಕಿವಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನೆನಪಿಟ್ಕೊಂಡ್ಬಿಟ್ರೆ ತಲೆ ಆಡಿಸ್ಬಿಡ್ತಾರೆ ಅಷ್ಟು ಖುಷಿಯಿಂದ, ನಗುವರ ರೋಜಿಸುವರ ನಾಟ್ಯವಾಡೋರು, ಅದಕ್ಕೆ ಅವ್ರ ಬೇಡ ಕಣ್ಣಿಂದ ನೋಡ್ಲಿ ಸಾಕು, ಕಿವಿ ಕೊಡೋದು ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ. ಈ ಮಾತು ಅರ್ಥ ಮಾಡ್ಕೊಂಡು ಎಷ್ಟು ವೈಭವ ಇದೆ, ದೇವ್ರ ಕಥೆ ಕೇಳಿದರೆ ಮನುಷ್ಯ ಏನಾಗ್ಬೋದು ಅನ್ನೋದಕ್ಕೆ ಶೇಷ ದೇವರ ದೃಷ್ಟಾಂತ ಕೊಡ್ತಾರೆ. ನಾವು ತಲೆ ಆಡಿಸ್ತೀವಿ ಕೇಳಬಾರ್ದು ಅಂತ, ಅದು ಪರಿಚಿತಿ ಆಗ್ತದೆ ಅಷ್ಟೇ. ಅವ್ರು ಕೇಳಿ ತಲೆ ಆಡಿಸ್ತಾರೆ, ಕೇಳೋದಕ್ಕೆ ತಲೆ ಆಡಿಸಿಬಿಟ್ರೆ ಬೇಡ ಅಂತ ಆಗಬಾರ್ದು ಅಷ್ಟೇ ಹೊರತು, ಅಷ್ಟು ಹಿರಿಮೆದ್ದೆ ಭಗವಂತನ ಕಥೆಗಿದೆ. ಆದ್ರೇ ಶ್ರವಣ ಮನಕಾನಂದ ಆನಂದ ಮನುಷ್ಯ ಸಹಜವಾಗಿ ತಲೆ ದೂಗ್ತಾನೆ. ಆ ಹಿನ್ನೆಲೆಯಲ್ಲಿ ಶ್ರವಣದ ಅಭ್ಯಾಸನ ಮಾಡಿಕೊಂಡ್ರೆ ಸಾಕು. ಆಚಾರ್ಯರು ಹರಿಕಥಾಮೃತ ಕೃಷ್ಣಾಮೃತ ಮಾಡೋದು ಕೊನೆ ಹೇಳ್ತಾರೆ. ದಾಸರ ಹರಿಕಥಾಮೃತ ಸಾರ ಕೃಷ್ಣಾಮೃತ ಮಹಾರಣವ ಅಮೃತ ಅಮೃತ ಕಾಮನ್ ಹರಿ ಕೃಷ್ಣ ಸಾರ ಅಮೃತ ಅಷ್ಟೇ. ಅಂದರೆ ಕೃಷ್ಣ ಅದಕ್ಕೆ ತುಂಬ ಸಂಬಂಧ ಇದೆ. ಹರಿಕಥಾಮೃತ ಸಾರ ಎಷ್ಟೋ ಪದ್ಯಗಳು ಕೃಷ್ಣಾಮೃತ ಮಾನವದ ಡೈರೆಕ್ಟ್ ಅನುವಾದ ಅವೆಲ್ಲ, ಮುಂದೆ ಪ್ರಸಂಗ ಬಂದಾಗ ನೋಡಬಹುದು ನಾವು. ಅಲ್ಲಿ ಆಚಾರ್ಯ ಹೇಳ್ತಾರೆ, ಕೇಳಿದರೆ ಏನಾಗುತ್ತೆ ಅಂತ ಪ್ರಶ್ನೆ. ಕೇಳಿದರೆ ಏನಾಗುತ್ತೆ, ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿ ಶ್ರುತ್ವಾ ಜ್ಞಾನಮವಾಪ್ನೋತಿ ಶ್ರುತ್ವಾ ಮೋಕ್ಷಂಚ ಗಚ್ಚತಿ. ನಾಲ್ಕು ಮಾತು ಹೇಳ್ತಾರೆ. ಶ್ರುತ್ವಾ ಧರ್ಮಂ ವಿಜಾನಾತಿ, ಕೇಳಿ 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 ಧರ್ಮದ ಬಗ್ಗೆ ಜ್ಞಾನ ಬರುತ್ತಂತಂತ. ಆಮೇಲೆ ಕೇಳಿ 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 ಶ್ರುತ್ವಾ ತ್ಯಜತಿ ದುರ್ಮತಿ, ಕೆಟ್ಟ ಬುದ್ಧಿ ಹೋಗಿಬಿಡುತ್ತಂತೆ. ಕೇಳಿ 20 ಸರ್ತಿ ನೀನು ಸೇದ್ಬೇಡ ಏನಾಗುತ್ತೆ, ಹಾಳಾಗಲಿ ಬೇಡ ಅಂತ ಬಿಟ್ಟುಬಿಡ್ತಾನೆ. 20 ಸರ್ತಿ ಮಾತು ಹೇಳಿದಾಗ ಮೈಂಡ್ ಚೇಂಜ್ ಆಗುತ್ತೆ. ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿ ಶ್ರುತ್ವಾ ಜ್ಞಾನಮವಾಪ್ನೋತಿ, ಕೇಳಿ 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 ಜ್ಞಾನ ಬಂದುಬಿಡುತ್ತಂತೆ. ಶ್ರುತ್ವಾ ಮೋಕ್ಷಂಚ ಗಚ್ಚತಿ, ಮನೆ ಮೋಕ್ಷಕ್ಕೆ ಹೋಗಿಬಿಡ್ತಾರಂತೆ. ಇಷ್ಟು ಶ್ರವಣ ಶಕ್ತಿ ಇರೋದ್ರಿಂದ ಹರಿಕಥಾ ಶ್ರವಣ ಮಾಡೋ ನಿರಂತರ. ನಿರಂತರ ಅಂತರ ಅಂದರೆ ಗ್ಯಾಪ್, ನಿರಂತರದ ಗ್ಯಾಪ್ ಇರಬಾರ್ದು ಅಂತ ಹೇಳ್ತಾರೆ. ಗ್ಯಾಪ್ ಇರದಂತೆ ಕೇಳಬೇಕು. ಆಚಾರ್ಯ ಮಾತಿನ ಅರ್ಥ ಮತ್ತೆ ಅವ್ರು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಮಾತು, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೆಯದಪಿ ಕ್ವಚಿತ್. ಶ್ರವಣಾದಿಗಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬಾರ್ದು. ನಾವು ವರ್ಷಗಟ್ಟಲೆ ಇರ್ತೀವಿ ಗೊತ್ತಾ, ಜನ್ಮ ಪೂರ್ತಿ ಇರ್ತೇವೆ ಶ್ರವಣಾದಿಗಳನ್ನು ಬಿಟ್ಟು. ಕಾಫಿ ಬಿಟ್ಟಿರೋದಿಲ್ಲ, ಅದು ಇರಲಿಕ್ಕಾಗೋದಿಲ್ಲ. ಗಡಿಕೆ ಆಯ್ತು, 2 ತಾಸು ಆಯ್ತು ಕೂತು, 3 ತಾಸು ಆಯ್ತು ಕುಡಿದು ಅಂತ ಹೇಳ್ತಾರೆ. ಇಲ್ಲಿ ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ, ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆಧಾರವೇ ಹುಟ್ಟಲಿಲ್ಲ, ವಾದಿಗಳ ಮತವಡಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ, ವೇದ ಬಾಹ್ಯರಿಗರಗಿ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ, ಶ್ರೀರಮಣ ತವ ಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಠ ನಾನು. ಇದು ಹರಿಕಥಾನುಸಾರ ಬರೆದವರದೇ ಮಾತುಗಳು. ಅವ್ರು ಎಷ್ಟೋ ಪದ್ಯಗಳು ಇಲ್ಲಿಯ ಪದ್ಯಗಳಿಗೆ ವ್ಯಾಖ್ಯಾನ, ಜಗನ್ನಾಥ ದಾಸ ಉಪಯೋಗ ಮಾಡ್ಕೋಬೇಕಷ್ಟೇ. ನಾವು ಅಲ್ಲಿ ಹೇಳ್ತಾರೆ ಒಂದು ಕ್ಷಣ ಕೂಡ ಬಿಟ್ಟಿರಬಾರದು. ದಿನ ಅಂದರೆ ಭಾರಿ ಕಷ್ಟ, ಪ್ರತಿ ಕ್ಷಣದಲ್ಲೂ ಕೂಡ ನಾವು ದೇವರ ಕಥೆ ನೆನೆಸಬೇಕು. ಅದು ಸ್ವಾರಸ್ಯ, ಅದು ಸಾರ್ಥಕನ ಎಚ್ಚರಿಕೆಯನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಅದು ದಾಸರಿ ವಿವರಣೆ ಕೊಟ್ಟು ಅವರ ಮಹಿಮೆಯನ್ನು ಹೇಳ್ತಾ ಇದ್ದ. ಅಧಿಕ ಮಾಸ ಇತ್ತು. ಅಧಿಕ ಮಾಸದಲ್ಲಿ ಎರಡು ಕೇಳಬೇಕಂತೆ. ಒಂದೇನು, ಸರ್ವರಲ್ಲಿ ಅಧಿಕ ಯಾರು, ಸರ್ವೋತ್ತಮ ಯಾರು? ಪರಮಾತ್ಮ. ಆತನ ಕಥೆ ಕೇಳಬೇಕು. ಸರ್ವಾಧಿಕ ತುಂಬ ಜನ ಅಧಿಕ ಮಾಸದಲ್ಲಿ ಏನೇನೋ ಮಾಡಿ ದೊಡ್ಡ ಪಟ್ಟಿ ಕೊಟ್ಟು ಬಿಡ್ತಾರೆ. ಅದೆಲ್ಲ ಇವತ್ತು ಬೇಡ, ನಾಡಿನಾಡದ ಹೇಳ್ತೀರಿ. ಏನು ಅಧಿಕ ಮಾಸ ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಬಹಳ ದೊಡ್ಡದು ಯಾವುದು ಅಂತ ಕೇಳಿದರೆ ಶ್ರವಣ ಮಾಡಲೇಬೇಕು ಅಂತ ಹೇಳ್ತಾರೆ. ಶ್ರವಣ ಮಾಡಲೇಬೇಕು, ಯಾವಾಗಲೂ ಮಾಡಬೇಕು. ಅಧಿಕ ಮಾಸದಲ್ಲಿ ಅಧಿಕ ಶ್ರವಣ ಮಾಡಬೇಕು, ಅದು ಮೊದಲನೇ. ಅದರಲ್ಲಿ ಅಧಿಕರು ಸರ್ವಾಧಿಕ ಅಂದರೆ ಭಗವಂತ, ಜೀವಾಧಿಕ ಅಂದರೆ ವಾಯುದೇವ. ಅದಕ್ಕೆ ಅಧಿಕ ಮಾಸ ಅಂದರೆ ಸರ್ವಾಧಿಕನಾದ ಭಗವಂತನ ಕಥೆ ಕೇಳೋದು, ಜೀವಾಧಿಕರಾದ ವಾಯುದೇವರ ಕಥೆ ಕೇಳೋದು. ಹರಿಕಥಾಮೃತ ಸಾರ ಏನು ಗೊತ್ತ, ಎರಡೂ ಆಗಿದೆ. ಸರ್ವಾಧಿಕನಾದ ಭಗವಂತನ ಕಥೆನೂ ಹೌದು, ಜೀವಾಧಿಕರಾದ ವಾಯುದೇವರ ಕಥೆನೂ ಹೌದು. ಅದು ಹೇಗೆ? ಹರಿಕಥಾಮೃತ ಸಾರ. ಹರಿ ಕಥಾ ಅಮೃತ ಸಾರ. ಹರಿ ಶಬ್ದಕ್ಕೆ ಎರಡು ಅರ್ಥ. ಹರಿ ಅಂದರೆ ವಾಯುದೇವರಿಗೂ ಹರಿ ಅಂತಾರೆ, ಹರಿಗೂ ಹರಿ ಅಂತ ಕರೀತಾರೆ. ಹರಿ ಅಂದರೆ ಹರಿ ನಾರಾಯಣ, ಹರಿ ಅಂದರೆ ವಾಯುದೇವರು. ಆಮೇಲೆ ಹರಿಕಥಾಮೃತ ಅಂದ್ರೇನೀಗ, ಹರಿಶ್ಚ ಹರಿಶ್ಚ ಹರಿ ಅಂತಾಗುತ್ತ. ಇಬ್ಬರು ಹರಿಗಳು, ಒಬ್ಬ ಹರಿ ಹರಿ, ಇನ್ನೊಬ್ಬ ಹರಿ ವಾಯು. ಅವರ ಕಥಾ ಅಮೃತ ಸಾರ, ಅವರ ಕಥೆ ಅಂದರೆ ಅಮೃತ, ಅದರ ಸಾರವನ್ನು ಕೇಳಬೇಕು. ಹರಿಕಥಾಮೃತ ಭಾಗವತ, ವಾಯುದೇವರ ಕಥಾಮೃತ ಸುಮಧ್ವ ವಿಜಯ, ಎರಡರ ಸಾರ ಹರಿಕಥಾಮೃತ ಸಾರ. ಆದ್ದರಿಂದ ಮಧ್ವವಿಜಯ ಬಂತಲ್ಲ, ಪಂಚಭೇದಾತ್ಮಕ ಪ್ರಪಂಚಕ್ಕೆ ಮಧ್ವವಿಜಯ ಬಂತು. ಶ್ರೀರಮಣಿ ಕರಕಮಲ ಪೂಜಿತ ಭಾಗವತ ಬಂತು. ಆದ್ದರಿಂದ ಇಬ್ಬರು ಹರಿಗಳ ಕಥೆ ಹೇಳ್ತಕ್ಕಂಥ ಹರಿಕಥಾಮೃತ ಸಾರ ಆದ್ದರಿಂದ ಅಧಿಕ ಮಾಸದಲ್ಲಿ ಬಹಳ ಶ್ರೇಷ್ಠ. ಅದು ಎಷ್ಟು ದಿವಸ ಕೇಳಬೇಕು ಅಂದರೆ 11 ದಿವಸ ಸರಿಯಾಗಿ 11 ದಿವಸ ಇದೆ. 11 ಇಂದ್ರಿಯಗಳಿಗೆ ಉಪಯೋಗ ಆಗ 11 ದಿವಸ. ಆದರೆ 11 ದಿವಸಗಳ ಅಧಿಕ ಮಾಸದಲ್ಲಿ ಭಗವಂತನ ಕಥೆ ಕೇಳಿಬಿಟ್ರೆ ನಮಗೆ ಹರಿಯಲ್ಲಿ ಭಕ್ತಿ ಬರಬೇಕು, ಆತ ಮೋಕ್ಷ ಕೊಡುತ್ತಾನೆ. ವಾಯುದೇವರಲ್ಲಿ ಭಕ್ತಿ ಬರಬೇಕು, ಅವ್ರು ಮೋಕ್ಷ ಕೊಡಿಸ್ತಾರೆ. ಅದಕ್ಕೆ ಇಬ್ಬರು ನಮಗೆ ಬೇಕು. ಮೋಕ್ಷ ಕೊಡುವವನು ಹರಿ, ಮೋಕ್ಷ ಕೊಡಿಸುವವರು ವಾಯುದೇವರು. ವಿಷ್ಣುರಿಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಅದಕ್ಕಾಗಿ ಹರಿಕಥಾಮೃತ ಸಾರದ ಶ್ರವಣ ಬಹಳ ಮುಖ್ಯ. ಅಲ್ಲಿ ಒಂದೊಂದು ಪದ್ಯಗಳು ಕೂಡ ಭಾರಿ ಶ್ರೇಷ್ಠ. ಮುಂದೆ ಮಳೆಯ ನೀರೋಣಿಗಳು ಬರೆಯಲು ಬಳಸ ರೂರೋಡಾಗಿದ್ದ ಜನರು, ಆ ಜಲವು ಹೆದ್ದೊರೆ ಗೂಡೆ ಮಜ್ಜರ ಪಾನಗೈದಪರು, ಕಲುಷ ವಚನಗಳ ಆದರಿವು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ ಮಾಂಡಪರೇ ಮಹೀಸುರರು. ಇದು ವಿಶೇಷ. ಅದು ವೈಭವ ಹೇಳ್ತಾರೆ, ಮಾತ್ರ ನಾಳೆ ಹಾಗೂ ಬರುತ್ತೆ ನೋಡೋಣಂತೆ ಅಂತ ಅರ್ಥ ಆಗಬೇಕಿಲ್ಲ. ಜೀವನದಲ್ಲಿ ಒಂದೊಂದಕ್ಕೂ ಪ್ಲಾನ್ ಮಾಡ್ತೇವೆ. ಭಗವಂತನ ಕಥಾ ಶ್ರವಣಕ್ಕೆ ಪ್ಲಾನ್ ಮಾಡಬೇಕು. ಶ್ರವಣ ಮನಕ್ಕೆ ಆನಂದ ವೀವು. ಇದು ಅರ್ಥ ಮಾಡಿಕೊಳ್ಳಿ. ಇತ್ತೀಚೆಗೆ ಜನಸಿಗಳಿಗೆ ಒಂದು ತೊಂದರೆ ಇದೆ, ಈ ಸ್ಟ್ರೆಸ್ ಅಂತ ಶುರುವಾಗಿದೆ. ಮನಸ್ಸಿಗೆ ಭಾರಿ ಒತ್ತಡ, ಒತ್ತಡದಲ್ಲಿ ಮನುಷ್ಯ ಬದುಕ್ತಾ ಇದೆ. ಒತ್ತಡ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಒತ್ತಡ ಹೋಗ್ಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಅನೇಕ ಮೆಥಡ್ಗಳಿವೆ. ಮೊದಲೇದೇನು, ನಮ್ಮ ಜಾಗಿಂಗಿಂದ ಶುರುವಾಗ್ತದೆ ಒತ್ತಡ. ಶುರು ಅದೇ ಒತ್ತಡ ಕೊಡಿ, ಜಾಗಿಂಗ್ ಹೋಗ್ಬೇಕು, ಒತ್ತಡಕ್ಕೆ ಹೋಗ್ಬಿಡ್ತಾರೆ ಪಾಪ. ಆ ಒತ್ತಡ ಬೇಡ. ಇನ್ನೊಂದು ಒತ್ತಡ ಅಂತ ತಿಗಲಕ್ಕೇನು ಅಂತ ಕೇಳಿದರೆ, ಸುಬ್ಬೆ ಕೊಡೋದು ಒತ್ತಡ, ರಿಲ್ಯಾಕ್ಸ್ ಮಾಡಿಕೊಳ್ಳೋದು ಒತ್ತಡ. ಸರಿನೇ, ರಿಲ್ಯಾಕ್ಸ್ ಹೇಗೆ ಮಾಡ್ಕೋಬೇಕು ಈ ಮಧ್ಯೆ? ಅದಕ್ಕೆ ಹೇಳ್ತಾರೆ, ಸಂಗೀತ ಕೇಳಿ ಒತ್ತಡ ಕಡಿಮೆ ಆಗ್ತದೆ. ಸಂಗೀತ ಕೇಳಿದರೆ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡ್ತದೆ. ಹರಿಕಥಾ ದಾಸಾಹಿತ್ಯ ಪಾಪುಲರ್ ಆಗೋದೊಂದು ಕಾರಣ, ಸಂಗೀತ ಮಾಧ್ಯಮದಲ್ಲಿ ಬಂದಿದ್ದರಿಂದ ಅದೊಂದು ರೀತಿ ಅದು ಟ್ಯೂನ್ ಮಾಡ್ತಾ ಹೋಗ್ತದೆ ಮೈಂಡನ್ನು. ಸೊ ಒತ್ತಡ ಕಡಿಮೆ ಆಗಿಬಿಡ್ತದೆ. ಸಂಗೀತಕ್ಕೆ ಇಲ್ಲ, ಓದಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಓದಿ, ಓದಿದರೆ ಕಡಿಮೆ ಆಗುತ್ತೆ ಅಂತ. ಭಾಳ ಜನ ಓದೋ ಅಭ್ಯಾಸನೇ, ಟಿ ವಿ ಬಂದಮೇಲೆ ಟೆಕ್ಸ್ಟ್ ಬುಕ್ ಓದೋ ಅಭ್ಯಾಸನೇ ಹೋಗಿದೆ ಪಾಪ. ಶಾಸ್ತ್ರ ಪುಸ್ತಕ ಯಾರು ಓದ್ತಾರೆ? ತುಂಬ ಕಡಿಮೆ ಆಗಿಬಿಟ್ಟಿದೆ. ಓದಿ, ತುಂಬ ರಿಲ್ಯಾಕ್ಸ್ ಆಗ್ತದೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾರು ಓದೋ ಅಭ್ಯಾಸ ಇರ್ತದೋ ಅವ್ರು ರಿಟೈರ್ ಆದರೆ ಫೀಲ್ ಆಗೋದಿಲ್ಲ, ಆರಾಮಾಗಿರ್ತಾರೋ ಅವ್ರು. ಇನ್ನೂ ಒಳ್ಳೇದಾಯ್ತು ಅಂತ ಎಂಗೇಜ್ ಆಗಿಬಿಡ್ತಾರೆ ಅದರೊಳಗೆ. ರೀಡರ್ ಯಾವಾಗ ಓದೋ ಅಭ್ಯಾಸ ಬಂತೋ ಅಲ್ಲಿ ಲೋನ್ಲಿನೆಸ್ ಅನ್ಸೋದೇ ಇಲ್ಲ ಅವನಿಗೆ. ಮನೇಲಿ ಒಬ್ಬರಿಗಷ್ಟು ಭಾರಿ ಖುಷಿ ಅವನಿಗೆ. ಸದ್ಯ ಪುಸ್ತಕ ಅಷ್ಟು ಜನ ಜೊತೆಗಿರ್ತಾರಲ್ಲ ಅಂತ ಅನ್ಸಿಬಿಡುತ್ತೆ. ಇದು ಅಭ್ಯಾಸ ಮಾಡಬೇಕು. 100 ಜನ ಎದುರಿಗಿದ್ದರೆ ಎಷ್ಟು ಉಪಯೋಗ ಆಗುತ್ತೋ, ಒಂದು ಪುಸ್ತಕ ಇದ್ದರೆ ಅಷ್ಟು ಉಪಯೋಗ ಆಗುತ್ತೆ. ಮನೇಲಿ ಒಂದು ಪುಸ್ತಕ ಇತ್ತು ಅಂದರೆ ಪುಸ್ತಕ ಜೊತೆ ಮಾತಾಡ್ಬೋದು. ನಾವು ರಾಜ ಜೊತೆ ಮಾತಾಡಕ್ಕೆ ಬರೋದಿಲ್ಲ, ರಾಮಚರಿತ್ರೆ ಮಂದಿರ ಓದಕ್ಕೆ ಮಾತಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಮಧ್ವವಿಜಯ ಓದಿ ಆಚಾರ್ಯ ಮಾತಾಡಕ್ಕೆ ಬಂದಾಗ, ತಾತ್ಪರ್ಯನೇ ಓದಿ ಡೈರೆಕ್ಟ್ ಮಹಾಭಾರತ ಕಾಲಕ್ಕೆ ಹೋಗಿಬಿಡ್ತೇವೆ ನಾವು. ಆದ್ದರಿಂದ ಓದೋ ಅಭ್ಯಾಸ ಭಾರಿ ದೊಡ್ಡದು. ಅದಕ್ಕಿಂತ ಓದೋ ಅಭ್ಯಾಸಕ್ಕಿಂತ ಕೇಳೋ ಅಭ್ಯಾಸ ಇನ್ನೂ ಭಾರಿ ಒಳ್ಳೆಯದು. ಕೇಳೋ ಅಭ್ಯಾಸ ಹೆಚ್ಚಿಲ್ಲ, ಹೇಳೋರಿ ಪ್ರಾಬ್ಲಮ್, ಕೇಳೋರಿ ಏನೋ ಪ್ರಾಬ್ಲಮ್ ಇರೋದಿಲ್ಲ. ರಿಲ್ಯಾಕ್ಸ್ ಮಾಡ್ಕೋಬೋದಲ್ಲ ಮಧ್ಯೆ ಮಧ್ಯೆ. ಕೇಳೋರು ಮಧ್ಯೆ ಮಧ್ಯೆ ಲೈಟಾಗಿ ನಿದ್ದೆ ಹೊಡೆದು ಬಿಡೋದು ಯೋಚನೆ ಇಲ್ಲ. ಹೇಳೋರು ಮಾಡಿದ್ರೆ ಗತಿಯೇನಾಗಬೇಕಾದ್ರೆ ಕಷ್ಟ. ಆದ್ದರಿಂದ ಕೇಳೋದು ಭಾರಿ ಸುಲಭ. ಮಕ್ಕಳು ಭಾರಿ ಗಲಾಟೆ ಮಾಡ್ತಿರ್ತಾರೆ, ಅಳುತ್ತಿರ್ತಾರೆ, ಹಾಡು ಶುರು ಮಾಡಿ ಮಾಡ್ಕೊಂಡ್ಬಿಡ್ತಾರೆ ಆರಾಮಾಗಿ. ಅದಕ್ಕೆ ಸಂಗೀತಿಕರ ಎಫೆಕ್ಟ್ ಅದು. ಈ ಮಾತನ್ನು ಸುಭಾಷಿತರು ಹೇಳುತ್ತಾರೆ, ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನರಸಂ ಫಣಿ. ಚಿಕ್ಕ ಮಕ್ಕಳಿಗೂ ಸಂಗೀತ ಎಫೆಕ್ಟ್ ಮಾಡುತ್ತೆ, ಹಾವುಗಳಿಗೂ ಎಫೆಕ್ಟ್ ಮಾಡುತ್ತಂತ ಅಷ್ಟು ಶಕ್ತಿ ಅದಕ್ಕಿದೆ. ಆದ್ದರಿಂದ ಎರಡಾಯಿತು, ಇನ್ನೂ ನಿಮಗೆ ರಿಲ್ಯಾಕ್ಸ್ ಸಿಗಬೇಕಾ? ಆ ಸಮಯದಲ್ಲಿ ಬರೀರಿ ಅಂತ ಹೇಳ್ತಾರೆ. ಇನ್ನೂ ಬರೀರಿ ನೀವು, ಇನ್ನೂ ದೇವರ ಧ್ಯಾನ ಮಾಡಿ. ಅದೆಲ್ಲದಕ್ಕೂ ದೊಡ್ಡದು ಬೇಕಂದ್ರೆ ಹರಿಕಥಾ ಶ್ರವಣ ಮಾಡೋ ನಿರಂತರ. ಸೈಂಟಿಫಿಕಲಿ ಪ್ರೂವ್ಡ್, ಬೇರೆದರ ಎಫೆಕ್ಟ್ಗಿಂತ ಭಾರಿ ಜಾಸ್ತಿ ಸಂಗೀತದ್ದು. ಅದಕ್ಕಿಂತ ಜಾಸ್ತಿ ಬೇಕು ಅಂದರೆ ಪಾಠ ಪ್ರವಚನ ಅಂತ ಹೇಳ್ತಾರೆ. ಪಾಠ ಪ್ರವಚನದಷ್ಟು ಹೈಲಿ ಎಫೆಕ್ಟ್ ಆಗಿರೋ ಒಂದು ಸ್ಟ್ರೆಸ್ ರೆಡ್ಯೂಸರ್ ಅಂತ ಬೇರೆ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಭಗವಂತನ ಕಥೆ ಕೇಳ್ತಾ ಹೋದರೆ ಜೀವನದಲ್ಲಿ ಸುಧಾರಿಸಿಬಿಡ್ತಾರೆ. ಅದಕ್ಕೆ ನನ್ನ ಇನ್ನೂ ತುಂಬ ವಿಷಯ ಹೇಳೋದಿದೆ, ಇವತ್ತು ಹೊತ್ತಾಗಿದೆ. ಸರಿಯಾಗಿ ನಾಳೆಯಿಂದ ಸರಿಯಾಗಿ 6:45 ಶುರುವಾಗ ತುಂಬ ಜನ ಆಫೀಸ್ ಫೋನ್ ಮಾಡಿದರು, ನಮಗೆ 6:30 ಬರೋದು ಕಷ್ಟ ಆಗುತ್ತೆ ಅಂತೇಳಿ. ಸರಿಯಾಗಿ 6:45 ಪ್ರಾರಂಭವಾಗಿ 8:00 ಸ್ವಲ್ಪ ಒಂದು 5 ಆ ಪ್ರಸಂಗ ನೋಡಿಕೊಂಡು ಮುಗಿಯೋದು ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಎಲ್ಲರೂ ಸಹ ವೇಳೆಯನ್ನು ಹೆಚ್ಚು ಕಡಿಮೆ ಆಗುತ್ತೆ ತಿಳ್ಕೊಳ್ಳೋ ಕಾರಣ ಇಲ್ಲ. ಸಕಾಲಕ್ಕೆ ಶುರುವಾಗಿ ಸಕಾಲಕ್ಕೆ ಮುಗಿಯುತ್ತೆ. ಕರುಣಾಸಂಧ್ಯ ಒಂದು ಕೇಳೋ ಹೊತ್ತಿಗೆ ನಮಗೆ ದೇವರಲ್ಲಿ ಭಕ್ತಿ ಚುಂಕಾಬಟ್ಟೆ ಜಾಸ್ತಿ ಆಗಿಬಿಡುತ್ತೆ. ಅಭಕ್ತರು ಭಕ್ತರಾಗ್ತಾರೆ, ಭಕ್ತರು ಪರಮ ಭಗವದ್ಭಕ್ತರಾಗ್ತಾರೆ, ಅಷ್ಟು ಶಕ್ತಿ ಅದಕ್ಕಿದೆ. ಸರಿಯಾಗಿ ಸಕಾಲಕ್ಕೆ ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಸರ್ವೇಂದ್ರಿಯ ಪ್ರೇರಕೆ. ಎಲ್ಲರಿಗೂ ಕೂಡ ಇಲ್ಲಿ ಪ್ರಸಾದ ವಿತರಣೆ ವ್ಯವಸ್ಥೆ ಇಟ್ಟಿದ್ದಾರೆ, ಎಲ್ಲರೂ ತಗೊಂಡು ಹೋಗಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಮತೇನ ಪ್ರಿಯತಾಂ ಕಮಲಾ.